ಬದುಕನಿಗೆ ಕೊಡಬೇಕು. ಮತ್ತೆ ಯಾರಿಗೆ ಕಳ್ಳನಿಗೆ ಸುಳ್ಳನಿಗೆ ಕೊಟ್ಟು ಬಿಟ್ರೆ ಎಲ್ಲ ದುರುಪಯೋಗ ಆಗುತ್ತೆ. ಆಮೇಲೆ ಕಳ್ಳನಿಗೆ ಸುಳ್ಳನಿಗೆ ಕೊಟ್ರೆ ದುರುಪಯೋಗ ಆಗೋಗುತ್ತೆ. ಯಾರು ಊಟ ಕರೆದ ಕೊಟ್ಬಿಟ್ಟ ಸೀದಾ ಸಿನಿಮಾ ಕೊರಟ, ಒಂದು ಊಟ ದಕ್ಷಿಣ ತಗೊಂಡ್ಬಿಟ್ಟು ಊಟ ಮಾಡಿದ್ರೆ ಸಿನಿಮಾ ಕೊರಟ ದಕ್ಷಿಣ. ಎಷ್ಟು ಆಭಾರತ್ತೆ ಲೆಕ್ಕ ಹಾಕಿ ಕ್ಲಬ್ ಹೊರಟ. ಇವನ್ ದಾನದ ಗತಿ ಏನಾಗಬೇಕು, ಸಣ್ಣ ಧರ್ಮದ ಗತಿ ಏನಾಗಬೇಕು? ತುಂಬಾ ತಪ್ಪು. ಸದ್ವಿನಿಯೋಗ ಮಾಡಬೇಕು, ಸದ್ವಿನಿಯೋಗ ಮಾಡಬೇಕು. ಒಳ್ಳೆ ವಿದ್ಯಾರ್ಥಿಗೆ ಓದ್ಲಿಕ್ಕೆ ಅಂತ ಕೊಟ್ರೆ, ಓದಿ ಉಪಯೋಗಿಸಿಬಿಟ್ರೆ ಕೊಟ್ಟವನಿಗೆ ಎಷ್ಟು ಲಾಭ? ಅದರಿಂದ ಅವನ ಜೀವನ ಏನು ಮುಂದೆ ರೂಪಿತವಾಗ್ತದಲ್ಲ, ಅದರಲ್ಲಿ ಇವನು ಕಾಂಟ್ರಿಬ್ಯೂಷನ್ ಇರ್ತದಾಗ. ಆದ್ರೆ ಅವನೇನು ಮಿಸ್ಯೂಸ್ ಮಾಡಿಬಿಟ್ರೆ ಅದರಲ್ಲಿ ಪಾಪದ ಶೇರು ಇವನಿಗೆ ಬರ್ತದೆ. ಆಮೇಲೆ ಆದಷ್ಟೇ ಸತ್ಪಾತ್ರ ದಾನ ಅಂತ ಅದಕ್ಕೆ ಕರೆದಿದ್ದು. ಇದರ ವಿಸ್ತಾರವನ್ನೆಲ್ಲ ಮುಂದೆ ಭಗವಂತ 17ನೇ ಅಧ್ಯಾಯದಲ್ಲಿ ತಾನೇ ಮಾಡ್ತಾನೆ. ಭಗವದ್ಗೀತೆಯಲ್ಲಿ ಏನೇನು ಪದಗಳು ಬರುತ್ತೋ ಹಿಂದೆ ಅಥವಾ ಮುಂದೆ ಅದಕ್ಕೆ ಅರ್ಥ ಅಲ್ಲೇ ಬಂದಿರುತ್ತೆ, ವ್ಯಾಖ್ಯಾನ ಅಲ್ಲೇ ಬಂದಿರುತ್ತೆ. ಹಾಗೆ ಉಪಯೋಗ ಮಾಡ್ಕೊಳ್ಬೇಕಾದ ನಮ್ಮ ದೊಡ್ಡ ಕರ್ತವ್ಯ. ಈ ಪದ ಇಲ್ಲೇ, ಆ ಪದ ಅಲ್ಲೇ ಮಾಡಿದರೆ ಅರ್ಥ ಆಗೋದಿಲ್ಲ. ಆದ್ದರಿಂದ ಸಾತ್ವಿಕ ದಾನವಾಗಬೇಕಾದ್ರೆ ಮುಂದೆ ಹೇಳೋ ಹಾಗೆ, ದಾತವ್ಯಮಿತಿಯ ದಾನಂ ದೀಯತೆ ಅನುಪಕಾರಿಣೇ ದೇಶೇ ಕಾಲೇ ತಥಾ ಪಾತ್ರೆ ತದ್ದಾನಂ ಸಾತ್ವಿಕಂ ಸ್ಮೃತಂ. ಒಳ್ಳೆಯ ಸ್ಥಳ ಆಗಬೇಕು, ಆ ಕಾಲ ಆಗಬೇಕು. ಆ ಸ್ಥಳ, ಆ ಕಾಲ, ಆ ಸತ್ಪಾತ್ರ ವ್ಯಕ್ತಿ, ಕೊಡಲ್ಪಡಬೇಕಾದ ಯೋಗ್ಯವಾದ ವಸ್ತು, ಅಷ್ಟೆಲ್ಲ ಸೇರಿದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ದೇವರು ಕೊಟ್ಟಿದ್ದರೆ ದೇವರಿಗೆ ಕೊಡ್ತಾ ಇರತಕ್ಕಂಥ ಅನುಸಂಧಾನ, ಎತ್ಕರೋಷಿ ಯದಶ್ಚಾಸ್ಯ ಬಂತಲ್ಲ ಆ ಭಾವ, ಅದೆಲ್ಲ ಸೇರಿದರೆ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಇರೋದು. ಅಂದೀಯತೆ ಅರೂಪಕಾರಿಣೆ, ನಾನು ಇವನಿಗೆ ಕೊಟ್ಟರೆ ನಾನು ಅವನು ತಿರುಗಿ ಕೊಡಬೇಕು ಮುಂದಿನ ತಿಂಗಳು ಅನ್ನೋ ಭಾವನೆ ಇರಬಾರದು. ಆ ರೀತಿ ಕೊಟ್ಟರೆ ಅದು ಬಿಸಿನೆಸ್ ಆಗುತ್ತೆ, ಅವರು ದಾನ ಆಗೋದೇ ಇಲ್ಲ. ಅನುಪಕಾರಿಣಿ, ಪ್ರತ್ಯುಪಕಾರವನ್ನು ಬಯಸಲೇಬಾರದು, ಪ್ರತ್ಯುಪಕಾರವನ್ನು ಬಯಸಬಾರದು, ದೇವರಿಂದಲೇ ಬಯಸಬಾರದು. ಅಂದಮೇಲೆ ಜನಗಳಿಂದ ಬಯಸೋದಿಲ್ಲಿಂದ ಬಂತು, ಸಾಧ್ಯವೇ ಇಲ್ಲ. ಮಾ ಫಲೇಶು ಕದಾಚಾರ, ಅಷ್ಟೆಲ್ಲ ಸೇರಿದಾಗ ದಾನ ಆಗುತ್ತೆ. ಇಂಥ ದಾನ ಮಾಡೋ ಬುದ್ಧಿ ಬರೋದು ಸಾಮಾನ್ಯ ಅಲ್ಲ. ಮತ್ತಯೇವ ಪೃಥಗ್ವಿಧಾಹ, ಬಲಿ ಅಂಥ ದಾನ ಮಾಡ್ತಾನೆ, ಪಾಂಡವರಂಥ ದಾನವನ್ನು ಮಾಡ್ತಾರೆ. ಪಾಂಡವರ ದಾನದ ಬಗ್ಗೆ ತುಂಬ ಜನ ಕೇಳಿರೋದಿಲ್ಲ, ಒಂದು ಪ್ರಸಂಗವಂತ ನೋಡೋಣ. ಬಲಿದಾನಕ್ಕಿಂತ ದೊಡ್ಡ ದಾನವನ್ನ ಪಾಂಡವರು ಮಾಡಿತ್ತು. ಬಲಿದಾನ ಏನೂ ಅಲ್ಲ ಅನ್ನೋ ದಾನವನ್ನು ಪಾಂಡವರು ಮಾಡ್ತಾರೆ, ಅದು ಪ್ರಸಂಗ ಬಂದ ಮುಂದೆ ನೋಡೋಣ. ಆಮೇಲೆ ಯಶಃ ಅಯಶಃ, ಯಶಃ ಅಯಶಃ, ಕೀರ್ತಿ ಬರೋದು ದೇವರಿಂದ, ಅಪಕೀರ್ತಿ ಬರೋದು ದೇವರಿಂದ, ಕೀರ್ತಿ ಬರೋದು ದೇವರಿಂದ, ಅಪಕೀರ್ತಿ ಬರೋದು ದೇವರಿಂದ. ನಮಗೆ ನೋಡೋದಕ್ಕೆ ಆಶ್ಚರ್ಯ ಅನಿಸ್ತದೆ, ಅದು ಹೇಗೆ ಅಂತ ಹೇಳಿ. ಸಾಮಾನ್ಯವಾಗಿ ಇಬ್ಬರು ಇರ್ತಾರೆ, ಇಬ್ಬರ ಸಾಧನೆ ಒಂದೇ ರೀತಿ ಇರುತ್ತೆ, ಪಾಪ ಹೆಚ್ಚು ಕಡಿಮೆ ಇರೋದಿಲ್ಲ. ಒಬ್ಬ ಭಾರಿ ಕೀರ್ತಿವಂತನಾಗ್ತಾನೆ, ಇನ್ನೊಬ್ಬರಿಗೆ ಕೀರ್ತಿ ಬರೋದೇ ಇಲ್ಲ, ಇನ್ನೊಬ್ಬರಿಗೆ ಹೆಸರೇ ಬರೋದಿಲ್ಲ, ಇವ್ರ ಹೆಸರು ಬರ್ತಾನೇ ಇರುತ್ತೆ. ಇದು ಆಶ್ಚರ್ಯ. ಇಬ್ಬರು ಸಮಾನಾರ್ಹತೆ ಇದ್ದಾಗ ಒಬ್ಬನಿಗೆ ಬರೋದೇನೋ ಒಬ್ಬನಿಗೆ ಹೋಗೋದೇನೋ, ಎಂಥ ಆಶ್ಚರ್ಯ. ನಮ್ಮಲ್ಲೇ ನೋಡಿ, ಈಗ ಪರಶುರಾಮರ ಶಿಷ್ಯರು ಮೂರು ಜನ ಇದ್ದಾರೆ, ಭೀಷ್ಮರು ದ್ರೋಣರು ಕರ್ಣ, ಮೂರು ಜನಕ್ಕೂ ಒಂದೇ ರೀತಿ ಕೀರ್ತಿ ಬರಲಿಲ್ಲ. ಭೀಷ್ಮರು ಪೂಜ್ಯರಾಗಿ ಬಿಟ್ಟರು, ಲೋಕ ಪಿತಾಮಹ ಅಂತಕ್ಕಂಥ ಹೆಸರು ಬಂದೋಯ್ತು ಭೀಷ್ಮರಿಗೆ. ದ್ರೋಣರ ಸ್ಟೆಪ್ ಡೌನ್ ಆದರು, ಅವರ ಆ ಕೀರ್ತಿ ಅವರಿಗೆ ಬರಲಿಲ್ಲ. ಕ್ಷತ್ರಿಯರಾಗಿ ಭೀಷ್ಮರು ಯುದ್ಧವನ್ನು ಕಲಿತು, ಶಸ್ತ್ರಾಸ್ತ್ರ ಕಲಿತು, ಕ್ಷತ್ರಿಯರಾಗಿದ್ದರೆ ಯುದ್ಧವನ್ನು ಮಾಡಿದ್ರಿಂದ ಅವರಿಗೆ ಒಳ್ಳೆ ಕೀರ್ತಿ ಬಂತು. ಆದರೆ ದ್ರೋಣಾಚಾರ್ಯ ಬ್ರಾಹ್ಮಣರಾಗಿ ಶಸ್ತ್ರವನ್ನು ಕಲಿತು ಯುದ್ಧ ಮಾಡಿದ್ರಿಂದ ಧರ್ಮ ಬಾಹಿರರು ಅಂತ ಒಂದು ಸ್ಟೆಪ್ ಡೌನ್ ಆದರು. ಕರ್ಣ ಇನ್ನೂ ಡೌನ್ ಆಗಿಬಿಟ್ಟು, ಕರ್ಣ ಇನ್ನೂ ಮೂರು ಜನ ಒಬ್ಬ ಗುರುಗಳ ಶಿಷ್ಯರೇನೆ, ಆದರೆ ಅವರ ಕೀರ್ತಿ ಬಂತು, ಇವರ ಅಪಕೀರ್ತಿ ಬಂತು ಕರ್ಣಾದಿಗಳಿಗೆಲ್ಲ. ಕರ್ಣ ಒಬ್ಬ ನಿಂದ್ಯ ವ್ಯಕ್ತಿಯಾಗಿ ಅನೇಕ ಹಂತದಲ್ಲಿ ಕಾಣಿಸಿಕೊಡ್ತಾನೆ ನಮಗೆ. ಅಷ್ಟೇ ದುರ್ಯೋಧನರ ಪಕ್ಷಕ್ಕೆ ಸೇರಿ, ದುರ್ಯೋಧನನಿಗೆ ಮೂರು ಜನ ದುರ್ಯೋಧನ ಪಕ್ಷಕ್ಕೆ ಸೇರಿದವರೇನೆ, ಆದರೆ ಭೀಷ್ಮರ ಕಾನ್ಸೆಪ್ಟೇ ಬೇರೆ ಆಗಿತ್ತು. ಯುದ್ಧ ಮಾಡಬೇಕಾದ್ರೆ ಕೃಷ್ಣನನ್ನ ನೋಡ್ತಾ ಸಂತೋಷ ಪಡ್ತಾ ಕೃಷ್ಣ ಮೆಚ್ಚಿನ ಯುದ್ಧ ಮಾಡಿದರೆ ಹೊರತು ಅವರ ದೃಷ್ಟಿ ವಿಶಾಲವಾದ ದೃಷ್ಟಿಯಾಗಿತ್ತು. ಆದರೆ ಕರ್ಣ ಹಾಗಲ್ಲ, ದುರ್ಯೋಧನ ಜಯ ಬರಬೇಕು ಅಂತ ಯುದ್ಧ ಮಾಡ್ತಾನೆ, ಅದು ಮೆಚ್ಚಿಗೆ ಕಾರಣವಾಗೋದೇ ಇಲ್ಲ. ಅಂದರೆ ಒಬ್ಬೇ ಗುರುವಿನ ಶಿಷ್ಯರಾದ ಅವರಿಗೆ ಆ ಹಿನ್ನೆಲೆ ತಮಾಷೆ ಏನು ಗೊತ್ತಾ, ನಿಜವಾಗ ಭೀಷ್ಮರಿಗಿಂತ ಕರ್ಣ ದೊಡ್ಡವನ ಯೋಗ್ಯತೆಯಲ್ಲಿ. ಸೂರ್ಯ ಈತ ವಸು, ವಸುಗಳಿಗಿಂತ ಸೂರ್ಯ ತುಂಬ ಮೇಲಿರ್ತಕ್ಕಂಥ ದೇವತೆ. ಆತನ ಕೀರ್ತಿ ಬರಲಿಲ್ಲ, ಅಪಕೀರ್ತಿ ಬಂದೋಯ್ತು. ಇವರಿಗೆ ಕೀರ್ತಿ ಬಂತು. ಇನ್ನು ರಾಮಾಯಣಕ್ಕೆ ಹೋಗಿ, ಸುಗ್ರೀವ ರಾಜನಾಗಿಬಿಟ್ಟ ತಮ್ಮ ಅವನು, ವಾಲಿ ಅಣ್ಣ, ಅಣ್ಣನಿಗೆ ಅಪಕೀರ್ತಿ ಬಂತು, ತಮ್ಮನಿಗೆ ಕೀರ್ತಿ ಬಂತು. ಯಾಕೆ ಹೀಗಾಗತ್ತೆ? ದೇವರ ಅನುಗ್ರಹದಿಂದ ಸಣ್ಣವನು ದೊಡ್ಡವನಾಗಬಹುದು, ದೊಡ್ಡವನು ಚಿಕ್ಕವನಾಗಬಹುದು. ಈ ಭಾವನೆ ಅದು ದೇವರು ವ್ಯತ್ಯಾಸ ಮಾಡ್ತಾನೆ, ಮಾಡೋದಿಲ್ಲ ದೇವರು ವ್ಯತ್ಯಾಸ ಮಾಡೋದಿಲ್ಲ. ಆ ಇವರ ಸಾಧನೆಯ ಅನುಗ್ರಹವನ್ನು ರೀತಿಯನ್ನು ಗಮನಿಸಿ ಭಗವಂತ ಅನುಗ್ರಹವನ್ನು ಮಾಡ್ತಾನೆ. ಸುಗ್ರೀವ ಹನುಮಂತನನ್ನು ಆಶ್ರಯಿಸ್ತ, ಯೋಗ್ಯವಾಗಿ ರಾಮನ ಸೇವೆಗೋಸ್ಕರ ನಿಂತ, ತನಗೆ ಏನು ಸಾಧ್ಯತೆ ಇತ್ತು ಅಷ್ಟರಲ್ಲೇ ದೇವರನ್ನ ಆರಾಧನೆ ಮಾಡಿದ. ಅದಕ್ಕೆ ಕವಿರಾಜನಾದ, ರಾಮನಿಗೆ ಪ್ರಿಯನಾದ. ವಾಲಿ ಹಾಗೆ ಮಾಡಲಿಲ್ಲ, ಎಲ್ಲ ಸೌಲಭ್ಯ ಜಾಸ್ತಿ ಇತ್ತು ಅವನಿಗೆ, ಬಲ ಜಾಸ್ತಿ ಇತ್ತು, ಅಧಿಕಾರ ಇತ್ತು, ಎಲ್ಲ ಇತ್ತು. ರಾಮನ ಸೇವೆಗೆ ನಿಲ್ಲಿಲ್ಲ, ರಾವಣನ ಫ್ರೆಂಡ್ಶಿಪ್ ಬೆಳೆಸ್ಕೊಂಡು ಬಿಡ್ತಾನೆ, ಎಲ್ಲ ಹಾಳು ಮಾಡ್ಕೊಂಡ್ಬಿಡ್ತಾನೆ. ಅಂದ್ರೆ ಈ ಅರ್ಥ ಮಾಡಿಕೊಂಡ್ರೆ ನಮ್ಮಲ್ಲಿರ್ತಕ್ಕಂಥ ಗುಣಗಳು ಕೀರ್ತಿಗೆ ಕಾರಣವಾಗಬೇಕಾದ್ರೆ ಅದಕ್ಕೂ ದೇವರ ದಯೆ ಬೇಕು. ಎಷ್ಟೋ ಕೆಲವರಿಗೆ ಅಪಕೀರ್ತಿ ಬಂದು ಹೋಗುತ್ತೆ, ಎಷ್ಟೋ ಸಲನೆ ಶ್ರೇಷ್ಠವಾದ ಕೆಲಸ ಮಾಡಿದವನಿಗೇನೆ ಕೀರ್ತಿ ಬರೋದೆಲ್ಲ ಹಾಳಾಗೋಗ್ಲಿ, ಅಪಕೀರ್ತಿ ಬರುತ್ತೆ ಕೆಲವು ಸಲ. ಹಿಂದಕ್ಕೆ ಒಳ್ಳೆ ಕೆಲಸ ಮಾಡಿರೋ ಯಾರೋ ಮಾಡಿರ್ತಾರೆ, ಇವನಿಗೆ ಕೀರ್ತಿ ಬಂದ್ಬಿಡುತ್ತೆ ಕೆಲವು ಸಲ. ಈಗೆಲ್ಲ ಏನೇನೋ ಆಗ್ತಾ ಇರುತ್ತೆ. ಇದಕ್ಕೆಲ್ಲ ಏನು ಕಾರಣ ಅಂದರೆ, ದೇವರು ಅರ್ಥ ಮಾಡ್ಕೊಂಡು ಅನುಗ್ರಹ ಮಾಡ್ತಾರಲ್ಲ, ಅದೇ ಭಾರಿ ಮುಖ್ಯವಾದ ಕಾರಣ. ದೇವರು ಅನುಗ್ರಹ ಮಾಡತಕ್ಕಂಥ ಶೈಲಿ ಇದೆಯಲ್ಲ, ಅದನ್ನು ನಾವೇನೋ ತಿಳ್ಕೊಂಡಿರ್ತೇವೆ. ದೇವರ ವಿದ್ಯಾರ್ಥಿ ಏನೋ ಮಾತು ಎಕ್ಸ್ಪೆಕ್ಟ್ ಮಾಡಿರ್ತಾನೆ, ನೋಡಿ ನಾವು ಫೇಲ್ ಆಗಿಬಿಟ್ಟಿರ್ತಾನೆ. ಇವನು ಬರೆದಿದ್ದು ಅವರಿಗೆ ಸಮ್ಮತವಾದದ್ದಲ್ಲ, ಇವನು ಬರೆದ ಉತ್ತರ ತನಗೆ ಸರಿ ಅಂತ ಅನಿಸ್ಬಿಟ್ಟಿದೆ ಹೊರತು ಎಕ್ಸಾಮಿನರ್ ಬರೆಯ ಉತ್ತರ ಆಗಿಲ್ಲ, ಅದು ಅಪೇಕ್ಷೆ ಮಾಡೋ ಉತ್ತರ ಆಗಿಲ್ಲ. ಅದರಿಂದ ಅವನು ಹೇಗೆ ಕಡಿಮೆ ಮಾರ್ಕ್ಸ್ ಬರುತ್ತೋ ಅಥವಾ ಫೇಲೇ ಆಗಿಬಿಡ್ತಾನೋ ಹಾಗಾಗ್ತಾ ಇದೆ. ಮುಂದೆ ಮಹಾಭಾರತದಲ್ಲಿ ಬರುತ್ತೆ, ಅಂಬರೀಷ ರಾಜ ಇರ್ತಾನೆ, ಅವರಿಗೊಬ್ಬ ಸೇನಾಧಿಪತಿ ಇರ್ತಾನೆ. ಭೀಷ್ಮಪರ ಶಾಂತಿ ಪರ್ವದಲ್ಲಿ ಕಥೆ ಭೀಷ್ಮರೇ ಹೇಳ್ತಾನೆ ಈ ಕಥೆನ. ಅಂಬರೀಷ ರಾಜ ಒಳ್ಳೆ ರಾಜ, ಅವನು ಅವನ ಸೇನಾಧಿಪತಿ, ಒಬ್ಬ ಸೇನಾಧಿಪತಿ. ಮುಂದೆ ವಿಜಯಕಾಶ್ಮೀರ ರಾಜ್ಯ ಆಡ್ತಾರೆ, ಇಬ್ಬರು ಕೂಡ ಆಯುಷ್ಯ ಮುಗಿಯುತ್ತೆ, ಹೊರಟು ಹೋಗಿಬಿಡ್ತಾರೆ. ಅಂಬರೀಷ ರಾಜ ಒಳ್ಳೆ ಸದ್ಗತಿ ಆಗತ್ತೆ, ಖುಷಿ ಆಗತ್ತೆ ಆತನಿಗೆ. ಸ್ವಲ್ಪ ಮೇಲೆ ನೋಡ್ತಾನೆ, ತನ್ನ ಸೇನಾಧಿಪತಿ ಅವನಿಗಿಂತ ಮೇಲಿದ್ದಾನೆ. ತುಂಬ ಆಶ್ಚರ್ಯ ಆಗೋಯ್ತು. ತಾನೊಬ್ಬ ಚಕ್ರವರ್ತಿ, ಮಾಂಧಾತ ರಹುಶೋ ಅಂಬರೀಷ ಸಗರು ಅಂತ ಆತನ ಹೆಸರು ಹೇಳುತ್ತೆ ಪ್ರತಿನಿತ್ಯ. ಅಷ್ಟು ಮೇಲಿನವನು ಅಂಬರೀಷ ರಾಜ, ಅವನು ಒಳ್ಳೆ ಗತಿಯಾಗಿದೆ, ಅವನಿಗೆ ಖುಷಿಯಾಯಿತು. ಆದರೆ ಅವನ ಸೇನಾಧಿಪತಿ ಅವನಿಗಿಂತ ಮೇಲಿನ ಗತಿಯಾಗಿ ಹೋಗಿಬಿಟ್ಟಿದೆ. ಅವನಿಗೆ ಆಶ್ಚರ್ಯ ಆಗೋಯ್ತಿದೆ, ಏನಿದು ನನ್ನ ನನಗೆ ಈ ರೀತಿಯಾಗಿ ಜತಿಯಾಗಿದ್ದಂಥ ಅವನಲ್ಲಿ, ಚಕ್ರವರ್ತಿಯಾದ ನಾನೆಲ್ಲಿ, ನಾನು ಯಜ್ಞಯಾಗಗಳನ್ನು ಮಾಡಿದವನು, ನನಗೆ ಬರದೇ ಇರತಕ್ಕಂಥ ಒಂದು ಫಲ ಅವನು ಹೇಗೆ ಬಂತು ಅಂತ ಪ್ರಶ್ನೆ ಮಾಡಿದಾಗ ದೇವತೆಗಳು ಹೇಳಿದರಂತೆ, ನೋಡು ರಾಜ, ನೀನು ಗಮನಿಸಿಲ್ಲ, ಯಜ್ಞ ಮಾಡಿದ್ದೆ ಅಂತ ನೀನು ತಿಳ್ಕೊಂಡಿದ್ದಿ, ಸರಿನೇ ಯಜ್ಞ ಮಾಡಿದ್ದಿ, ಆ ಕಾಲಕ್ಕೆ ದೊಡ್ಡ ಅಪಾಯ ನಡೆದಿತ್ತು ಅಂತ ಹೇಳ್ತಾರೆ. ನೀ ಯಜ್ಞ ಮಾಡೋ ಹೊತ್ತಿನೊಳಗೆ ನಿನ್ನ ಊರಿಗೆ ಒಬ್ಬ ರಾಕ್ಷಸ ಬಂದ ಯುದ್ಧ ಮಾಡಲಿಕ್ಕೆ ಅಂತ ಕರೀತಾರೆ. ನೀನು ಯಜ್ಞ ಮಾಡ್ತಾ ಕೂತಿದ್ದೆ, ನಿನ್ನ ಊರನ್ನು ಹಾಳು ಮಾಡಲಿಕ್ಕೆ ಒಬ್ಬ ರಾಕ್ಷಸ ಬಂದ, ನಿನ್ನ ಸೇನಾಧಿಪತಿ ನೋಡ್ದ, ನಿನ್ನ ಗಮನಕ್ಕೆ ತರ್ತಾ ಕೂತರೆ ನಿನ್ನ ಯಜ್ಞಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿ ತಾನೇ ಯುದ್ಧಕ್ಕೆ ಹೊರಟ ಅಂತ ಹೇಳ್ತಾರೆ. ನಿನ್ನ ಗಮನಕ್ಕೆ ತರಲಿಲ್ಲ, ತಾನೇ ಯುದ್ಧಕ್ಕೆ ಹೊರಟ. ಅವನು ಭಾರಿ ದೊಡ್ಡ ರಾಕ್ಷಸ, ಅವನು ಇವನು ಬಿಡಲಿಲ್ಲ, ಭಾರಿ ವಿಶ್ವ ಪ್ರಯತ್ನ ಮಾಡಿ ಕೊನೆಗೆ ಅವನನ್ನು ಗೆದ್ದು ಬಿಡ್ತಾನೆ. ತನ್ನ ಪ್ರಾಣ ಹೋದರೂ ಚಿಂತೆ ಅನ್ನೋದು ಯುದ್ಧ ಮಾಡ್ತಾನೆ. ಅದರ ಪರಿಣಾಮ ಏನಾಯಿತು ಗೊತ್ತಾ, ನೀನು ನಿರ್ವಿಘ್ನೆ ಯಜ್ಞ ಮಾಡೋಕ್ಕೆ ಸಾಧ್ಯವಾಯಿತು, ಅವನ ತ್ಯಾಗದಿಂದ ನೀನು ಯಜ್ಞ ಮಾಡೋಕ್ಕೆ ಸಾಧ್ಯವಾಯಿತು. ಯಜ್ಞ ಮಾಡಿದ್ದೇನೆ ಅಂತ ಸಂತೋಷ ಪಡೋದಾದರೆ ಯಜ್ಞ ಮಾಡಿಸಿದ ಪುಣ್ಯ ಅವನಿಗೆ ಬಂತು, ಆದ್ರಿಂದ ಅವನು ಮೇಲೆ ಹೋಗಿಬಿಟ್ಟ ಅಂತ ಹೇಳಿದ್ದ. ನೋಡಿದ್ರೆ ಈ ನಮಗನಿಸುತ್ತೆ, ಯಾರ ಕಾರ್ಯಕ್ರಮ ಯಾರೋ ಮಾಡಿಬಿಟ್ಟಿರ್ತಾರೆ, ಆದರೆ ಯಾರು ತುಂಬ ಒಳಗೆ ನೆರವು ಕೊಟ್ಟಿರ್ತಾರಲ್ಲ ಅವ್ರಿಗೆ ಪುಣ್ಯ ಜಾಸ್ತಿ ಬಂದಿರುತ್ತೆ. ಈ ಲೆಕ್ಕ ನಮಗೆ ಮೇಲ್ನೋಟದ ಲೆಕ್ಕ, ನಮ್ಮ ಮೊದಲೇ ಹೇಳಿದ್ದೆ, ನಮ್ಮ ಇನ್ಕಮ್ ಟ್ಯಾಕ್ಸ್ ಲೆಕ್ಕ ಹಾಕಿದ್ರೆ ನಮಗೆ ಬರೋದಿಲ್ಲ, ಇನ್ನು ಪಾಪ ಪುಣ್ಯ ಲೆಕ್ಕ ಹಾಕಲಿಕ್ಕೆ ಏನು ಬರುತ್ತೆ ನಮಗೀಗ. ಇನ್ಕಮ್ ಮಿನಿಮಮ್ ಇರೋದೇ ಸ್ವಲ್ಪ ಇರುತ್ತೆ, ಅದನ್ನ ಲೆಕ್ಕ ಹಾಕ್ಬೇಕಾದ್ರೆ ಹೆಚ್ಚು ಕಡಿಮೆ ಆಗ್ತಿರುತ್ತೆ. ಇನ್ನು ದಿವಸಕ್ಕೆ ದಿನ ಬೆಳಗಾದರೆ ಪ್ರತಿ ಕಾರ್ಯದಲ್ಲಿ ನಾವು ಕರ್ಮಗಳನ್ನು ಮಾಡ್ತಿರ್ತೇವೆ. ಮಧ್ವಾಚಾರ್ಯರು ಪದ್ಮಪುರಾಣ, ಸ್ಕಂದ ಪುರಾಣ, ಮಹಾಭಾರತಗಳನ್ನು ಆಧಾರವಿಟ್ಟು ಹೇಳ್ತಾರೆ, ಒಬ್ಬ ಮನುಷ್ಯ ಒಂದು ದಿವಸಕ್ಕೆ ಎಷ್ಟು ಕರ್ಮಗಳನ್ನು ಮಾಡ್ತಾನೆ. ಆ ಪ್ರಶ್ನೆ ಯಾರು ಹಾಕ್ಕೊಂಡಿಲ್ಲ, ಎಷ್ಟು ನಿಜವಾದ ಪ್ರಶ್ನೆ ಹಾಕ್ಕೊಂಡ್ರೆ ಉತ್ತರ ಕೊಡ್ತದೆ ಮಹಾಭಾರತ. ಒಬ್ಬ ಮನುಷ್ಯ ಒಂದು ದಿವಸಕ್ಕೆ ಎಷ್ಟು ಕರ್ಮ ಮಾಡ್ತಾನೆ, ಒಂದು ಅಟ್ಲೀಸ್ಟ್ ನಮಗೆ ಒಂದು ಕ್ಯೂರಿಯಾಸಿಟಿಗೋಸ್ಕರ ಪ್ರಶ್ನೆ ಹಾಕ್ಕೋಬೇಕಿದೆ, ಎಷ್ಟು ಕರ್ಮ ಮಾಡಬಹುದು ಅಂತ ಹೇಳಿ. ಅದು ಪುರಾಣದ ಉತ್ತರವನ್ನು ಆಚಾರ್ಯರು ಕೊಡ್ತಾರೆ. ಒಬ್ಬ ಮನುಷ್ಯ ಸಾಮಾನ್ಯ ಮನುಷ್ಯ ಅಲ್ಲ, ಭಾರಿ ದೊಡ್ಡ ಮನುಷ್ಯ. ಸಾಮಾನ್ಯ ಮನುಷ್ಯನ ಕೇಸ್ ಬೇಡ, ಕೆಟ್ಟವರ ಕೇಸ್ ಬೇಡ, ಭಾರಿ ಒಳ್ಳೆ ವ್ಯಕ್ತಿ, ಋಷಿಯಂಥ ವ್ಯಕ್ತಿ. ಅವನು ಸರಿಯಾಗಿ ಒಂದು ದಿವಸ ಸರಿಯಾಗಿ ಬದುಕಿದ ಅಂದರೆ ಮುಂದೆ 10 ಜನ್ಮ ಹುಟ್ಟಷ್ಟು ಕೆಲಸ ಮಾಡಿರ್ತಾನಂತ. 10 ಜನ್ಮ ಒಂದು ದಿವಸಕ್ಕೆ ಲೆಕ್ಕ ಹಾಕಿ ನೋಡೋಣಂತೆ. ಒಂದು ದಿವಸ ಬದುಕು ಜಾಸ್ತಿ ಆದಷ್ಟು ಕೂಡ ಅವನು ಹುಟ್ಟೋ ಜನ್ಮಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಯಾರಿವನು ಒಬ್ಬ ಉತ್ತಮ ಜೀವ ಹೀಗೆ ಮಾಡೋದಾದರೆ ಇನ್ನು ಕಳ್ಳ ಕಾಕರ ಯಾವ ರೀತಿ ಬದುಕಬಹುದು, ಎಷ್ಟು ನರಕಕ್ಕೆ ಹೋಗಬಹುದು, ಎಷ್ಟು ಪಾಪ ಮಾಡಬಹುದು, ಆಗ ನಮಗೆ ಅರ್ಥ ಆಗ್ತದೆ. ಇವನ್ನೆಲ್ಲ ಕಳ್ಕೋಬೇಕು ಅಂತಿದ್ರೆ ಜನ್ಮ ಬರೋಷ್ಟು ಮಾಡ್ತಾನೆ, ಆದರೆ ಆ ಪುಣ್ಯದ ಬ್ಯಾಲೆನ್ಸ್ ಮಾಡ್ಕೊಂಡ್ಬಿಟ್ಟು ಅದೆಲ್ಲ ರೆಡ್ಯೂಸ್ ಮಾಡಕ್ಕೆ ಬರ್ತದೆ. ಆ ಪುಣ್ಯದ ಬ್ಯಾಲೆನ್ಸ್ ಕೇಳುತ್ತಾ ಟ್ಯಾಕ್ಸಿಸ್ ಕೊಡಬೇಕು, ಎಲ್ಲ ಇನ್ವೆಸ್ಟ್ ಮಾಡ್ತಾನೆ, ಟ್ಯಾಕ್ಸ್ ಕಡಿಮೆ ಆಗ್ತದೆ ತಕ್ಷಣನೇ. ಆ ಥರ ಅವನು ಹುಟ್ಟಿದ ಕಡಿಮೆ ಸಂಖ್ಯೆ ಕಡಿಮೆ ಆಗಬೇಕಾದ್ರೆ ಭಗವದ್ಗೀತೆಯಲ್ಲಿ ಹೇಳಿದ ರೀತಿಯಲ್ಲಿ ಬದುಕಿದಾಗ ಅವನ ಒಂದು ದುರ್ವಿಧಿಯೆಲ್ಲ ಹೋಗಿಬಿಟ್ಟು ಅವನ ಸೌಭಾಗ್ಯ ಬೆಳೆಯೋದರಿಂದ ಆಗ ಹುಟ್ಟಿಲ್ಲದಂತೆ ಆಗ್ತಾನೆ. ಮಾಮುಪೇತ್ಯತ ಕೌಂತೆಯ ಪುನರ್ಜನ್ಮ ನವೀತ್ಯತೆ. ಈ ಮಾತನ್ನು ಯಾತಕ್ಕೆ ಹೇಳಿ, ಇನ್ನೊಂದು ಕಾರಣಕ್ಕೂ ಹೇಳ್ತಾರೆ. ದೇವರ ಅನುಗ್ರಹ ಬೇಕಾಗಿಲ್ಲ, ನಮ್ಮ ಪಾಡಿನ ಕೆಲಸ ಮಾಡ್ಕೊಂಡು ಹೋಗ್ತೇವೆ, ಸದ್ಗತಿ ಹೋಗಿಬಿಡ್ತೇವೆ ಅಂತ ಕೇಳಿದರೆ ಹೇಗಯ್ಯ ಹೋಗ್ತೀಯಾ, ನೀನು ಒಳ್ಳೆ ಕೆಲಸ ಮಾಡ್ತೀಯೋ ಕೆಟ್ಟ ಕೆಲಸ ಮಾಡ್ತೀಯೋ, 10 ಜನ್ಮ ಎವ್ರಿ ಡೇ ಮಾಡೋ ಕರ್ಮ ಕೊಟ್ಟೋದಾದರೆ ಕೊನೆಗೆ ಎಲ್ಲಿದೆ ಲೆಕ್ಕ ಹಾಕು ಅಂತ ಹೇಳ್ತಾರೆ. ಈ ಕರ್ಮದ ಬಂಧನ ಬಿಡುಗಡೆಯಾಗದೇ ಹೋದರೆ ಉದ್ಧಾರ ಆಗೋ ಚಾನ್ಸಸ್ಸೇ ಇಲ್ಲ. ಬಿಡುಗಡೆ ಆಗಲಿಕ್ಕೆ ಬೇರೆ ಯಾವ ಚಾನ್ಸಸ್ಸೂ ಇಲ್ಲ. ಸರ್ವ ಪಾಪೈಹಿ ಪ್ರಮುಚ್ಯತೆ. ದೇವರನ್ನು ತಿಳಿದು ಅವನನ್ನು ಆರಾಧನೆ ಮಾಡಿ ಅವನ ಅನುಗ್ರಹಕ್ಕೆ ಪಾತ್ರನಾಗೋದು ಒಂದೇ ದಾರಿ ಹೊರತು ನಾಣ್ಯ ಪಂಥ ಅಯನಾಯ ವಿದ್ಯತೆ, ಇನ್ನೊಂದು ದಾರಿ ಇಲ್ಲ. ಆದ್ದರಿಂದ ನಾವು ನಮ್ಮ ಸಂಪೂರ್ಣವಾದಂಥ ಪರಿಶ್ರಮವನ್ನು ಮತ್ತೊಮ್ಮೆ ಹುಟ್ಟಿ ಬರದಂತೆ ಮಾಡೋ ವ್ಯವಸ್ಥೆಗೆ ಹಾಕಬೇಕು. ಅದಕ್ಕೆ ಇಲ್ಲಿ ಹೇಳಿರ್ತಕ್ಕಂಥ ಶುದ್ಧವಾದ ಬದುಕು ಕಾರಣ. ಯಶಃ ಅಯಶಃ, ಕೀರ್ತಿ ಬರೋದು ನನ್ನಿಂದ, ಅಪಕೀರ್ತಿ ಬರೋದು ನನ್ನಿಂದ. ಅಂದರೆ ಒಳ್ಳೆ ಕೆಲಸ ಮಾಡ್ತಾನೆ, ಕೀರ್ತಿ ಬರೋದು ಅವನಿಂದಾನೆ. ಕೆಟ್ಟ ಕೆಲಸ ಮಾಡ್ತಾನೆ, ಅಪಕೀರ್ತಿ ಬರೋದು ಭಗವಂತನಿಂದ. ಮತ್ತೆ ಆಟೋಮೆಟಿಕ್ ಅಲ್ಲ, ಅದು ಕಳ್ಳತನ ಮಾಡ್ತಾನೆ, ಆಟೋಮೆಟಿಕ್ಗೆ ಸಿಕ್ಕಾಕೊಳ್ಳೋದಿಲ್ಲ. ಅದನ್ನು ಹಿಡಿತಾರೆ, ಕೇಸ್ ಫೈಲ್ ಮಾಡ್ತಾರೆ, ಆಮೇಲೆ ತೀರ್ಮಾನ ಬರುತ್ತೆ, ಆಗ ಶಿಕ್ಷಾರ ಅಪರಾಧಿ ಆಗ್ತದೆ, ಅವ್ರು ಶಿಕ್ಷೆ ಕೊಡ್ತಾರೆ. ಶಿಕ್ಷೆ ಆಟೋಮೆಟಿಕ್ ಅಲ್ಲ, ಒಬ್ಬನು ಕೊಡಬೇಕು. ಅದನ್ನು ವಿದ್ಯಾರ್ಥಿ ಬರೆದು ಬಿಡ್ತಾನೆ, ಪಾಸ್ ಆಟೋಮೆಟಿಕ್ ಆಗೋದಿಲ್ಲ, ವ್ಯಾಲ್ಯೂಯೇಷನ್ ಆಗಬೇಕು. ಅದಕ್ಕೆ ವ್ಯಾಲ್ಯೂಯೇಷನ್ ಆಗದೆ ಹೋದರೆ ಎಲ್ಲೋ ಬರ್ತಿದ್ದ ಪೇಪರ್ ಬಿದ್ದೋಯ್ತು, ಮುದೋಯ್ತು ಕತೆ. ಯಾವುದೇ ಕಾರಣಕ್ಕೆ ಬಾಸ್ ಪೇಪರ್ ಆ ವರ್ಷ ಬ್ಯಾನ್ ಆಗೋಯ್ತು, ಎಕ್ಸಾಮಿನೇಷನ್ ಇನ್ನು ಮುಂದೆ ಪೇಪರ್ ವ್ಯಾಲ್ಯೂಯೇಷನ್ ಇಲ್ಲ, ಗಲಾಟೆ ಆಗೋಗ್ಬಿಟ್ಟಿದೆ ಅಂಥೇಳಿ ವರ್ಷನೇ ತೆಗೆದು ಹಾಕಿಬಿಟ್ಟು ವ್ಯಾಲ್ಯೂಯೇಷನ್ ಆಗಲೇ ಇಲ್ಲ. ಸೊ ಆಟೋಮೆಟಿಕ್ ಅಲ್ಲ ಅದು. ನಾವು ಏನೇನು ಮಾಡ್ತೇವೋ, ನಾವೇನು ತಿಳ್ಕೊಂಡಿರ್ತೇವೆ, ಮಾಡ್ತೇವೆ ಆಗಲೇಬೇಕು ಅಂತೇಳಿ. ಮಾಡಿದ ಮಾತ್ರಕ್ಕೆ ಆಗಬೇಕು ಅಂತಿಲ್ಲ, ಅದನ್ನೊಬ್ಬನು ಮಾಡಬೇಕು. ಅದನ್ನು ಮಾಡಬೇಕು. ಎಲ್ಲವನ್ನೂ ಮಾಡೋದು ಯಾರು ಅಂದರೆ, ಭವಂತಿ ಭಾವಾ ಭೂತಾನಾಂ ಮತ್ತ ಏವ ಪೃಥಗ್ವಿಧಾಹ. ಭವಂತಿ ಭಾವಾಹ ಭೂತಾನಾಂ, ಇದು ಒಳ್ಳೆ ವಿದ್ಯಾರ್ಥಿಯಾಗಿ ಚೆನ್ನಾಗಿ ಬರೆದಿರ್ತಾನೆ, 100 ಎಕ್ಸ್ಪೆಕ್ಟ್ ಮಾಡಿ 100 ಬಂದ್ಬಿಡುತ್ತೆ ಮ್ಯಾಥಮೆಟಿಕ್ಸ್ನಲ್ಲಿ. ಅವನೇನು ಮಾಡ್ತಾನೆ ಗೊತ್ತಾನೆ, ಚೆನ್ನಾಗಿ ಬರೆದಿದ್ದೆ ಅಂತ ಅಷ್ಟೇ ಹೇಳೋದಿಲ್ಲ, ಮೇಷ್ಟ್ರು ಒಳ್ಳೆಯವರು ಸಿಕ್ಕಿದ್ದಾರೆ, ಅರ್ಥ ಮಾಡಿಕೊಂಡು ಅನುಭವ ಮಾಡಿದ್ದಾರೆ, ಅವ್ರ ಬಗ್ಗೆ ಗ್ರೇಟ್ಫುಲ್ ಆಗಿರ್ತಾರೆ. ಯಾಕೆ ಕೆಲವು ಮೇಷ್ಟ್ರು ಇರ್ತಾರೆ, ಮತ್ತೆ ಹೇಳಿದ್ದೇನಲ್ಲ, ತನಗೆಂದು 100 ಬಂದಿದ್ದಿಲ್ಲ ಆದ್ರೆ ಇವರಿಗೂ 100 ಬರಬಾರದು ಅಂತ ಕಡಿಮೆ ಕೊಟ್ಟರೆ ಏನು ಮಾಡ್ತೀರಿ ಅವನಿಗೆ? ಅವ್ನು ಪಾಲಿಸಿನೇ ಅಷ್ಟು, ಎಂದು 100 ಬರಬಾರದು, ನನಗೆ ಬಂದಿದ್ದಿಲ್ಲ ಇವ್ರಿಗೆ ಯಾಕೆ ಬರಬೇಕು ಅಂತೇಳಿ. ಇಂಥವ್ರಿಗಿಂತ ಗತಿಯನಾಗಬೇಕಾಗ, 100 ಬರೆದಿದ್ದ 100 ಕೊಟ್ಟ. ಅವನು ಹೇಳ್ತಾನೆ, ನಾನು ಬರೆದಿದ್ದೆ, ಮೇಷ್ಟ್ರು ಕೊಟ್ಟ ಪುಣ್ಯಕ್ಕೆ ಇಲ್ಲದ ನಾನೇನು ಮಾಡ್ತಿದ್ದೆ? ಮೇಷ್ಟ್ರು 99 ಸರಿ 100 ಹೋಗ್ತಿತ್ತು ಗತಿ, ಯಾವುದೋ ಒಂದು ಕಾರಣ ಕೊಡ್ಲಿಕ್ಕೆ ಬರ್ತದೆ, ಅದೇ ದೊಡ್ಡ ವಿಚಾರ ಅಲ್ಲ. ಈ ಮಾತು ಅರ್ಥ ಮಾಡಿಕೊಂಡ್ರೆ ನಮ್ಮ ಎಫರ್ಟ್ಸ್ ಏನೇನು ಇರುತ್ತದೋ ಅದು ಸೆಲ್ಫ್ ಫಂಕ್ಷನಿಂಗ್ ಅಲ್ಲ, ಇನ್ನೊಬ್ಬರು ರೆಕಗ್ನೈಸ್ ಮಾಡಿ ಕೊಡಬೇಕಾದ್ರೆ. ಫೈನಲ್ ರೆಕಗ್ನಿಷನ್ ಮಾಡೋದು ಯಾರು ಅಂದರೆ ಪರಮಾತ್ಮ. ಭವಂತಿ ಭಾವ ಭೂತಾನಾಂ ಮತ್ತ ಏವ ಪೃಥಗ್ವಿಧಾಹ. ಭಾವಾಹ ಧರ್ಮಗಳು, ಭೂತಾನ ಬದಲು ಪ್ರಾಣಿಗಳಿಗೆ, ಮತ್ತ ಏವ ನನ್ನಿಂದನೇ ಭವಂತಿ ಆಗುತ್ತವೆ. ಆದ್ದರಿಂದ ಅರ್ಜುನ, ಇದು ನನ್ನ ವಿಶಿಷ್ಟವಾದ ಮಹಿಮೆ ಅಂತ ತಿಳಿಸಿ ಇನ್ನೊಂದು ಒಂದು ಹರಿಸಿ ಅರ್ಜುನ ವಿಶೇಷವಾಗಿ ಮಹರ್ಷಯ ಸಪ್ತಪೂರ್ವೇ ಚತ್ವಾರೋ ಬಲವಸ್ತಥಾ. ಇಷ್ಟು ಜನಗಳಿದ್ದಾರೆ, ಸಪ್ತ ಋಷಿಗಳಿದ್ದಾರೆ, ವಶಿಷ್ಠಾದಿ ಸಪ್ತ ಋಷಿಗಳಿದ್ದಾರೆ, ಮತ್ತು ಸ್ವಯಂಭವವಾದ ಮನುಗಳಿದ್ದಾರೆ. ಇವರೆಲ್ಲ ಎಂಥವರು? ಮಧ್ವಾವ ಮಾನಸಾ ಜಾತಾ ಯಶಾಂ ಲೋಕ ಇಮಾಹ ಪ್ರಜಾಹ. ಈ ಸೃಷ್ಟಿಯ ಪ್ರಾರಂಭದ ಹೇಳ್ತಾ ಬರ್ತಾನೆ. ಮೊದಲಿಗೆ ಸೃಷ್ಟಿಯಾಗಿದ್ದು ಮನುಗಳಿಂದ ಸೃಷ್ಟಿಯಾಯಿತು, ಸಪ್ತ ಋಷಿಗಳಿಂದ ಸೃಷ್ಟಿ ಮುಂದುವರಿಯಿತು. ಅವರಿಗೆಲ್ಲ ಮೂಲಭೂತರಾಗಿ ಬ್ರಹ್ಮದೇವರಿದ್ದಾರೆ. ಬ್ರಹ್ಮದೇವರು ಅವರ ಮಾನಸ ಪುತ್ರರಾಗಿ ಸಪ್ತ ಋಷಿಗಳು ಸ್ವಯಂಭವನು ಮೊದಲಾದ ಮನುಗಳು ಹುಟ್ಟಿ ಬರ್ತಾ ಇದ್ದಾರೆ. ಅವರು ಹುಟ್ಟಿ ಬಂದರು ನನ್ನಿಂದ ಬ್ರಹ್ಮದೇವರು, ಬ್ರಹ್ಮದೇವರಿಂದ ಅವರು, ಅವರಿಂದ ಜಗತ್ತು. ಸೊ ಇಡೀ ಜಗತ್ತೆಲ್ಲ ಏನು ನನ್ನಿಂದ ಹುಟ್ಟಿ ಬಂದಿದ್ದು ಅಂತ ಅರ್ಥವಾಯ್ತಾ ಅಂತ ಕೇಳ್ತಾರೆ. ಇಡೀ ಜಗತ್ತು ನನ್ನಿಂದ ಹುಟ್ಟಿ ಬಂದದ್ದು. ಸಪ್ತರ್ಷಯ ಮಹರ್ಷಯ ಸಪ್ತ ಪೂರ್ವೇ, ಪೂರ್ವೆ ಅಂತ ಯಾತಕ್ಕೆ ಹೇಳ್ತಾರೆ ಎಂಬುದು ಸ್ವಾರಸ್ಯ. ಉಳಿದವರು ಯಾರಿಗೆ ಅರ್ಥ ಬರಲಿಕ್ಕೆ ಹೋಗೋದಿಲ್ಲ. ಪೂರ್ವೆ ಅಂದರೆ ಹಿಂದಿನ ಅಷ್ಟೇನೆ. ಆಚಾರ ಹೇಳ್ತಾರೆ ಹಾಗಲ್ಲ, ಸಪ್ತರ್ಷಿಗಳು ಬ್ಯಾಚ್ ಚೇಂಜ್ ಆಗ್ತಾ ಹೋಗುತ್ತೆ ಅಂತ ಹೇಳುತ್ತಾರೆ. ಸಪ್ತರ್ಷಿಗಳು ಪ್ರತಿ ಕಲ್ಪಕ್ಕೂ ಕೂಡ ಒಂದೇ ರೀತಿ ಇರೋದಿಲ್ಲ, ಚೇಂಜ್ ಆಗ್ತಾ ಹೋಗ್ತಾರೆ. ಅದಕ್ಕೆ ಪೂರ್ವೆ ಅಂದ್ರೇನು? ಇನ್ ದಿ ಬಿಗಿನಿಂಗ್ ಸಪ್ತರ್ಷಿಗಳಿದ್ರಲ್ಲ, ಅವರು ನನ್ನಿಂದ ಹುಟ್ಟಿ ಬಂದವರು. ಅಂದರೆ ಸೃಷ್ಟಿ ಆರಂಭದಲ್ಲಿ ಹೇಳ್ತಾ ಇರೋದ್ರಿಂದ ನಾವು ಯಾವ ಸಪ್ತರ್ಷಿಗಳನ್ನು ತಗೊಳ್ಬೇಕು ಅಂದರೆ, ಈಗ ಋಷಿಪಂಚ ಸಪ್ತರ್ಷಿಗಳು ತಗೊಳ್ತಾರೆ, ಜಮದಗ್ನಿ ಮೊದಲಾದವರನ್ನ, ಅವರನ್ನು ತಗೊಳ್ಬಾರ್ದು. ಇವರು ಈಗ ಈ ಕಲ್ಪದಲ್ಲಿರ್ತಕ್ಕಂಥವ್ರು, ಆ ಕಲ್ಪದಲ್ಲಿದ್ದವರು ಪುಲಸ್ತ್ಯ ಪುಲಹ ಕ್ರತು ವಶಿಷ್ಠ ಅಂಗಿರಸ್ಸು ಅವರೆಲ್ಲ ಇದ್ದಾರೆ. ಅದನ್ನು ಹೇಳೋದಕ್ಕೋಸ್ಕರ ಪೂರ್ವೆ ಎನ್ನ ಪದ ಬಂದಿದೆ. ಅಂದರೆ ಬ್ಯಾಚ್ ಹೇಗೆ ಚೇಂಜ್ ಆಗುತ್ತೆ ಇದನ್ನೆಲ್ಲ, ಈ ಮೈನರ್ ಡೀಟೇಲ್ಸನ್ನೆಲ್ಲ ಪೂರ್ತಿ ಕವರ್ ಮಾಡ್ತಕ್ಕಂಥದ್ದು ಮಧ್ವ ಭಾಷ್ಯದ ವೈಶಿಷ್ಟ್ಯ. ಇದು ಪೂರ್ವ ಎಂಬುದಕ್ಕೆ ಅರ್ಥ ಗೊತ್ತಾಗೋದಿಲ್ಲ, ಹೊರೆ ಹಿಂದಿನ ಅಷ್ಟೇನೆ. ನಮಗೂ ಹಿಂದೆ ಬರೀ ಹಿಂದಿನ ಅಂದರೆ ನಮಗೆ ಓದ್ತು, ನಮಗಿಂತ ಹಿಂದಿದ್ದಾರೆ ಅಂತ ಅಷ್ಟಮ ಕಾಮನ್ ಸೆನ್ಸ್ ಇದ್ದೇ ಇದೆ. ಆದ್ದರಿಂದ ಆ ಪೂರ್ವ ಬೇಕಾಗೋದಿಲ್ಲ ಅದಕ್ಕೆ. ಆ ಸೃಷ್ಟಿಯ ಪ್ರಾರಂಭದಲ್ಲಿ ಸಪ್ತರ್ಷಿಗಳು ಬಂದ್ರಲ್ಲ, ಅವರು ಬ್ರಹ್ಮದೇವರಿಂದ ಬಂದರು, ಆ ಬ್ರಹ್ಮದೇವರು ನನ್ನಿಂದ ಬಂದರು. ಆದ್ದರಿಂದ ಮತ್ತ ಏಷಾಂ ಲೋಕ ಇಮಾಹ ಪ್ರಜಾ ಮಹರ್ಷಯ ಸಪ್ತ ಪೂರ್ವೇ ಚತ್ವಾರೋ ಮನವಸ್ತಥ. ನಾಲ್ಕು ಮನುಗಳು ಅಂತ ಹೇಳಿದರು. ಸಾಮಾನ್ಯ ಮನುಗಳ ಸಂಖ್ಯೆ 14 ಇರೋದು, 14 ಹಿಂದೆ ಹೇಳಿದೆ. ಮನ್ವಂತರ ಲೆಕ್ಕ ಹಾಕಬೇಕಾದ್ರೆ ಇನ್ನು ಕಲಿಯುಗ ಕೃತ ತ್ರೇತ ದ್ವಾಪರ ಕಲಿ, 4 ಒಂದ್ಸರ್ತಿ ತಿರುಗಿದ್ರೆ ಒಂದು ಮಹಾಯುಗ ಅಂತ ಕರೀತಾರೆ, ಒಂದು ಮಹಾಯುಗ ಅಂತ ಹೆಸರು. ಇಂಥ ಯುಗಗಳು 71 ಸುತ್ತಿದರೆ, 4 ಯುಗಗಳು 71 ಸುತ್ತಿದರೆ ಅದಕ್ಕೊಂದು ಮನ್ವಂತರ ಅಂತ ಕರೀತಾರೆ. ಇಂಥ ಮನುಗಳು 14 ಜನ ಆದರೆ ಬ್ರಹ್ಮದೇವರ ಒಂದು ಹಗಲು ಅಂತಾಗೋದು. ಬ್ರಹ್ಮದೇವರ ಒಂದು ಹಗಲು 12 ತಾಸಷ್ಟು, 24 ತಾಸಲ್ಲ, ಮತ್ತೆ 12 ತಾಸು ಆಗ್ತದೆ. ಬ್ರಹ್ಮದೇವರ 12 ತಾಸಿನೊಳಗೆ 14 ಮನುಗಳು ಚೇಂಜ್ ಆಗ್ತಾರೆ. ಅದರಲ್ಲಿ ಮೊದಲ ಮನು ಸ್ವಯಂಭವ ಮನು, ಅನಂತರ ಸ್ವಾರೋಚಿಷ, ಅನಂತರ ರೈವತ, ಅನಂತರ ಉತ್ತಮ. ಈ ನಾಲ್ಕು ಮನಗಳು ಫಸ್ಟ್ ಬರೋದು, ಉಳಿದವರು ಆಮೇಲೆ ಬರೋಕ್ಕೆ ಶುರುವಾಗ್ತದೆ. ಇಲ್ಲಿ ಭಗವಂತ 14 ಮನಗಳಲ್ಲಿ ಮೊದಲ 4 ಮನಗಳನ್ನು ಹೇಳುತ್ತಾನೆ. ಯಾತಕ್ಕೆ ಅಂದರೆ ಉಳಿದ ಮನಗಳಲ್ಲಿ ಇವರಿಂದ ಹುಟ್ಟಿ ಬರೋದರಿಂದ ಬೇಸಿಕ್ ಮನಗಳು 4 ಜನ, ಇನ್ನೂ 10 ಜನ ಆಮೇಲೆ ಬಂದವರು. ಅದು ವಿವೇಚನೆಯಿಂದ ಹೋಗಿಬಿಟ್ರೆ ಸುಮ್ಮನೆ ಓದ್ದವರಿಗೆ ಏನು ಕೃಷ್ಣ ಹೀಗೆ ಹೇಳುತ್ತಾನೆ 14 ಮನಗಳು ಅಂತಿದ್ದಾರೆ, 4 ಮನಗಳು ಹೇಳ್ತಾನಲ್ಲ ಅಂತ ಸಂಶಯ ಬಂದ್ಬಿಡುತ್ತಾನೆ. 14 ಮನಗಳು ಅಂತ ಇದ್ರೆ 4 ಯಾತಕ್ಕೆ ಹೇಳ್ತಾನೆ? 4 ಮನಗಳು ಮೂಲಭೂತ ಮನಗಳು, ಉಳಿದ ಮನಗಳು ಇವರಿಂದ ಹುಟ್ಟಿ ಬಂದ ಮನಗಳಾದ್ದರಿಂದ ಪೂರ್ವೇ ಅಂತ ಪದ ಅದಕ್ಕೆ ಹಾಕಿತ್ತು. ಪೂರ್ವೇ ಅಂತ ಎರಡಕ್ಕೂ ಅನ್ವಯ, ಪೂರ್ವೇ ಸಪ್ತಋಷಯ, ಪೂರ್ವೇ ಮನವಃ. ಮೊದಲ ಮನುಗಳು, ಮೊದಲ 7 ಋಷಿಗಳು ಬ್ರಹ್ಮದೇವರಿಂದ, ಅವರು ನನ್ನಿಂದ ಬಂದಿದ್ದಾರೆ. ಮದ್ಭಾವಾ ಮಾನಸಾ ಜಾತಾಹ, ನಾನು ಹೇಗೆ ಸೃಷ್ಟಿ ಮಾಡಿದೆ, ನನ್ನಿಂದ ಸೃಷ್ಟರಾದರು ಎಂಬುದೇ ಭಾರಿ ದೊಡ್ಡ ಸ್ಥಿಕೆ. ಸೃಷ್ಟಿ ಮಾಡಿದೆ ಹೇಗೆ ಗೊತ್ತಾ? ಮಾನಸಾ ಜಾತಾಹ, ಮನಸ್ಸಿನಿಂದ ಸೃಷ್ಟಿ ಮಾಡಿದೆ. ದೇವರ ಸಾಮರ್ಥ್ಯ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಮನಸ್ಸಿನಿಂದ ಕ್ರಿಯೇಟ್ ಮಾಡ್ತಾನಂತೆ ಪರಮಾತ್ಮ, ಮನಸ್ಸಿನಿಂದನೇ. ಇದು ಇವತ್ತು ನಮಗೆ ಕೆಲವು ವಿಷಯ ಅರ್ಥ ಆಗಿದೆ. ಈ ಟಿವಿನ ಹತ್ರ ಹೋಗಿ ಹಾಕೋದು, ಅಲ್ಲಿ ಬಟನ್ ಒತ್ತಿ ಆಫ್ ಮಾಡೋದು, ಆನ್ ಮಾಡೋ ಕಾಲ ಹೋಯಿತು, ರಿಮೋಟ್ನಿಂದ ಶುರು ಮಾಡ್ತಾನೆ. ಇದು ನಮ್ಗೆ ಅರ್ಥ ಆಗಿದೆ, ರಿಮೋಟ್ ಅಂದ್ರೆ ಅರ್ಥ ಆಗುತ್ತೆ. ಆದರೆ ದೇವ್ರು ಹಾಗಲ್ಲ, ಮನಸ್ಸಿನ ಅಂದ್ಕೊಂಡ್ರೆ ಆಗಿಬಿಡುತ್ತಂತೆ. ಬಹುಶಃ ಇದನ್ನು ಇನ್ನೂ ವಿಜ್ಞಾನ ಯಾವ ಕಾಲಕ್ಕೂ ತಿಳಿಸಕ್ಕೆ ಸಾಧ್ಯವಾಗೋದಿಲ್ಲ, ಅಂದ್ಕೊಂಡ್ರೆ ಸಾಕಂತ. ಅದಕ್ಕೆ ಮಾನಸಾ ಜಾತಾಹ, ಮತ್ತು ಕಾಫಿ ಆಗಲಿ ಅಂದರೆ ಆಗಿಬಿಟ್ಟಿದ್ರೆ ಜನಗೆ ಖುಷಿ ಪಡ್ತಿದ್ರೆ ಏನು ಗತಿಯ? ಊಟ ಆಗಲಿ ಆಗಿಬಿಡಲಿ, ತಿಂಡಿ ಆಗಲಿ ಆಗಿಬಿಡಲಿ ಅಂತ ಕೇಳಿದರೆ ಕೆಲಸ ಸಿಗಲಿ ಸಿಕ್ಕಿಬಿಡಲಿ, ಇಲ್ಲ ಎಷ್ಟು ಕಷ್ಟಪಟ್ಟರು ಕೊನೆಗೆ ಹಬ್ಬ ಆಗೋ ಹೊತ್ತಿಗೆ ಸಾಕಷ್ಟು ಬಜೆಟ್ ಎದ್ದು ಹೋಗಿರುತ್ತಾರೆ. ಆದರೆ ಇಲ್ಲಿ ಹಾಗಲ್ಲ, ದೇವರು ಏನು ಸೃಷ್ಟಿ ಮಾಡ್ತಾರಲ್ಲ, ಮನಸ್ಸಿಂದ ಸೃಷ್ಟಿ ಮಾಡ್ತಾರೆ. ಉಪನಿಷತ್ ಹೇಳುತ್ತೆ, ಇಚ್ಛಾ ಮಾತ್ರಂ ಪ್ರಭೋ ಸೃಷ್ಟಿ, ದೇವರ ಸೃಷ್ಟಿ ಎಫರ್ಟ್ಲೆಸ್ ಅಂತ ಹೇಳ್ತಾರೆ. ಎಫರ್ಟ್ಲೆಸ್, ಇದು ದೇವರು ನಮಗೆ ಏನನ್ಸುತ್ತೆ, ಈಗ ನೋಡಿದ್ರೆ ನಮಗೆ ಎಷ್ಟು ಪಜಿತಿಯಾಗಿ ಆಗೋಗ್ಬಿಡುತ್ತೆ, ಸಾಕಾಗೋಗ್ಬಿಡುತ್ತೆ, ದೇವ್ರು ಎಷ್ಟು ಬೇಜಾರು ಮಾಡ್ಕೋತಾರೆ ಅನ್ನೋ ಪಾಪ. ಈ ಸೃಷ್ಟಿ ಇದು ಅದು ಒಂದು ಅಡುಗೆ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋ ಹೊತ್ತಿಗೆ ಬೇಡ ಮಾರಾಯ ನಾಳೆಯಿಂದ ಮನೆ ಅಡುಗೆನೇ ಬೇಡ ಅನ್ನೋಷ್ಟು ಬೇಜಾರಾಗಿಬಿಡುತ್ತದೆ ಅವನಿಗೆ. ಇನ್ನು ದೇವರು ಇಷ್ಟೆಲ್ಲ ಮಾಡ್ತಾನೆ ಅಂತ ಹೇಳ್ತೀರಿ, ಎಷ್ಟು ಕಷ್ಟಪಡ್ತಾವ್ರೆ ಅಂತಂದರೆ ದೇವರ ಸೃಷ್ಟಿ ಇಂಥದ್ದು ಅಲ್ಲೇ ಅಲ್ಲ ಅಂತ ಹೇಳಿ. ನಮ್ಮಂಥ ಸೃಷ್ಟಿ ದೇವರದ್ದಲ್ಲ, ಮಾನಸಾ ಜಾತ, ಮನಸ್ಸಿನಿಂದ ಸೃಷ್ಟಿ ಮಾಡ್ತಾನೆ ಪರಮಾತ್ಮ, ಅಂದ್ಕೋತಿರಲಿಕ್ಕೆ ಸೃಷ್ಟಿ ಮಾಡಿಬಿಡ್ತಾನೆ ಅಂತ. ಇದು ಭಾರಿ ದೊಡ್ಡ ಆಶ್ಚರ್ಯ. ಯೋಗಿಗಳಿಗೆ ಆ ಶಕ್ತಿ ಇರುತ್ತೆ. ಬರೀ ಕೃಷ್ಣ ಯೋಗಿ ಅಲ್ಲ, ಎತ್ರ ಯೋಗೇಶ್ವರ ಕೃಷ್ಣ ಎತ್ರ ಪಾರ್ಥೋ ಧನುರ್ಧರ, ಕೃಷ್ಣ ಯೋಗಿಗಳ ಒಡೆಯ, ಎಲ್ಲ ಯೋಗಿಗಳ ಯೋಗದ ಮೂಲಭೂತವಾದ ಒಂದು ಶಕ್ತಿ ಭಗವಂತನಾದ್ದರಿಂದ ಯೋಗಿಗಳೇ ಇಷ್ಟೆಲ್ಲ ಮಾಡಬೇಕಾದ್ರೆ ಕೃಷ್ಣ ಹೇಗೆ ಮಾಡ್ತಾನೆ ಲೆಕ್ಕ ಹಾಕಬೇಕು. ಅದಕ್ಕೆ ಎತ್ರ ಯೋಗೇಶ್ವರ ಕೃಷ್ಣ, ಮುಕ್ತಿ ಹೋಗಬೇಕು ಮುಕ್ತಿ ಹೋಗಬೇಕು ಅಂತಾರಲ್ಲ, ಮುಕ್ತಿಯಲ್ಲಿ ಏನು ಫೆಸಿಲಿಟಿ ಸಿಗುತ್ತೆ ಅಂತ ಯಾರಾದ್ರೂ ಕೇಳಿದರೆ ಹೇಳ್ತಾರೆ, ಸಂಕಲ್ಪಾದೇವ ತಚ್ಛ್ರುತೇಹೇ, ಅಲ್ಲಿ ಹಾಗೆ ಅಂತೆ, ಅಂದ್ಕೊಂಡಿದ್ದ ಅಕ್ಷಣ ಬರ್ತಾನೆ ಇರುತ್ತಂತೆ. ಏನನ್ಕೋತೇವೆ, ಅದು ವಾಹನ ಬೇಕೋ ವಾಹನ, ವಾಹನದ ಶೇಪ್ ಯಾವ್ದು ಬೇಕೋ ಅದು, ಮತ್ತೆ ಯಾವ ವಸ್ತು ಬೇಕೋ ಆ ವಸ್ತು, ಆ ಕ್ಷಣದಲ್ಲಿ ಇಮಿಡಿಯೇಟ್ ಆಗಿ ಎಷ್ಟು ಬೇಕೋ ಅಷ್ಟು, ಹೆಚ್ಚು ಬೇಕೋ ಹೆಚ್ಚು, ಕಡಿಮೆ ಆಗಬೇಕು ಕಡಿಮೆ. ಇಂಥ ಒಂದು ಪೂರ್ಣವಾದಂಥ ಪೂರ್ಣತೆಯನ್ನು ಅನುಭವಿಸ್ತಕ್ಕಂಥ ಜಾಗಕ್ಕೆ ಮುಕ್ತಿ ಅಂತ ಕರೀತಾರೆ. ಅದಕ್ಕೆ ಮುಕ್ತಿಗೆ ಹೋಗಬೇಕು ಮುಕ್ತಿಗೆ ಹೋಗಬೇಕು ಅಂತ ಜ್ಞಾನಿಗಳು ಯಾತಕ್ಕಂತಾರೆ ಅಂದರೆ ಈ ಕಾರಣಕ್ಕೋಸ್ಕರ ಹೇಳ್ತಾರೆ. ಅನೇಕರು ಮುಕ್ತಿ ಅಂದರೆ ಇಲ್ಲಿಂದ ಬಿಡುಗಡೆ ಹೊಂದೋದಷ್ಟೇ, ಅಲ್ಲಿ ಎಂಜಾಯ್ಮೆಂಟ್ ಇಲ್ಲ, ಸದ್ಯ ದುಃಖ ಪಾರಾಗೋದೊಂದೇ ಅವರ ಗುರಿ ಅಷ್ಟೇ. ನಮ್ಮ ಮುಕ್ತಿ ಕಾಣಿಸಿ ಭಗವದ್ಗೀತೆ ಹೇಳೋ ಮುಕ್ತಿ ಅದಲ್ಲ. ಎರಡಲ್ಲಿ ಅನಿಷ್ಟಗಳಿಂದ ದೂರ ಆಗೋದು, ಇಷ್ಟಗಳನ್ನು ಹೊಂದೋದು, ಎರಡೂ ಸೇರಿದ ನಿಜವಾದ ಮುಕ್ತಿ ಅದು. ತುಂಬಾ ಮತದಲ್ಲಿ ಮುಕ್ತಿ ಅಂತ ಹೇಳಿದರೆ ಈ ಜಂಜಾಟ ತಪ್ಪಿಸ್ಕೊಂಡು ಹೋಗಿಬಿಡೋದಷ್ಟೇ. ವಿದ್ಯಾರ್ಥಿ ಪರೀಕ್ಷೆ ಕೂತಿದ್ದ, ಭಾಳ ಪಜೀತಿ ಆಯಿತು, ಓದೋದು ಗೆದೋದು, ಡ್ರಾಪ್ ತೊಗೊಂಡ್ಬಿಟ್ಟ, ಅಬ್ಬಾ ಫ್ರೀ ಅಂತ ಹೇಳಿದ್ರೆ ಹಾಗೋ ಹಾಗೆ, ಪಾಸ್ ಆಗಿಲ್ಲ ಅವನು, ಪರೀಕ್ಷೆಗೆ ಹೋಗಿ ರಿಸಲ್ಟ್ ನೋಡಿದ್ರೆ ಪರೀಕ್ಷೆ ಕೂತಿಲ್ಲ ಬಾರಾಯ ಅಂತ ಹೇಳ್ತಾನೆ. ಈ ಥರ ಮುಕ್ತಿ ಅಲ್ಲ, ಉಳಿದವ್ರ ಮುಕ್ತಿ ನೆಗೆಟಿವ್ ಮುಕ್ತಿ ಅದು. ನೆಗೆಟಿವ್ ಅಂದ್ರೆ ಏನು, ಇಲ್ಲಿರೋ ದುಃಖನ ಕಳ್ಕೊಳ್ಳೋದಷ್ಟೇ. ವೇದಾಂತದ ಮುಕ್ತಿ ಅದಲ್ಲ, ಉಪನಿಷತ್ತು ಹೇಳೋ ಮುಕ್ತಿ ಅದಲ್ಲ, ಭಗವದ್ಗೀತೆ ಹೇಳೋ ಮುಕ್ತಿ ಅದಲ್ಲ. ಅನಿಷ್ಟ ನಿವೃತ್ತಿ, ಇಷ್ಟ ಪ್ರಾಪ್ತಿ, ಎರಡೂ ಸೇರಿದಾಗ ಮುಕ್ತಿ ಆಗೋದು. ಆ ಮುಕ್ತರು ಹಾಗೆ ಎಂಜಾಯ್ ಮಾಡ್ತಾರಂತೆ. ದೇವರ ದಯೆಯಿಂದ ಮುಕ್ತರಾಗೋರಿಗೆ ಶಕ್ತಿ ಇದ್ದಾಗ ದೇವರ ಶಕ್ತಿ ಎಷ್ಟಿರಬೇಕು ಅಂದರೆ, ಮದ್ಭಾವ ಮಾನಸ ಜಾತಾಹ ಏಷಾಂ ಲೋಕ ಇಮಃ ಪ್ರಜಾಹ. ಇದು ಅದಕ್ಕೊಂದು ಅರ್ಥ. ಇನ್ನೊಂದು ಅರ್ಥವನ್ನು ಆಚಾರ ಹೇಳ್ತಾರೆ, ತೀರಾ ಅಪೂರ್ವವಾದ ಅರ್ಥ ಅದು. ಒಂದು ಮೊದಲೇ ಹೇಳಿದಂತೆ ಇನ್ನೆಲ್ಲೂ ಅರ್ಥ ಸಿಗೋದಿಲ್ಲ, ಅವರೊಂದೇ ಹೇಳ್ತಕ್ಕಂಥ ಅರ್ಥ ಅದು. ಸಪ್ತಋಷಯ ಮಹರ್ಷಯ ಸಪ್ತ ಪೂರ್ವೇ ಚತ್ವಾರೋ ಮನವಸ್ತಥ. ಇಲ್ಲಿ ಮನುಗಳು ಮನುಗಳು ಅಂದರೆ 14 ಮನುಗಳು ಅಂತ ಅರ್ಥ ಅಲ್ಲ, ಇನ್ನೊಂದು ಅರ್ಥ ಇದೆ, ಹೊಸ ಅರ್ಥ ಇದೆ ಅಂತೇಳಿ. ಈ ಮನುಗಳು ಶಬ್ದಕ್ಕೆ ಏನರ್ಥ ಅಂದರೆ ದೇವತೆಗಳು ಅಂತ ಅರ್ಥ. ದೇವತೆಗಳು ಚತ್ವಾರೋ ಮನವಹ ಅಂದ್ರೆ ಏನು, 4 ವಿಧದ ದೇವತೆಗಳು, 4 ವಿಧದ ದೇವತೆಗಳಿದ್ದಾರೆ, ಅವರೆಲ್ಲ ನನ್ನಿಂದನೇ ಹುಟ್ಟಿ ಬರ್ತಾರೆ ಅಂತ ಭಗವಂತ ಹೇಳಿದ. 4 ವಿಧ ದೇವತೆಗಳಿದ್ದಾರೆ, ಆ ದೇವತೆಗಳಿಗೆ ಮನುದೇವತೆಗಳು ಅಂತ ಹೆಸರು. ಮನುದೇವತೆಗಳು ಏನು, ಮನುದೇವತೆಗಳು ಅಂದರೆ ಏನು ಅದನ್ನು ಹೇಳ್ತಾರೆ ಆಚಾರ್ಯ. ತಾತ್ಪರ್ಯದಲ್ಲಿ ಬಹಳ ಅಪೂರ್ವವಾದ ಅರ್ಥವನ್ನು ತಿಳಿಸ್ತಾರೆ. ಮನವೋ ಬೋಧ ವೈಶೇಷ್ಯಾತ್ ಬ್ರಹ್ಮಾದ್ಯಾಹ. ಬ್ರಹ್ಮಾದಿ ದೇವತೆಗಳನ್ನ ಮನುದೇವತೆಗಳು ಅಂತ ಕರೀತಾರೆ. ಮನು ಅಂದ್ರೆ ಏನು ಅಂದ್ರೆ ಮನು ಅವಬೋಧನೆ ಅಂತ ಧಾತು. ಯಾವುದೇ ಡಿಕ್ಷನರಿ ಸಿಗುತ್ತೆ ಅರ್ಥ ಮನು ಅವಬೋಧನೆ ಅಂದ್ರೆ ವಿಶೇಷವಾದ ಪರಿಜ್ಞಾನ ಹೊಂದಿದಂತಹ ವ್ಯಕ್ತಿತ್ವ ಅವರಿಗಿದೆ. ಅದಕ್ಕೆ ಬ್ರಹ್ಮಾದಿ ದೇವತೆಗಳನ್ನ ಮನುದೇವತೆಗಳು ಅಂತ ಕರೀತಾರೆ. ಬ್ರಹ್ಮಾದಿ ದೇವತೆಗಳಿಗೆ ಮನುದೇವತೆಗಳು ಮನುದೇವತೆಗಳು ಅಂತ ಹೆಸರು. ಅಂತ ದೇವತೆಗಳು ನಾಲ್ಕು ಜನ ಇದ್ದಾರೆ. ನಾಲ್ಕು ಜನ ಅಂದ್ರೇನು ಅದಕ್ಕೆ ಹೇಳ್ತಾರೆ ಚಾತುರ್ವರ್ಣ್ಯಮಯ ಸೃಷ್ಟಮ್ ಅಂತ ಹೇಳಿದರಲ್ಲ ಹಾಗೆ ಬ್ರಾಹ್ಮಣ ದೇವತೆಗಳು, ಕ್ಷತ್ರಿಯ ದೇವತೆಗಳು, ವೈಶ್ಯ ದೇವತೆಗಳು, ಶೂದ್ರ ದೇವತೆಗಳು, ದೇವತೆಗಳು ನಾಲ್ಕು ಗುಂಪಿದೆ ಅಂತ ಹೇಳಿ. ದೇವತೆಗಳು ನಾಲ್ಕು ಗುಂಪಿದೆ. ಈ ಗುಂಪು ಯಾತಕ್ಕೆ ಅಂದರೆ ಇಲ್ಲಿ ಹಾಗೋ ಅಲ್ಲಿ ಹಾಗೇನೆ ಗುಣಕರ್ವ ವಿಭಾಗಶಃ. ಹೇಳ್ತಕ್ಕಂಥ ದೇವತೆಗಳು ಬ್ರಾಹ್ಮಣ ದೇವತೆಗಳು, ಮಾಡ್ತಕ್ಕಂಥ ದೇವತೆಗಳು ಕ್ಷತ್ರಿಯ ದೇವತೆಗಳು, ವ್ಯವಹಾರ ಮಾಡತಕ್ಕಂಥ ದೇವತೆಗಳು ವೈಶ್ಯ ದೇವತೆಗಳು, ಪರಿಚಾರಕ ದೇವತೆಗಳು ಗಂಧರ್ವಾದಿಗಳಂದ್ರೆ ಶೂದ್ರ ದೇವತೆಗಳು ಅಂತ ಹೆಸರವರೆ. ಹೀಗೆ ದೇವತೆ ನಾಲ್ಕು ಗುಂಪಿದೆ. ಬ್ರಹ್ಮದೇವರನ್ನ ಬ್ರಾಹ್ಮಣ ದೇವತೆ ಅಂತ ಕರೀತಾರೆ. ವಾಯುದೇವರನ್ನ ಕ್ಷತ್ರಿಯ ದೇವತೆ ಅಂತ ಕರೀತಾರೆ. ವಾಯುದೇವರು ಕ್ಷತ್ರಿಯ ದೇವತೆ, ಯುದ್ಧಾದಿಗಳನ್ನ ಮಾಡಿ ದುರ್ಯೋಧನಾದಿಗಳು ಸಂಹಾರ ಮಾಡ್ತಾರಲ್ಲ ಅದಕ್ಕೆ ವಾಯುದೇವರಿಗೆ ಕ್ಷತ್ರಿಯ ದೇವತೆ ಅಂತ ಹೆಸರು. ಋಷಿಗಳಿಗೆ ಅಲ್ಲ ಎಲ್ಲರೂ ತಪಸ್ ಮಾಡಿದ್ರೆ ವರ ಕೊಡ್ತಾರಲ್ಲ ಬ್ರಹ್ಮದೇವರು, ಬ್ರಾಹ್ಮಣ ದೇವತೆ ಅಂತ ಹೆಸರವರು. ಯಮದೇವರನ್ನ ಶೂದ್ರ ದೇವತೆ ಅಂತ ಕರೀತಾರೆ. ಇವರು ಶೂದ್ರ ಆಗಿದ್ರ ಅಂತ ಹೇಳಿ ಗಾಬರಿ ಆಗಿಬಿಡ್ಬೇಡಿ. ಮತ್ತೆ ಆ ದೇವತೆಗಳಲ್ಲಿ ಆ ಪದ ಯಾತಕ್ಕೆ ಬಂತು ಅಂದ್ರೆ ಅದರ ಕರ್ಮಕ್ಕೋಸ್ಕರ ಬಂತೆ ಹೊರತು ಅವರು ಎಷ್ಟು ಮೇಲಿದ್ದಾರೆ. ಅಲ್ಲಿ ಶೂದ್ರ ದೇವತೆ ಇಲ್ಲಿ ದೊಡ್ಡ ಋಷಿಗಳಿಗಿಂತ ಭಾರಿ ದೊಡ್ಡವರು. ಅವರ ಅರ್ಥ ತಿಳ್ಕೊಳ್ಳೋಕೆ ಹೋಗೋದಲ್ಲ, ಅವರ ಡ್ಯೂಟಿ ಪರ್ಪಸ್ ಇದೆಯಲ್ಲ, ನೇಚರ್ ಆಫ್ ವರ್ಕ್ ಡಿಫರ್ ಆಗೋದ್ರಿಂದ ಹೆಸರು ಬಂದಿದೆ. ಈಗ ಅವರಿಗೆ ಮನುದೇವತೆಗಳು ಅಂತ ಹೆಸರು. ಇಲ್ಲೊಂದು ಸೂಕ್ಷ್ಮ ವಿಚಾರ ಮತ್ತೆ ಹೇಳುತ್ತಾರೆ. ದೇವತೆಗಳೇ ಬ್ರಹ್ಮ ಅಂತಿದೆ, ರುದ್ರ, ವಾಯು, ಅಗ್ನಿ, ಯಮ ಎಲ್ಲ ಹೆಸರುಗಳಿವೆ. ಅದರಲ್ಲಿ ಎರಡು ಭಾಗ ಇದ್ದಾರೆ. ಮೊದಲು ಮತ್ತೊಂದು ಪುರಾಣ ಹೇಳುತ್ತದೆ, ಎರಡು ಭಾಗ ಇದ್ದಾರೆ. ಮನುದೇವತೆಗಳು ಅಂತ ಒಂದು ಗುಂಪು, ಧೀರದೇವತೆಗಳು ಅಂತ ಇನ್ನೊಂದು ಗುಂಪು. ಮನುದೇವತೆಗಳು ದೀವ ಧೀರ ದೇವತೆಗಳು, ಬ್ರಹ್ಮ ಬ್ರಹ್ಮದೇವರು. ಆ ಬ್ರಹ್ಮದೇವರು ಎರಡು ಬ್ರಹ್ಮದೇವರಿದ್ದಾರೆ. ಒಬ್ಬ ಬ್ರಹ್ಮದೇವರು ಸಾಕ್ಷಾತ್ ವಿಷ್ಣುವಿನ ಮಗನಾದ ಬ್ರಹ್ಮದೇವರು, ಇನ್ನೊಬ್ಬ ಬ್ರಹ್ಮ ಅಂತ ಒಬ್ಬ ರಾಕ್ಷಸ ಇದ್ದಾನಂತೆ. ಬ್ರಹ್ಮ ಅಂತ ರಾಕ್ಷಸನ ಹೆಸರಿದೆ, ಅವನು ಬ್ರಹ್ಮ, ಬರೀ ಬ್ರಹ್ಮಣೇ ನಮ ಅವನು ತಗೊಂಡೋಗ್ಬಿಡ್ತಾನಂತ ಕಡೆ. ರುದ್ರಾಯನಮ ಅಂತ ಹೇಳಿಬಿಟ್ರೆ ಮಹಾರು ಸಾಕ್ಷಾತ್ ಪಶುಪತಿ ರುದ್ರದೇವರಿದ್ದಾರೆ, ಮಹಾರುದ್ರ ದೇವರಿದ್ದಾರೆ. ಇವರು ದೊಡ್ಡ ದೇವತೆಗಳು. ಇವರು ಇನ್ನೊಬ್ಬ ಇದ್ದಾನಂತೆ ಮಹಾಪಾಪಿಷ್ಠ ರಾಕ್ಷಸ, ಅವನ ಹೆಸರು ಅದೇ ಇದೆ. ಇಂದ್ರ ಅಂತ ಒಳ್ಳೆಯವನಿದ್ದಾನೆ, ಕೆಟ್ಟವನು ಇದ್ದಾನೆ. ಹಯಗ್ರೀವ, ವಿಷ್ಣುವಿನ ಹೆಸರು ಹಯಗ್ರೀವ ಅಂತಿದೆ. ಒಬ್ಬ ರಾಕ್ಷಸ ಇದ್ದ ಹಯಗ್ರೀವ ಅಂತ ಅವನ ಹೆಸರು. ಒಳ್ಳೆ ಭಕ್ಷ ಬೇರೆ ಇದೆ ಹಯಗ್ರೀವ ಅಂತ. ಇವತ್ತು ಹಯಗ್ರೀವ ಅಂತ ಭಕ್ಷನೂ ಉಂಟು, ಅನೇಕ ಹೆಸರುಗಳು ಪದಾರ್ಥ ಇರ್ತದೆ. ಆದ್ರಿಂದ ನಾವು ಬರೀ ದೇವತೆಗಳು ಅಂತ ಅಷ್ಟೇ ಎಂದು ಬಿಟ್ರೆ ಯಾರೋ ಅಂತ ಸ್ಪೆಸಿಫಿಕ್ ಆಗದೆ ಹೋದರೆ ಅದೆಲ್ಲ ರಾಕ್ಷಸರ ಪಾಲಾಗುತ್ತೆ ಅಂತ ಹೇಳುತ್ತಾರೆ. ರಾಕ್ಷಸರ ಪಾಲಾಗುತ್ತೆ, ಇದು ಹೊಸ ಒಂದು ಚಿಂತನೆಯ ಕಾನ್ಸೆಪ್ಟ್ ಇದು. ಉದಾಹರಣೆಗೆ ನಾವೇನಾದರೂ ಬರೀ ಕವರ್ನೊಳಗೆ ಒಂದು ನಾವು 1,000 ರೂಪಾಯಿ ನೋಟ್ ಇಟ್ಟು ಕಳಿಸಿಬಿಟ್ರೆ ಗೋವಿಂದ MO ಚಾರ್ಜ್ ಉಳಿಸ್ಬೇಕು ಅಂತ ಹೇಳಿ ಕವರ್ಲಿ ಇಟ್ಟು ಕಳಿಸಿಬಿಟ್ರೆ ಹೋಯ್ತು. ಯಾರು ಹಾಗೆ ಮಾಡಿದ್ರು ಪಾಪ. ನಾವು ಸರ್ವಮೂಲ ಗ್ರಂಥಗಳಿಗೇನೆ ಯಾರೋ ಒಬ್ಬರು ಕಳಿಸಿದಾಗ ಬೇರೆ ಯಾರು ಅನಂತಪುರದ ಯಾರೋ ಒಬ್ಬ ವ್ಯಕ್ತಿ ಪಾಪ 1,500 ಇಟ್ಬಿಟ್ಟು ಚೆಕ್ ಕವರ್ ಇಟ್ಟು ಕಳಿಸಿಬಿಟ್ಟಿದ್ದಂತ ಪಾಪ. ಬಂತ ಅಂತ ಕೇಳ್ತಿದ್ದ. ಏನು ಬಂದಿಲ್ಲ ಮಾರ ಅಂತ. ಎಷ್ಟು ಹೇಳಿದ್ದೆ, ಚೆನ್ನಾಗಿ ಅಂಟಿಸಿದ್ದೆ ಅಂತ ಕೇಳ್ತಾನೆ. ಎಷ್ಟು ಅಂಟಿಸಿದ್ರು ಉಪಯೋಗಿಲ್ಲ ಅಯ್ಯ, ನೀನು ಅಲ್ಲಿ ಕೇಳಿ ನಿನ್ನೆ ಬೈತಾರೆ. ಮೊದಲು ಯಾಕೆ ಇಟ್ಟೆ, ಅದೇ ಅಫೆನ್ಸ್ ಫಸ್ಟ್ ಆಫ್ ಆಲ್. MO ಚಾರ್ಜ್ ಅವಾರ್ಡ್ ಮಾಡ್ಕೊಂಡ್ರೆ ಇಟ್ಟೆಯಲ್ಲ, ಅದೇ ಮೊದಲನೇ ತಪ್ಪದು. ಅದು ಯಾವ ಯಾರು ಬೇಕಾದ್ರೂ ತೊಗೊಂಡಿರ್ಬೋದು ಅದನ್ನು. ಅದು ಅವ್ರ ತಪ್ಪು ನಿನ್ನ ತಪ್ಪು ಮೂಲತಃ. ಅದು ಅದು ಇನ್ವ್ಯಾಲಿಡ್, ಅದು ಮಾಡಕ್ಕೆ ಬರೋದಿಲ್ಲ. ಅದನ್ನು ತೇರ್ಬೇಕು ಏನು ಮಾಡಬೇಕಾಗ, MO ಕಳಿಸ್ಬೇಕು ಅಥವಾ ಡ್ರಾಫ್ಟ್ ಏನೋ ಮೆಥಡ್ ಇದೆ. ಆ ಮೆಥಡ್ ಕಳಿಸಿದ್ರೆ ಮಾತ್ರ ಹೋಗ್ತದೆ ಹೊರತು ಇಲ್ಲದೆ ಹೋದರೆ ಯಾರು ಬೇಕಾದ್ರೂ ತೊಗೊಳ್ಬೋದು. ಅದಕ್ಕೆ ಬರೀ ಲೆಟರ್ಸ್ ಬೇರೆ, ಈ ಸರ್ಟಿಫಿಕೇಟ್ ಆಫ್ ಪೋಸ್ಟಿಂಗ್ ಇದ್ರೆ ಬೇರೆ, ರಿಜಿಸ್ಟ್ರೇಷನ್ ಇದ್ರೆ ಬೇರೆ, ರಿಜಿಸ್ಟ್ರೇಡ್ ಮತ್ತು ಎರಡು ಟೈಪು, ಇನ್ನು ಪರ್ಸನ್ ಇದ್ರೆ ಬೇರೆ, ಬರೀ ಪೋಸ್ಟಿಗೆ ಇದ್ರೆ ಬೇರೆ. ಎಷ್ಟೆಲ್ಲ ವ್ಯವಸ್ಥೆ ಇದೆ. ಈಗ ಆ ವ್ಯವಸ್ಥೆ ಯಾತಕ್ಕೆ ಬಂತು ಅಂದರೆ ಮುಖ್ಯವಾದ ಪದಾರ್ಥಗಳು ಬೇರೆಯವರಿಗೆ ಹೋಗಬಾರದು ಅಂತ ಹೇಳಿಬಿಟ್ಟು ಒಂದು ಜನ ಹೊತ್ಕೊಳ್ಳೋಕೆ ಕಾಯ್ತಾ ಇರ್ತಾರಾಗಲೇ. ಹೇಗೆ ನಮ್ಮ ಹೊರಗಿನಲ್ಲಿ ನಮ್ಮ ಜನಗಳಲ್ಲಿ ಈ ಮೋಸ ಮಾಡ್ತಕ್ಕಂಥ ಪ್ರವೃತ್ತಿ ಹೇಗಿದೆಯೋ ಅಸುರರು ಹಾಗಿದ್ದಾರೆ. ದೇವತೆಗಳಿಗೆ ಸಲ್ಲಬೇಕಾದ ಯಜ್ಞಯಾಗಗಳ ಭಾಗಗಳನ್ನು ತಾವು ಕಿತ್ಕೊಂಡು ಹೋಗ್ತಾ ಇರ್ತಾರೆ. ಬರೀ ಬ್ರಹ್ಮಣ್ಯ ನಮ್ಮನ್ನು ಒಯ್ದೆ ಬಿಡ್ತಾನೆ ಆ ಕಡೆಗೆ, ಬರೀ ರುದ್ರಾಯನ ಮಾತ್ರ ಒಯ್ದು ಬಿಡ್ತಾನೆ. ಅದಕ್ಕೋಸ್ಕರವಾಗಿ ಮನು ದೇವತೆಗಳು ಅಂತ ಯಾವಾಗ ಕರೀತಾರಲ್ಲ ಆಗ ಅವ್ರಿಗೆ ಮುಟ್ಲಕ್ಕಾಗೋದಿಲ್ಲ. ಅದು ಸೀಲ್ಡ್ ಇದ್ದಾಗಲೇ ರಿಜಿಸ್ಟ್ರೇಷನ್ ಆದಾಗಲಕ್ಕೆ ಒಯ್ಲಕ್ಕಾಗೋದಿಲ್ಲ ಅವರಿಗೆ. ಬರೀ ದೇವತೆಗಳನ್ನ ತಗೊಂಡು ಹೋಗಿಬಿಡ್ತಾರೆ. ಆದ್ದರಿಂದ ಮನು ದೇವತೆಗಳು ಅಂತ ಇವ್ರನ್ನ ಕರೀತಾರೆ, ದೀನ ದೇವತೆಗಳು ಅಂತ ಅವ್ರನ್ನ ಕರೀತಾರೆ. ಬಹಳ ಎಚ್ಚರದಿಂದ ಆರಾಧನೆ ಮಾಡಿ ಅಂತ ಹೇಳಿದ್ದಾರೆ. ಈಗ ನಾವು ಹೊಸ ಸಮಸ್ಯೆಗೆ ಉತ್ತರ ಸಿಗುತ್ತೆ. ಎಷ್ಟೋ ಜನ ಹೇಳ್ತಾರೆ ಎಷ್ಟೊಂದು ಸೇವೆ ಮಾಡಿದ್ದೇವ್ರಿ ಏನು ಫಲನೇ ಆಗಲಿಲ್ಲ ಅಂದರೆ ಅಡಿ ಮುಟ್ಟೇ ಇಲ್ಲ ಪಾಪ, ಎಲ್ಲ ಹೊರಟೋಗಿದೆ ಆ ಕಡೆ. ರಾಕ್ಷಸ ಒಯ್ದು ಬಿಟ್ಟಿರ್ತಾನೆ ಈಗಾಗಲೇ. ಇದು ಒಂದು ಹೊಸ ರೀತಿಯಾದ ವೈದಿಕ ಪ್ರಪಂಚದ ಪರಿಚಯ ಅದು. ಒಂದು ಪುರಾಣ ಪ್ರಪಂಚದಲ್ಲಿ ಬಂದಿರತಕ್ಕಂಥ ಉತ್ತರ ಇದು. ಈಗ ನಮಗೆ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ನಾವು ಮಾಡಿದ್ದು ದೇವರಿಗೆ ಮುಟ್ಟೇ ಇಲ್ಲ, ಆದ್ರಿಂದ ದೇವತೆಗಳಿಗೆ ಮುಟ್ಟೇ ಇಲ್ಲ, ಆದ್ರಿಂದ ಅವರು ತಗೊಂಡಿಲ್ಲ. ಲೈಟ್ ಬಿಲ್ ಕೊಡಕ್ಕೆಂತ ಹೋದ, ಕ್ಲಬ್ ಸಿಕ್ಕ, ಅವನು ಯಾರೋ ಹೋಗ್ತಿದ್ದ, ಅಲ್ಲಿ ಹೋಗ್ತೀಯ ಕೊಟ್ಬಿಡು ಅಂತ ಕೊಟ್ಟ, ಅವನು ಅಲ್ಲಿ ಕೊಟ್ಟು ಜೇಬಿಗೆ ಹಾಕೊಂಡು ಹೊರಟೋಗ್ಬಿಟ್ಟ ಆ ಕಡೆಗೆ. ಇವ್ನು ನೋಡ್ತಾರೆ ಕಟ್ ಮಾಡಿಬಿಟ್ಟ ಆಗ್ಲೇನೆ, ನಾ ದುಡ್ಡು ಕೊಟ್ಟಿದ್ದೆ ಅವ್ರ ಕೈಲಿ ಅಂತ ಕೇಳಿದ್ರೆ, ಅವ್ನ ಕೈಲಿ ಕೊಡಕ್ಕೆ ನೀನು ಯಾರು ಹೇಳಿದ್ರು ಅಂತ ಕೇಳುತ್ತ, ನೀನು ಯಾರು ಹೇಳಿದ್ರು? ಕ್ಲರ್ಕ್ ಕೈಲಿ ಬರೀ ಕೊಟ್ಟರೆ ಉಪಯೋಗ ಇಲ್ಲ, ರಿಸೀಟ್ ಇಸ್ಕೊಂಡು ಹೋದ್ರೆ ಮಾತ್ರ ವ್ಯಾಲಿಡ್ ಅದು. ಅಲ್ಲೂ ಮೋಸ ಮಾಡ್ತಾರೆ, ಇನ್ವ್ಯಾಲಿಡ್ ರಿಸೀಟ್ ಕೊಡ್ತಾರೆ, ಅದೇ ಬೇರೆ ಜೊತೆಗೆ ತಾನೇ ಪ್ರಿಂಟ್ ಮಾಡಿಸ್ಬಿಟ್ಟಿರ್ತಾನೆ ಪಾಪ. ಅದೆಲ್ಲ ಆಗಬಾರದು, ಅಧಿಕೃತವಾದ ರಸೀದಿ ಆಗಬೇಕದು. ಆಗ ಅವರು ಮುಟ್ಟುತ್ತೆ, ಹೊರತಿದ್ರೆ ಮುಟ್ಟೋದಿಲ್ಲ. ಈ ವ್ಯವಸ್ಥೆ ಅರ್ಥ ಮಾಡಿಕೊಂಡ್ರೆ ಇವತ್ತು ನಮಗೆ ಅದೆಲ್ಲ ಲೋಕದಲ್ಲಿ ಗೊತ್ತಾಗಿದೆ. ಲೈಟ್ ಬಿಲ್ ಹ್ಯಾಕ್ ಕೊಟ್ಟಬೇಕು, ಕರೆಂಟ್ ಬಿಲ್ ಅವೆಲ್ಲ ಗೊತ್ತಾಗಿಬಿಟ್ಟಿದೆ, ವಾಟರ್ ಬಿಲ್ ಹ್ಯಾಕ್ ಕೊಡಬೇಕು ಅಂತೇಳಿ. ಅದೇ ರೀತಿಯಲ್ಲೇ ದೇವತೆಗಳ ಆರಾಧನೆ ಮಾಡಬೇಕಾದ್ರೆ ಅದು ತಪ್ಪದಂತೆ ಅವರಿಗೇ ಹೋಗಬೇಕಾದ್ರೆ ಯಾವ ಕ್ರಮ ಅನುಸರಿಸಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ನಮ್ಮಲ್ಲಿ ಪದ್ಧತಿ ಬಂತು. ಉಪನಿಷತ್ತಲ್ಲಿ ಬರುತ್ತೆ ಕಥೆ, ದೇವದೈತ್ಯರು ಇಲ್ಲಿ ಮಹಾಭಾರತದಲ್ಲಿ ಏನು ವಿಷಯ ಬಂತು, ಗೀತೆಯಲ್ಲಿ ಬಂತು, ಛಾಂದೋಗ್ಯ ಉಪನಿಷತ್ತಿನೊಳಗೆ ಬೃಹದಾರಣ್ಯದೊಳಗೆ ಇನ್ನು ವಿಸ್ತಾರವಾಗಿ ಹೇಳುತ್ತಾರೆ. ದೇವತೆಗಳು ಪೂಜೆ ಮಾಡಲಿಕ್ಕೆ ಹೊರಟರು, ಈ ದೇವದೈತ್ಯರ ಯುದ್ಧ ಶುರುವಾಯಿತು. ದೇವತೆಗಳು ದೈತ್ಯರ ಸಂಖ್ಯೆ ತುಂಬ ಜಾಸ್ತಿ ಅಂತೆ ಯಾವಾಗಲೂ ಕೂಡ, ಲೋಕದೊಳಗೆ ಅದು ಮೆಜಾರಿಟಿ ಇರೋದೇ ಹಾಗೆ. ದೈತ್ಯರ ಪ್ರಪೋಷನ್ ಯಾವಾಗಲೂ ಜಾಸ್ತಿ, ಆದರೆ ಸೋಲು ಅವರಿಗೆ ಜಾಸ್ತಿ. ದುರ್ಯೋಧನದ 11 ಅಕ್ಷೋಹಿಣಿ, ಪಾಂಡವರದ 7 ಅಕ್ಷೋಹಿಣಿ ಅಷ್ಟೇ. ಅಂದರೆ ಯಾವಾಗಲೂ ಕೂಡ ಸಜ್ಜನರ ಸಂಖ್ಯೆ ಕಡಿಮೆ, ದುರ್ಜನರ ಸಂಖ್ಯೆ ಜಾಸ್ತಿ ಎಂಬುದು ಪ್ರಕೃತಿಯ ನಿಯಮ ಅಂತ ಕರೀತಾರೆ. ಇವತ್ತು ಪೈರು ಬೆಳೆಯೋದೆಷ್ಟು, ಈ ಮುಳ್ಳು ಬೆಳೆಯೋದೆಷ್ಟು ಲೆಕ್ಕ ಹಾಕಿ, ಹುಲ್ಲು ಸಿಕ್ಕಾಬಟ್ಟಿ ಬೆಳೆಯುತ್ತೆ, ಪೈರು ಮಾತ್ರ ಕಷ್ಟಪಟ್ಟು ಬೆಳೆಸ್ಬೇಕು. ಆಟೋಮೆಟಿಕ್ ಆಗಿ ಪೈರು ಬೆಳೆಯೋದಿಲ್ಲ, ಈ ಹುಲ್ಲು ಮುಳ್ಳು ಬೆಳೀತಾ ಇರ್ತದೆ. ಹಾಗೆ ದುರ್ಜನರ ಸಂಖ್ಯೆ ಜಾಸ್ತಿ, ಸಜ್ಜನರ ಸಂಖ್ಯೆ ಕಡಿಮೆ. ದೇವತೆಗಳಿಗೆ ಸಮಸ್ಯೆ, ಇಷ್ಟರ ರಾಕ್ಷಸರಿದ್ದಾರೆ, ಹೇಗೆ ಗೆಲ್ಲಬೇಕು ಅಂತ ಹೇಳಿ ದೇವರ ಆರಾಧನೆ ಮಾಡಲಿಕ್ಕೆ ಅಂತ ಹೊರಟರು. ದೇವರ ಅನುಗ್ರಹ ಮಾಡೋಣ, ಸಂಪಾದನೆ ಮಾಡೋಣ ಅಂತ ಹೊರಟರು. ಒಂದು ವಿಗ್ರಹ ಮಾಡಿಕೊಂಡ್ರು, ಪೂಜೆ ಮಾಡಲಿಕ್ಕೆ ಹೋದರು, ಪೂಜೆ ಮಾಡಿದರು. ಆದರೆ ಪೂಜೆ ಮಾಡ್ತಿರ್ಲಿಕ್ಕೇನೆ ರಾಕ್ಷಸರು ಬಂದು ತಂಬು ಹೊತ್ಕೊಂಡು ಹೋಗ್ಬಿಟ್ರೆ ಆ ಕಡೆ ಹೊತ್ಕೊಂಡು ಹೊರಟೋದ್ರು. ಮುಟ್ಟೇ ಇಲ್ಲ ಅವ್ರ ಕೈಲಿ. ಎಷ್ಟೋ ಜನ ಪಾಪ ಆ ಕಳ್ಳನಿಗೆ ಕೊಡೋಕೆ ದುಡ್ಡೇ ಯಾರಿಗೂ ಮುಟ್ಟಿಬಿಡ್ತು ಅಂತ ಹೇಳ್ತಾರಲ್ಲ, ಆಪಿ ಯಾರೋ ತಿಂದು ಬಿಡ್ತು, ಮಧ್ಯೆ ಮಧ್ಯೆ ಅವರೇ ತಿಂದು ಹಾಕ್ಬಿಡಿ. ಕೊಡ್ರಿ ರಿಸೀದ್ ಏನಾದ್ರು ರಿಸೀದ್ ಇಲ್ಲ, ಮೊದಲೇ ಲಂಚ ಲಂಚ ರಿಸೀದ್ ಯಾರು ಕೊಡ್ತಾರೆ ಈ ಮಧ್ಯೆ? ಎಷ್ಟೋ ಲಂಚಗಳಾಗೋದಾಗೇನೆ, ಅವನು ಎಷ್ಟು ಕೇಳಿರ್ತಾನೋ ಬಿಡ್ತಾನೋ, ಇವನು ಎಷ್ಟೋ ಕೇಳಿ ತಂದು ಎಲ್ಲರನ್ನೂ ಸೇರಿಸಿ ಕೇಳಿಬಿಟ್ಟಿರ್ತಾನೆ ಪಾಪ. ಅದು ಯಾರ್ಯಾರಿಗೆ ಹೋಗುತ್ತೋ ಕೊನೆಗೆ ಅವ್ರು ಕೊಟ್ಟಿಲ್ಲ ಅಂತ ಸುಳ್ಳು ಹೇಳಿ ಏನೋ ಮಾಡ್ಕೊಂಡ್ಬಿಡ್ತಾನೆ. ಆ ಅವ್ಯವಹಾರದಲ್ಲಿ ಅವ್ಯವಹಾರ ಮತ್ತೆ ದೇವತಾ ಪ್ರಪಂಚದಲ್ಲಿ ದೈತ್ಯರೆಲ್ಲ ಹಾಗೆ ಮಾಡಿದ್ರಂತೆ, ದೇವತೆಗಳಿಗೆ ತಲೆ ಬಿಸಿ ಆಯ್ತು, ಏನು ಮಾಡಬೇಕು ಈಗ ಅಂತ ಹೇಳಿಬಿಟ್ಟು ಯಾವ ದೇವತೆಯಲ್ಲಿ ಅರ್ಪಣೆ ಮಾಡಲಿಕ್ಕೆ ಹೋದರೂ ಕೂಡ ದೈತ್ಯರು ಬರೋದು, ಒಳಗೆ ಎಂಟರ್ ಆಗೋದು ಕಿತ್ಕೊಂಡು ಹೊರಟೋಗ್ಬಿಡೋದು, ಒಳಗೆ ಬರೋದು ಕಿತ್ಕೊಂಡು ಹೋಗೋದು. ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಕೊನೆಗೆ ಅವರು ಅಗ್ನಿಯನ್ನು ಮಾಡಿಕೊಂಡ್ರು, ದೈತ್ಯರು ಬಂದರು. ಆಮೇಲೆ ವಾಯು ನಾಶಿಕ್ಯ ವಾಯು ಅಂತಿದ್ದಾನೆ, ಆತನ ಮಾಡಿಕೊಂಡ್ರು, ಅಲ್ಲಿಗೂ ಬಂದರು, ವರ್ಣನ್ ಮಾಡಿಕೊಂಡ್ರು ಬಂದರು, ಎಲ್ಲ ದೇವತೆಯನ್ನು ಮಾಡಿಕೊಂಡ್ರು ಬಂದರು. ಕೊನೆಗೆ ವಾಯುದೇವರನ್ನು ಮಾಡಿಕೊಂಡ್ರು, ಯಥಾ ಪ್ರಕಾರ ದೈತ್ಯರು ಬಂದರು ತಗೊಂಡೋಗ್ಲಿಕ್ಕೆ ಅಂತೇಳಿ. ಇಷ್ಟು ಪ್ರಾಕ್ಟೀಸ್ ಆಗಿತ್ತು, ಒಯ್ಯೋದು ಚೆನ್ನಾಗಿವ್ರಿ ಪಾಪ. ಬಂದರು, ಆದರೆ ಬುಡದ ದೇವತೆಗಳು ಸಲೀಸಾಗಿ ಒಳಗೆ ಹೋಗಿ ಹಾಗೆ ತಗೊಂಡ್ರಲ್ಲ, ಅದು ತಗೊಳ್ಳಕ್ಕೆ ಅಂತ ಹೋದರೆ, ವಾಯುದೇವರು ಹೋಗಲಿಕ್ಕೆ ಅಂತ ಹೋದರೆ ಅನುಭವ ಹೇಗಾಯ್ತಂತೆ ದೈತ್ಯರಿಗೆ, ದೊಡ್ಡ ಬಂಡೆಯ ಮೇಲೆ ಮಣ್ಣ ಹೆಂಟೆಗಳು ಬಿದ್ದಾಗ ಅದು ಬರುತ್ತೆ. ದೊಡ್ಡ ಬಂಡೆಗಳ ಮೇಲೆ ಮಣ್ಣ ಹೆಂಟೆ ಬಿದ್ದಾಗ ಏನಾಗುತ್ತದೋ, ಬಂಡೆ ಏನಾಗೋದಿಲ್ಲ, ಮಣ್ಣ ಹೆಂಟೆ ತುಂಡು ತುಂಡಾಗಿ ಬಿದ್ದು ಹೋಗುತ್ತೆ. ಆ ರೀತಿ ಆಯ್ತು. ಅದು ವಾಯುದೇವರ ಒಳಗೆ ದೈತ್ಯರು ಪ್ರವೇಶ ಮಾಡಲಿಕ್ಕಾಗಲಿಲ್ಲ ಅಂತ ಕರೀತಾರೆ. ಆದ್ದರಿಂದ ಛಾಂದೋಗ್ಯ ಉಪನಿಷತ್ ಹೇಳುತ್ತದೆ ವಾಯುದೇವರಿಗೆ ಆಖಣಾಶ್ವ ಸಮ ಅಂತ ಹೆಸರು. ಆಖಣಾಶ್ವ ಸಮ ಅಂದರೆ ದೈತ್ಯಶಕ್ತಿಗಳಿಗೆ, ದೈತ್ಯಶಕ್ತಿಗಳು ಎಂಬತಕ್ಕಂಥ ಮಣ್ಣ ಹೆಂಟೆಗಳಿಗೆ ಬಂಡೆಯಂತೆ ಪ್ರತಿರೋಧ ಮಾಡತಕ್ಕಂತಹ ಮಹತ್ತರವಾದ ವ್ಯಕ್ತಿತ್ವ ವಾಯುದೇವರು. ಆದ್ದರಿಂದ ಉಪನಿಷತ್ತುಗಳಲ್ಲಿ ವಾಯುವಿನ ಮಹತ್ವ ತುಂಬ ಬರುತ್ತೆ. ಅನೇಕರು ಉಪನಿಷತ್ತನ್ನು ಓದ್ತಾ ಇದ್ದಾರೆ, ಗೊತ್ತಾಗೋದಿಲ್ಲ. ಪ್ರಾಣೋ ವೈ ಜ್ಯೇಷ್ಠಶ್ಚ ಶ್ರೇಷ್ಠಶ್ಚ, ಎಲ್ಲ ದೇವತೆಗಳಲ್ಲೂ ಕೂಡ ಪ್ರಾಣದೇವರ ಸ್ಥಾನ ತುಂಬ ದೊಡ್ಡದು. ಈ ಎಲ್ಲ ಮತಾಚಾರದ ಕದೇ ಅರ್ಥ, ಬೇರೆ ಅರ್ಥ ಬರೆಯೋದಿಲ್ಲ ಎಲ್ಲರೂ ಕೂಡ. ಪ್ರಾಣ ಅಂದರೆ ಪ್ರಾಣ ಅಂತಲೇ ಬರೆಯೋದು, ಮುಖ್ಯ ಪ್ರಾಣ ಅಂತಲೇ ಬರೀತಾರೆ. ಸೊ ಪ್ರಾಣದೇವರ ಮಹಿಮೆ ಒಂದು ಕೋಮಿಗೆ ಸೇರಿದ್ದಲ್ಲ, ಅದು ವೈದಿಕವಾದ ಮಹಿಮೆ, ಉಪನಿಷತ್ತಿನ ಮಹಿಮೆ. ಪ್ರಿಂಟಾಯಿಗಳ ಚಾಂದೋಗ್ಯ ಯಾರ ಮೇಲೆ ಹುಡುಕಿ ನೋಡಿ, ಈ ಮಾತು ಆರಂಭದಲ್ಲೇ ಬರುತ್ತೆ ಕಥೆ. ಉಪನಿಷತ್ತು ಪ್ರಾರಂಭದಲ್ಲೇ ಕಥೆ ಬರುತ್ತೆ, ಅದನ್ನು ಅನುಷ್ಠಾನ ಮಾಡುವವರಿಲ್ಲವೇ ಹೊರತು ಇರೋದು ನಿಜ. ಆಗ ದೇವತೆಗಳು ಯೋಚನೆ ಮಾಡಿದರು, ಓಹೋ, ಈ ವಾಯುದೇವರ ಮೂಲಕ ದೇವ್ರ ಪೂಜೆ ಮಾಡಿದರೆ ದೈತ್ಯರಿಗೆ ಕಿತ್ಕೊಂಡು ಹೋಗ್ಲಿಕ್ಕಾಗೋದಿಲ್ಲ ಅಂತ ಗೊತ್ತಾಗೋದು. ತಕ್ಷಣ ಅವ್ರು ಏನು ಮಾಡಿದ್ರಂತೆ, ಅವತ್ತಿನಿಂದ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಅನ್ನೋ ಒಂದು ಕಾನ್ಸೆಪ್ಟ್ ಶುರುವಾಯಿತು. ಆ ರೀತಿ ಏನು ಕೊಡ್ತೇವೆ, ಯಾವ ದೈತ್ಯರೂ ಮುಟ್ಲಕ್ಕೆ ಬರೋದಿಲ್ಲ, ಅದನ್ನು ದೇವರಿಗೆ ಡೈರೆಕ್ಟಾಗಿ ಮುಟ್ಟುತ್ತಂತೆ. ಇನ್ನು ಉಳಿದವರು ಎಲ್ಲಿ ಕೊಟ್ಟರು ಕೂಡ ಅದು ಕರಪ್ಟ್ ಆಗೋ ಚಾನ್ಸ್ ಉಂಟು, ಅವರೇ ಕರಪ್ಟ್ ಆಗಿರೋ ಚಾನ್ಸಸ್ ಉಂಟು. ಆದ್ದರಿಂದ ಉಪನಿಷತ್ತಿನಂತೆ, ಭಾಗವತ ಪುರಾಣದಂತೆ, ಎಲ್ಲ ಶಾಸ್ತ್ರಗಳಂತೆ ದೇವರಿಗೆ ಖಚಿತ ಮುಟ್ಟಬೇಕು ಅಂತಿದ್ರೆ ವಾಯುದೇವರ ಮೂಲಕ ಸಮರ್ಪಣೆ ಮಾಡಬೇಕು ಅನ್ನೋದು ಸಿದ್ಧಾಂತ. ಅದನ್ನೆಲ್ಲ ಹೇಳೋದಕ್ಕೋಸ್ಕರವಾಗಿ ಚತ್ವಾರೋ ಮನವಸ್ತಥ, ಈ ಮನುದೇವತೆಗಳು ಅಂತಿದ್ದಾರೆ, ದೀನದೇವತೆಗಳು ಬೇರೆ, ಮನುದೇವತೆಗಳನ್ನು ಹುಟ್ಟಿಸಿದ್ದು ನಾನು, ಪೂಜಿತರಾಗಲಿ ಅಂತೇಳಿ. ದೀನದೇವರು ಹುಟ್ಟಿಸಿದ್ದು ಪರಮಾತ್ಮನೇ, ಪೂಜಿತರಾಗಲಿಕ್ಕಲ್ಲ. ಅವರು ತಮ್ಮ ಅನರ್ಥವನ್ನ ಕಾರಣಕ್ಕೆ ಅವನು ಸೃಷ್ಟಿ ಮಾಡಿರೋದು. ಮದ್ಭಾವ ಮಾನಸ ಜಾತಃ ಏಷಾಂ ಲೋಕ ಇಮಃ ಪ್ರಜಾಃ. ಇಷ್ಟು ಹೇಳಿ ಮುಂದೇನ್ ಮಾಡಬೇಕು ಅಂತ ಅರ್ಜುನ, ಏತಾವ್ಯಭೂತಿಂ ಯೋಗಂಚ ಮಮ ವ್ಯೋ ವೇತ್ತಿ ತತ್ವತಃ ಸೋವಿಕಂಪೇನ ಯೋಗೇನ ಯುಜ್ಯತೇನ ಅತ್ರ ಸಂಶಯ. ಇದಿಷ್ಟರ ಅನುಷ್ಠಾನದ ಫಲಶ್ರುತಿಯನ್ನು ಪರಮಾತ್ಮ ಹೇಳ್ತಾರೆ. ಇಷ್ಟೊತ್ತು ನಾ ಹೇಳಿದ್ದನ್ನು ಸರಿಯಾಗಿ ಕೇಳಿಬಿಟ್ಟು ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಹೊರಟ್ರೆ, ಏತಾಂ ವಿಭೂತಿಂ ಯೋಗಂಚ ಮಮ ಯೋ ವೇತ್ತಿ ತತ್ವತಃ. ನನ್ನ ಈ ವಿಭೂತಿಯನ್ನ, ನನ್ನ ಈ ಯೋಗವನ್ನ ಯಾವನು ತತ್ವತಃ ಅರ್ಥ ಮಾಡಿಕೊಡ್ತಾನೆ ಅವನು ಸೋ ಅವಿಕಂಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯ. ಅವನು ಯೋಗದಿಂದ ಯೋಗಿ ಆಗ್ತಾನೆ ಅಂತ ಹೇಳ್ತಾನೆ. ಈ ಚಿಂತನೆ ಮಾಡ್ತಾ ಮಾಡ್ತಾ ಹೋದಂತೆ ಚಿಂತನೆ ಮಾಡ್ತಕ್ಕಂಥ ವ್ಯಕ್ತಿ ದೊಡ್ಡ ಯೋಗಿಯಾಗ್ತಾನೆ. ಇದು ಭಗವದ್ಗೀತೆ ಹೇಳಿದಂತ ನಿಜವಾದ ಯೋಗದ ಕ್ರಮ ಇದು. ಜನ ತಿಳ್ಕೊಂಡ ಯೋಗನೇ ಬೇರೆ, ಭಗವದ್ಗೀತೆ ಹೇಳೋ ಯೋಗನೇ ಬೇರೆ ಅಂತ ತುಂಬಾ ಸರ್ತಿ ಹೇಳಿದೆ. ಇನ್ನೊಂದು ದೃಷ್ಟಾಂತ ಇದೆ. ಈ ಚಿಂತನ ಪ್ರಧಾನವಾದದ್ದು ಈ ಅಧ್ಯಾತ್ಮದ ಯೋಗ ಇದು. ದೇವರಿದ್ದಾನೆ, ಅವನು ಹೀಗಿದ್ದಾನೆ, ಜಗತ್ತಿನ ಸೃಷ್ಟಿಕರ್ತನಾಗಿದ್ದಾನೆ, ಅವನಿಗೆ ಆಯಾಸದ ಹೆಸರೇ ಇಲ್ಲ, ಮಾನಸವಾಗಿ ಸೃಷ್ಟಿ ಮಾಡ್ತಾನೆ, ಹೊರಗಿನಿಂದ ನಿಯಂತ್ರಣ ಮಾಡ್ತಾನೆ, ಒಳಗಿನಿಂದ ಮಾಡ್ತಾನೆ, ಪ್ರತಿಯೊಂದನ್ನು ಮಾಡ್ತಾನೆ, ಅವನಿಗೆ ಲೇಪ ಏನೂ ಇಲ್ಲ. ಈ ರೀತಿ ಅನುಸಂಧಾನ ಮಾಡಿಕೊಂಡು ನನ್ನ ಯಾರು ಆರಾಧನೆ ಮಾಡ್ತಾರೆ ಅವನಿಗೆ ನಿಶ್ಚಲವಾದ ಯೋಗ ಬರುತ್ತದೆ, ಅವಿಕಂಪವಾದ ಯೋಗ, ಶೇಕ್ ಆಗದೇ ಇರೋ ಯೋಗ, ಖಚಿತವಾದಂಥ ಯೋಗವನ್ನು ಪಡಿತಾನೆ. ನಾ ಅತ್ರ ಸಂಶಯವೇ ಬೇಕಾಗಿಲ್ಲ. ಇಷ್ಟೊತ್ತು ಹೇಳಿದ್ದು ಯಾತಕ್ಕೆ ಅಪ್ಲಿಕೇಶನ್ ಬಂತು? ಯೋಗ ಸಿದ್ಧಿಗೆ ದೊಡ್ಡ ಉಪಾಯ ಅಂತ ಕರೀತಾರೆ. ಯೋಗ ಸಿದ್ಧಿಗೆ ಉಪಾಯ ಅಂತ ಯೋಗದ ಪ್ರಭೇದ ಹೇಳೋದಕ್ಕೋಸ್ಕರ ಭಾಗವತ ಪುರಾಣದೊಳಗೆ ಅಣಿಮ ಮಹಿಮ ಲಹಿಮ ಗರಿಮ ಪ್ರಾಕಾಮ್ಯ ಪ್ರಾಕಾಶ್ಯ ಈಶಿತ್ವ ವಶಿತ್ವ ಅಂತ ಯೋಗದ ಎಂಟು ಮುಖಗಳವೆಲ್ಲ. ಯೋಗಿ ಆಗ್ತಾನೆ ಏನೇನಾಗ್ತಾನೆ ಅಂತ ಹೇಳಿರ್ತಾರೆ. ಅಣಿಮ ಚಿಕ್ಕದಾಗಲೇ ಬರುತ್ತಂತ ಅವನಿಗೆ ಅಂದ್ಕೊಂಡ್ಬಿಟ್ರೆ ಚಿಕ್ಕದಾಗಿ ಬಿಡ್ತಾನೆ, ಈ ಸಿದ್ಧಿ ಬರುತ್ತೆ ಅವನಿಗೆ. ಮಹಿಮ ದೊಡ್ಡ ರೂಪ ತಗೊಂಡ್ಬಿಡ್ಬೋದು ಬೇಕಾದ್ರೆ. ಅಣಿಮ ಮಹಿಮ ಲಹಿಮ ಚಿಕ್ಕದಾಗೋದು, ಹಗುರಾಗೋದು. ಲಹಿಮ ಅಂದ್ರೆ ಲೈಟ್ ಅಂತ ಅರ್ಥ, ಗರಿಮ ಅಂದ್ರೆ ವೇಟ್ ಜಾಸ್ತಿ ಆಗಿಬಿಡೋದು. ಹಗುರಾದ್ರೆ ಲಹಿಮ, ಭಾರ ಆದ್ರೆ ಗರಿಮ. ಆಮೇಲೆ ಈಶಿತ್ವ ವಶಿತ್ವ, ಯಾರು ಏನ್ ಬೇಕಾದ್ರೂ ಮಾಡಬಲ್ಲ ಈಶಿತ್ವ, ಯಾರನ್ನ ಬೇಕಾದ್ರೂ ಕಂಟ್ರೋಲ್ ಮಾಡಬಲ್ಲ ವಶಿತ್ವ ಅದು ಒಂದು. ಪ್ರಾಕಾಮ್ಯ, ಇಷ್ಟಪಟ್ಟ ವಸ್ತುವನ್ನು ತಗೊಳ್ಳಬಲ್ಲ ಪ್ರಾಕಾಮ್ಯ. ಪ್ರಾಕಾಶ್ಯ, ಎಲ್ಲೋ ಇದೆ ಸಾವಿರಾರ ಮೇಲೆ ದೂರ, ಇಲ್ಲಿಂದ ನೋಡ್ತಾನೆ, ಡೈರೆಕ್ಟ್ ನೋಡ್ತಾನು. ಅವನೇನು ದೂರದರ್ಶನ ಏನೂ ಬೇಕಾಗಿಲ್ಲ, ಅವನಿಗೆ ಟೆಲಿಸ್ಕೋಪ್ ಬೇಕಾಗಿಲ್ಲ, ಇಲ್ಲಿ ಕೂತ್ಕೊಂಡೇ ನೋಡ್ತಾನೆ. ಇಂಥ ಎಂಟು ಸಿದ್ಧಿ ಬರುತ್ತೆ ಅಂತ ಹೇಳಿರ್ತಾರೆ. ಅದು ಯೋಗ ಆಗುವುದು. ಇವತ್ತಿನ ಯೋಗ ಬೂದಿ ಕೊಡೋದೇ ಅಲ್ಲಿ ಸ್ಟಾಪ್ ಆಗಿಬಿಡು, ಅದಕ್ಕಿಂತ ಮೇಲೆ ಹೋಗೋದೇ ಇಲ್ಲಿ. ಅವರು ಬೂದಿ ಕೊಡೋದು ಯೋಗ ಅಲ್ಲ, ಈ ರೀತಿ ಮಾಡಿದರೆ ಯೋಗ ಅಂತ ಕರೀತಾರೆ. ಅಣಿಮಾ ಮಹಿಮ ನಮಗೆ ಸೊಸಲ್ಪ ಬರುತ್ತೆ, ಇವೆಲ್ಲ ಕೂಡ ಜಾಸ್ತಿ ಬರೋದು ಸೊಸಲ್ ಬರುತ್ತೆ. ಯಾವಾಗ ಹೇಳಿ ನೋಡೋಣಂತೆ, ಅಣಿಮ ಬಸ್ ನಮ್ಮವ್ರು ಬರ್ತಾರಲ್ಲ ಅಣಿಮ, ಸ್ವಲ್ಪ ಒತ್ಕೋತೇವೆ ಅವಾಗ ಕುಡಿಸ್ಕೋತೇವಲ್ಲ, ಸ್ವಲ್ಪ ಅಣಿಮ ಆಗ್ತದೆ. ಇನ್ನೊಬ್ರು ಬಂದಾಗ ಗರಿಮ, ದೊಡ್ಡ ಅಗಲ ಮಾಡ್ಕೊ ಮಹಿಮ, ಅಗಲ ಕೂತ್ಬಿಡ್ತಾರೆ, ಜಾಗ ಎಲ್ಲ ನೋಡಿದ್ರೆ ಅಂತ ಹೇಳಿಬಿಡ್ತಾರೆ. ಇಂಥ ಮಹಿಮೆ ನಮಗುಂಟು. ಆಮೇಲೆ ನಮ್ಮ ಮಕ್ಕಳು ಹೊಡಿತೇವೆ, ಬೆಲ್ಲು ಹೊಡಿತೇವೆ ಲಹಿಮ, ಬೇರೆಯವರ ನೆಲಗೊಂಡೆ ಜ್ವರ ಹೊಡೆದು ಬಿಡ್ತಾರೆ, ಅದು ಗರಿಮ ಅದು ಒಂದು. ಪ್ರಾಕಾಶ್ಯ, ಎಲ್ಲಿ ಏನಾಗುತ್ತೆ, ಯಾವ ಫೈಲ್ ಎಲ್ಲಿದೆ, ಇಲ್ಲಿಂದ ಹುಡುಕ್ತಾನೆ. ಇಂಥ ಪ್ರಾಕಾಶ್ಯ ನಮಗುಂಟು. ಯಾರು ಏನೇನು ಮಾಡ್ತಾರೆ ಅಂದ್ರೆ, ಯಾರ ಜೋಬಲ್ಲಿ ಏನಿದೆ ಅದೆಲ್ಲ ನೋಡ್ತಾನೆ. ಇಂಥ ಪ್ರಾಕಾಶ್ಯ ಉಂಟು. ಪ್ರಾಕಾಮ್ಯ, ಇಷ್ಟಪಟ್ಟ ವಸ್ತುವನ್ನು ತಗೊಳ್ಳೋದು, ಅವೆಲ್ಲ ಸ್ವಲ್ಪ ಸ್ವಲ್ಪಟ್ಟಿಗೆ ನಮ್ಮಲ್ಲಿ ಉಂಟಷ್ಟೇ. ಈಶಿತ್ವ, ಏನೋ ಕೆಲವು ಮಾಡಬಲ್ಲ, ಕೆಲವರು ಮೇಲೆ ಅಧಿಕಾರ ತೋರಿಸಬಲ್ಲ, ಅದು ಹಾಗಲ್ಲ. ಪೂರ್ಣ ಪ್ರಮಾಣದಲ್ಲಿ ಸಂಪಾದನೆ ಮಾಡ್ತಾನಲ್ಲ, ಅಷ್ಟ ಐಶ್ವರ್ಯ ಅಂತ ಕರೀತಾರೆ. ಯಾವುದೇ ಅಷ್ಟರಲ್ಲಿ ಎಲ್ಲ ಇಂಟರ್ನಲ್ಲಿ ಯಾರು ಕದಲಿಕ್ಕೆ ಬರೋದಿಲ್ಲ, ಅದನ್ನು ಯಾವಾಗಲೂ ಕೂಡ ಅದನ್ನು ನಿಯಮನ ಮಾಡಬಲ್ಲ. ಇಂಥ ಶಕ್ತಿಗಳು ದೇವತೆಗಳಿಗೆ ನ್ಯಾಚುರಲ್ ಆಗಿರುತ್ತೆ, ಮನುಷ್ಯರು ಅಕ್ವೈರ್ ಮಾಡ್ಕೋಬೇಕಾಗ್ತದೆ ಅಂತ ಹೇಳ್ತಾರೆ. ದೇವತೆಗಳಿಗೆ ಬೈ ಬರ್ತಿರೋದು ನಾವು ಅಕ್ವೈರ್ ಮಾಡ್ಕೋಬೇಕು. ಆ ದೇವತೆಗಳನ್ನ ಅದಕ್ಕೆ ಆರಾಧನೆ ಮಾಡೋದು, ಅದು ದೇವತೆಗಳನ್ನ ನೋಡಿದ್ರೆ ಏನ್ರಿ ಕೇಳಿಸ್ತದೆ ಅಂತ ಕೇಳಿಸ್ತದೆ ಅವರಿಗೆ. ಇವತ್ತು ಹೇಗೆ ಫೋನ್ ಇದ್ದವರಿಗೆ ಕಾಂಟ್ಯಾಕ್ಟ್ ಮಾಡಕ್ ಬರ್ತದಲ್ಲ, ದೇವತೆಗಳಿಗೆ ಮಂತ್ರ ಹೇಳಿದ ತಕ್ಷಣ ಅವ್ರಿಗೆ ಕೇಳಿಸ್ತದೆ ಆ ಶಕ್ತಿ ಅವರಿಗೆ ಇರೋದ್ರಿಂದ. ಮತ್ತೆ ಬರೋದಕ್ಕೆ ಬರ್ತದೆ ಅವರಿಗೆ, ಬಾಗಿಲು ಹಾಕೊಂಡು ದೇವತೆಗಳು ಬರ್ತಾರೆ ಒಳಗಡೆಗೆ. ಅದೇನು ಆಶ್ಚರ್ಯ ಅಲ್ಲ, ಎಷ್ಟು ಡೋರ್ ಕ್ಲೋಸ್ ಮಾಡಿದ್ರು ಮೈಕ್ರೋವೇವ್ಸ್ ಬರೋದಿಲ್ಲ ಒಳಗಡೆಗೆ. ಇದು ಟಿವಿ ತಡಬಾರ್ದು ತಗೋ ಟಿವಿ ನೋಡಿದ ಗತಿ ಏನಾಗ್ತಿತ್ತು, ಈಗ ರಾತ್ರಿ 12 ಗಂಟೆ ಹೊರಗಿನ ಬಾಗಿಲು ತೆಗೆದು ಟಿವಿ ನೋಡಿದ್ರೆ ಟಿವಿ ಸಮೇತ ಎಲ್ಲ ಹೋಗ್ತಿತ್ತು ಕೊನೆಗೆ. ಅದಿಲ್ಲ, ಅದು ಹೇಗೆ ಮಾಡುತ್ತೆ, ಅದನ್ನ ಪಿಯರ್ಸ್ ಮಾಡ್ಕೊಂಡು ಬರೋ ಶಕ್ತಿ ಇದೆ ಮೈಕ್ರೋವೇವ್ಸ್ಗೆ, ಪಿಯರ್ಸ್ ಮಾಡ್ಕೊಂಡು ಬರೋ ಶಕ್ತಿ ಇದೆ ಅಂದ್ರೆ ಅಡೆತಡೆಗಳೇ ಇಲ್ಲ ಅದಕ್ಕೆ. ದೇವತೆಗಳು ಫಿಸಿಕಲಿ ಹಾಗೆ ಬರ್ತಾರೆ ಅಂತ ಹೇಳಿದ್ರು, ಅಷ್ಟ ಶಕ್ತಿ ಅವರಿಗಿದೆ. ಇಂಥ ಯೋಗವನ್ನ ದೇವತೆಗಳು ಸಂಪಾದನೆ ಮಾಡ್ತಾರೆ. ಈ ಭಗವದ್ಗೀತೆಯನ್ನು ಹೀಗೆ ತಿಳ್ಕೊಂಡ್ರೆ ಮನುಷ್ಯ ಸಂಪಾದನೆ ಮಾಡಕ್ಕೆ ಬರ್ತದೆ ಅಂತ ಹೇಳ್ತಾರೆ. ಇವತ್ತು ಭಗವದ್ಗೀತೆಯನ್ನು ನಾವು ಕಂಠಪಾಠ ಹಾಕೋದ್ರ ಮೇಲೆ ಮುಂದೆ ಹೊರಟಿಲ್ಲ ಇನ್ನೂ ಕೂಡ. ನಿಜವಾದ ಭಗವದ್ಗೀತೆಯ ಸಿದ್ಧಿ ಅಂದ್ರೆ ಹೀಗಿರ್ತದೆ. ನಿಜವಾದ ಅರ್ಥದೊಳಗೆ ಈ ಸೈಂಟಿಸ್ಟ್ ಅಪ್ಲಿಕೇಶನ್ ಕೊಟ್ಟಾಗ ಏನು ಆಶ್ಚರ್ಯವಾಗ್ತದಲ್ಲ ಹಾಗೆ. ಇವತ್ತು ನೋಡಿ ಮೇಲೆ ವಿಮಾನ ಹಗುರಾಗೋದ್ರಿಂದ ನಂಬಲಕ್ಕಾಗ್ತದ, ಟನ್ ಗಟ್ಟಲೆ ಭಾರ ಇರ್ತದೆ ವಿಮಾನ ಗೊತ್ತೇನು, ಟನ್ ಗಟ್ಟಲೆ ಭಾರ. ಈ ಗ್ರಾಮಗಟ್ಟಲೆ ಇರೋದು ಕೆಳಗೆ ಬಿಡುತ್ತದೆ, ತಂದುಗಟ್ಟಲೆ ಮೇಲೆ ಹರ್ತದೆ. ಎಲ್ಲಿಂದ ಹರಿತದೆ? ಒಂದು ವಿಜ್ಞಾನದ ಶಕ್ತಿ ಅದು, ವಿಜ್ಞಾನದ ಶಕ್ತಿ. ಯಾವ ಮೀನಿಗಿಂತ ಚೆನ್ನಾಗಿ ಮನುಷ್ಯ ಈಜ್ತಾನೆ ಇವತ್ತಿನ ದಿವಸ. ಮಿಷನ್ನ ಹೊರಟು ಬಿಡ್ತಾನೆ, ಎಷ್ಟು ಆಳಕ್ಕೆ ಹೋಗ್ತಾನೆ. ಯಾತಕ್ಕೆ? ವಿಜ್ಞಾನದ ಶಕ್ತಿ ಅದು. ಒಂದು ವಿಜ್ಞಾನದಿಂದ ಯಾಂತ್ರಿಕ ಸಹಾಯ ತಗೊಂಡು ಹಾಗೆ ಮಾಡ್ತಾನೆ. ಆದರೆ ತತ್ವಜ್ಞಾನ ಹಾಗಲ್ಲ, ಅದು ಯಂತ್ರಗಳೇ ಬೇಕಿಲ್ಲ, ಯಂತ್ರಗಳೇ ಬೇಕಿಲ್ಲ, ಹಾಗೆ ಮಾಡ್ತಾನೆ. ಸೊ ವಿಜ್ಞಾನ ತತ್ವಜ್ಞಾನಗಳ ಗುರಿ ಒಂದು ದೃಷ್ಟಿಯಿಂದ ವಿಜ್ಞಾನ ಪಾಪರಾಗಕ್ಕೆ ಅದೇ ಕಾರಣ. ಏನ್ರಿ ಸೈನ್ಸಿನಿಂದ ಎಷ್ಟು ಉಪಯೋಗ ಆಗಿದೆ ನಮಗೆ ಅನ್ನೋ ಭಾವನೆ ಬರುತ್ತೆ. ಬಂದು ದೀಪ ಹಚ್ಚೋದು ಎಷ್ಟು ಕಷ್ಟ, ಸೀಮೆಣ್ಣೆ ದೀಪಗಳು ಎಷ್ಟು ಕಷ್ಟ, ಒರೆಸೋದು ಎಷ್ಟು ಕಷ್ಟ, ಸ್ವಿಚ್ ಹಾಕ್ತಾನೆ ಆರಿಸ್ಬಿಡ್ತಾರೆ ಮುಗಿದೋಗಿದ್ದ ಕತೆ. ಎಷ್ಟು ಸಿಂಪಲ್ ಇದು. ಒಂದು ಅಡ್ವಾಂಟೇಜ್ ಎಲ್ಲಿಂದ ಬಂತು? ವಿಜ್ಞಾನದಿಂದ ಬಂತಿದ್ವು. ಆದರೆ ಜ್ಞಾನಿಗಳಿಗೆ ಅವ್ರ ಕಣ್ಣೇ ದೀಪ ಅಂತೆ. ಅವ್ರ ಕಣ್ಣೇ ದೀಪ, ಏನು ಬೇಕಾದ್ರೂ ನೋಡಬಲ್ಲ, ಏನು ಬೇಕಾದ್ರೆ ನೋಡದೇ ಇರಬಲ್ಲ ಅಂತ ಶಕ್ತಿ ಬಂತವನಿಗೆ. ಅಂದರೆ ಇನ್ನೂ ಮುಂದೆ ಹೋಗಿಬಿಟ್ಟ ತತ್ವಜ್ಞಾನಿ, ವಿಜ್ಞಾನಿ ತುಂಬ ಮುಂದೆ ಹೋಗಿಬಿಡ್ತಾ ಇದ್ದಾನೆ. ಇವತ್ತಿನ ತತ್ವಜ್ಞಾನ ಜನ ಮೋಸ ಮಾಡಲಿಕ್ಕೆ ಎಷ್ಟೋ ಅಷ್ಟೇ, ಅದು ಕೊಡ್ತೇವೆ ಇದು ಕೊಡ್ತೇವೆ ಅಂತೇಳಿ ಬೀದಿಗೊಬ್ಬರು ಬರ್ತಾರಲ್ಲ, 99% ಜನ ಹೈ ಕ್ಲಾಸ್ ಮೋಸ ಮಾಡಿ ಹಾಕಿಬಿಡ್ತಾರೆ. ನಿಜವಾದ ಸಿದ್ಧಿ ಈ ರೀತಿ ಬರಬೇಕು. ಭಗವದ್ ರಾಘವೇಂದ್ರ ಸ್ವಾಮಿಗಳಂಥವರ ಸಿದ್ಧಿ ಇದೆಯಲ್ಲ, ಅಂಥೋಪಿ ದಿವ್ಯ ದೃಷ್ಟಿಶ್ಚಾತ್ ಈಡಮೂಗೋಪಿ ವಾಕ್ಪತಿ, ಎಷ್ಟೋ ಜನ ಹೇಳ್ತಿರ್ತಾರೆ. ಕಣ್ಣು ರೋಗ ಬಂದಿತ್ತು, ಕನಸಲ್ಲಿ ಒಂದು ಆಪರೇಷನ್ ಮಾಡಿದಾಗಾಯಿತು, ಬೆಳಗ್ಗೆ ನೋಡಿದ್ರೆ ನಿಜವಾಗಲೂ ಕಣ್ಣು ಕಾಣಿಸ್ತಾ ಇದೆ. ನೋಡಿ ಎಂಥ ಯೋಗಿಗಳು, ಅದನ್ನು ಯೋಚನೆ ಮಾಡಬೇಕು. ಇವತ್ತು ಹೇಗೆ ಲೇಸರ್ ಆಪರೇಷನ್ ಮಾಡಿದರೆ ಹೇಗೋ ಹಾಗೆ, ಲೇಸರಿಂದ ಮಾಡಿದ ನಮಗೆ ಏನು ಗೊತ್ತೇ ಆಗೋದಿಲ್ವಲ್ಲ, ನೋಡೋದಕ್ಕೆ ಏನೇನೂ ಮಾಡ್ತಾ ಇಲ್ಲ, ಫಸ್ಟ್ ಕ್ಲಾಸ್ ಕ್ಯೂರ್ ಆಗಿದೆ. ಯೋಗಿಗಳು ಹಾಗೆ ಮಾಡ್ತಾರಾದ್ರಿಂದ ವಿಜ್ಞಾನದ ಯೋಗ ಈ ಮಟ್ಟಕ್ಕೆ ಬಂದರೆ ತತ್ವಜ್ಞಾನದ ಯೋಗ ಹಾಗೆ ಬರ್ತದೆ. ಆ ಯೋಗ ಏನೇನೋ ಮಾಡಿದರೆ ಬರೋದಿಲ್ಲ. ಏತಾಂ ವಿಭೂತಿಂ ಯೋಗಂಚ ಮಮ ಯೋವೇತ್ತಿ ತತ್ವತಃ ಸೋಭಿಕಂಪೇನ ಯೋಗೇನ ಯುಜ್ಯತೇನ ಅತ್ರ ಸಂಶಯ. ಈಗ ಭಗವದ್ಗೀತೆಯ ಪ್ರಾಕ್ಟಿಕಲ್ ಅಪ್ಲಿಕೇಶನ್, ಪ್ರಾಗ್ಮ್ಯಾಟಿಕ್ ವ್ಯಾಲ್ಯೂ ಅಂತ ಕರೀತೇವಲ್ಲ, ಅದೇನು ಅಂತ ಗೊತ್ತಾಗ್ತದೆ. ಅರ್ಜುನ ಇಷ್ಟು ಹೇಳಿದ್ದೇನು ನೋಡು, ಅಹಂ ಸರ್ವಶ್ಚ ಪ್ರಭವ ಮತ್ತ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾ. ಈ ರೀತಿ ತಿಳ್ಕೊಂಡ ಜನ ಇದ್ದಾರಲ್ಲ, ಬುಧಾ ಅಂದರೆ ಜ್ಞಾನಿಗಳು ಅಂತ ಅರ್ಥ. ಜ್ಞಾನಿಗಳು ಅಹಂ ಸರ್ವಶ್ಯ ಪ್ರಭವ, ಮಹಾವಿಷ್ಣುವಾದವನೇ ಶ್ರೀಕೃಷ್ಣನೇ ಎಲ್ಲದಕ್ಕೂ ಉತ್ಪತ್ತಿ ಕರ್ತೃವಾಗಿದ್ದಾನೆ, ಎಲ್ಲದಕ್ಕೂ ಸ್ವಾಮಿಯಾಗಿದ್ದಾನೆ. ಮತ್ತ ಸರ್ವಂ ಪ್ರವರ್ತತೆ, ಎಲ್ಲವೂ ಇಡೀ ವಿಶ್ವ ಅವನಿಂದ ನಡೀತಾ ಇದೆ, ಇಡೀ ವಿಶ್ವ ಅವನಿಂದ ನಡೀತಾ ಇದೆ. ನೋಡಿ ಯಾವನೋ ಕೊಡ್ತಾನೆ, ಬಟ್ ಕಂಪ್ಯೂಟರ್ ವರ್ಕ್ ಆಗ್ತಾನೆ ಇಲ್ಲ ರಿಮೋಟು ನೋಡ್ತಾ, ಅಯ್ಯೋ ಬ್ಯಾಟ್ರಿ ಆಗೋಗಿದೆ, ಸೆಲ್ ವೀಕ್ ಆಗಿದೆ, ಬೇರೆ ಹಾಕ್ತಾ ಕರೆಕ್ಟ್ ಆಗಿ ಶುರುವಾಗುತ್ತೆ. ಇವನಿಗೆ ಗೊತ್ತಿಲ್ಲ, ಅವನಿಗೆ ಗೊತ್ತಾಗುತ್ತೆ. ಇವತ್ತು ನಮಗೆ ದೇವರ ಅನುಗ್ರಹ ಬಂತು ಅಂದರೆ ಏನನ್ನೂ ಸಾಧಿಸಬಲ್ಲ. ಮತ್ತಃ ಸರ್ವಂ ಪ್ರವರ್ತತೆ, ಅಹಂ ಸರ್ವಸ್ಯ ಪ್ರಭಾವ ಮತ್ತ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾಹ ಭಾವ ಸಮನ್ವಿತಾಹ. ಹೀಗೆ ನನ್ನನ್ನು ತಿಳಿದು ಜ್ಞಾನಿಗಳಾದವರು ಭಾವ ಸಮನ್ವಿತಾಹ, ಭಾವ ಅನ್ನೋ ಪದ ಇದೆ, ಎರಡೋದಕ್ಕೆ ಏನೇನೋ ಅರ್ಥ ಬರೆದವರೇ ಜಾಸ್ತಿ. ಆಚಾರ್ಯ ಹೇಳ್ತಾರೆ, ಭಾವೋ ಭಕ್ತಿ ಹಿ ಸಮುದ್ದಿಷ್ಟ, ಭಾವ ಅಂದ್ರೆ ಭಕ್ತಿ ಅಂತ ಅರ್ಥ. ಭಾವ ಸಮನ್ವಿತ ಅಂದ್ರೆ ಏನು? ಭಕ್ತಿಯಿಂದ ಕೂಡಿದವರಾಗಿ ನನ್ನನ್ನು ಭಜನೆ ಮಾಡ್ತಾರೆ, ಆರಾಧನೆ ಮಾಡ್ತಾರೆ. ಇತಿಮತ್ವ ಭಜಂತೆ ಮಾಂ ಬುಧಾಹ ಭಾವ ಸಮನ್ವಿತಾಹ, ಭಕ್ತಿಯಿಂದ ಕೂಡಿ ನನ್ನನ್ನು ಹೀಗೆ ಚಿಂತನೆ ಮಾಡಿ ಅವರು ಭಜನೆ ಮಾಡ್ತಾರೆ, ಸೇವಿಸ್ತಾರೆ. ಮುಂದೇನು ಮಾಡ್ತಾರೆ? ಪರಮಾತ್ಮ ಇನ್ನೂ ಮುಂದುವರೆಸ್ತಾರೆ. ಅರ್ಜುನ ಎಷ್ಟಕ್ಕೆ ನಿಲ್ಲೋದಿಲ್ಲ, ಮಚ್ಚಿತ್ತ ಮದ್ಗತ ಪ್ರಾಣಾಹ ಬೋಧಯಂತಹ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಹೀಗೆ ತಿಳಿದ ಜ್ಞಾನಿಗಳ ಪ್ರವೃತ್ತಿ ಹೇಗಿರುತ್ತೆ ಅಂತ ಹೇಳಿದ್ದಾರೆ. ಮಚ್ಚಿತ್ತಾಹ ಮದ್ಗತ ಪ್ರಾಣಾಹ ಬೋಧಯಂತಹ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಜ್ಞಾನಿಗಳು ಆಗ್ತಾ ಆಗ್ತಾ ಹೋದಂತೆ ಅವನ ಆಚರಣೆ ಹೀಗಿರುತ್ತೆ ಅಂತ ಹೇಳಿದ್ದಾರೆ. ಮೊದಲನೇದಾಗಿ ಮಚ್ಚಿತ್ತಾಹ, ಸದಾ ದೇವರಲ್ಲಿ ಮನಸ್ಸಾಕಿರ್ತಾನೆ ವಿಜ್ಞಾನಿ. ಯಾವತ್ತೂ ಇನ್ವಾಲ್ವ್ ಆಗಿರ್ತಾನೆ ಗೊತ್ತೇನು ಅವನಿಗೆ, ನಿದ್ದೆ ಏನು ಬೇಕಾಗೋದಿಲ್ಲ, ಟೋಟಲ್ ಇನ್ವಾಲ್ವ್ಮೆಂಟ್ ಅವನಿಗೆ. ಆ ಥರ ದೇವರನ್ನು ತಿಳಿದು ಸದಾ ದೇವರಲ್ಲೇ ಮನಸ್ಸಾಕಿರ್ತಾನೆ. ಮದ್ಗತ ಪ್ರಾಣಾಹ, ತನ್ನ ಸಕಲ ಚೇಷ್ಟೆಗಳನ್ನು ಕೂಡ ಅಂದರೆ ತನ್ನ ಸಕಲ ಕಾರ್ಯಗಳನ್ನು ಕೂಡ ನನ್ನನ್ನೇ ಒಂದು ಗುರಿಯನ್ನಾಗಿ ಮಾಡಿಕೊಂಡು ಮಾಡ್ತಾ ಇರ್ತಾನೆ. ಯತ್ಕರೋಷಿ ಯದಶ್ನಾಸಿ ಅಂತ ಬಂತಲ್ಲ ಹಾಗೆ. ಮದ್ಗತ ಪ್ರಾಣಾಹ, ವಿದ್ಯಾರ್ಥಿ ಮಸ್ತತ್ನಕ್ಕೆ ಹೋಗ್ತಾನೆ, ಯಾಕೆ ಪರೀಕ್ಷೆಗೆ ಹೋಗಬೇಕು, ವಿದ್ಯಾರ್ಥಿ ಸ್ನಾನಕ್ಕೆ ಹೋಗ್ತಾನೆ ಬೇಗ ಪರೀಕ್ಷೆಗೆ ಹೋಗ್ಬೇಕು, ನಾನು ಊಟ ಕೊಡ್ತಾನೆ ಪರೀಕ್ಷೆಗೆ ಹೋಗಬೇಕು, ಡ್ರೆಸ್ ಮಾಡ್ಕೋತಾನೆ ಪರೀಕ್ಷೆಗೆ ಹೋಗಬೇಕು, ಎಲ್ಲ ಆಕ್ಟಿವಿಟೀಸ್ ಒಂದೇ ಕಡೆ ಸೆಂಟರ್ ಇಡು, ನಾನು ಪರೀಕ್ಷೆಗೆ ಹೋಗಬೇಕು. ಅವನ ಗುರಿ ಅವನಿಗೆ, ಇವತ್ತು ಜ್ಞಾನಿಯಾದವನು ಏನೇ ಮಾಡಲಿ ಅವನ ಗುರಿ ಏನು? ಮದ್ಗತ ಪ್ರಾಣಾಹ, ದೇವರನ್ನು ನಾನು ಮೆಚ್ಚಿಸಬೇಕು. ಪ್ರೀಣಯಾಮೋ ವಾಸುದೇವೋ ದೇವತಾ ಮಂಡಲ ಅಖಂಡ ಮಂಡಲ, ದೇವರನ್ನು ನಾನು ಮೆಚ್ಚಿಸಬೇಕು, ಅನುಗ್ರಹ ಪಾತ್ರನಾಗಬೇಕು. ಈಚ್ ಆ್ಯಂಡ್ ಎವರಿ ಆಕ್ಟಿವಿಟಿ ಅಲ್ಲಿ ಸೆಂಟರ್ ಆಗಿರೋ ಈ ರೀತಿ ಜ್ಞಾನಿ ಬದುಕ್ತಾನೆ. ಮಚ್ಚಿತ್ತಾಹ ಮದ್ಗತ ಪ್ರಾಣಾಹ ಬೋಧಯಂತಹ ಪರಸ್ಪರಂ, ಇಬ್ಬರು ಜ್ಞಾನಿಗಳು ಸೇರಿದರೆ ಬೋಧ ಎಂತಹ, ಇವನಿಗೆ ಅವನು ಹೇಳು ಅವನು ಇವನು ಹೇಳು, ನಿಮ್ಮ ಅನುಭವ ಹೇಗಿದೆ ನಿಮ್ಮ ಅನುಭವ ಹೇಗಿದೆ ಅಂತ ಇಬ್ಬರು ಎನ್ಲೈಟನ್ ಮಾಡ್ಕೋತಾರೆ. ಇವತ್ತಾಗಲ್ಲ, ಬಾಧ ಎಂತಹ ಪರಸ್ಪರ, ಇವನು ಅವನು ನೋಡಿ ಅವನು ಇವನು ನೋಡಿ, ಅಸೂಯೆ ಅಸೂಯೆಯಿಂದ ಮಾಡ್ತಾನಲ್ಲ. ಹಾಗಲ್ಲ, ಬೋಧ ಎಂತಹ, ಜ್ಞಾನಕ್ಕೆ ಕೊನೆ ಇಲ್ಲ, ನಿಮ್ಮ ಅನುಭವ ಹೇಗಿದೆ ನಿಮ್ಮ ಸಾಧನೆ ಹೇಗಿದೆ ಹಾಗೆ ನಾನು ಮಾಡ್ತೇನೆ ಈ ಥರ. ಇವರು ಒಳ್ಳೆ ಸೈಂಟಿಸ್ಟ್ ಸಿಕ್ಕಿಬಿಟ್ರೆ ಇಬ್ಬರು ಸಂಶೋಧನೆ ಎಕ್ಸ್ಚೇಂಜ್ ಮಾಡ್ಕೋತಾರೆ, ಎಕ್ಸ್ಚೇಂಜ್ ಆಫ್ ಥಾಟ್ಸ್ ಅದು ಒಂದು ಆ ಥರ ಪರಸ್ಪರ ಎಕ್ಸ್ಚೇಂಜ್ ಮಾಡ್ಕೋತಾರೆ. ಸೆಮಿನಾರ್ಗಳು ಕಾನ್ಫರೆನ್ಸ್ ನಡೆಯಿ ಅದಕ್ಕೋಸ್ಕರ ಎಕ್ಸ್ಚೇಂಜ್ ಆಫ್ ಥಾಟ್ಸ್ ಅದು ಒಂದು. ಜ್ಞಾನಿಗಳು ಸೇರೋದು ಅಂತ ಕೇಳಿದರೆ ಅವರಿಗೆ ಭಾರಿ ಖುಷಿ ಅದು ಒಂದು. ಅವರ ಸಾಧನೆಯ ಫಲವನ್ನು ನಾನು ಉಪಯೋಗ ಮಾಡಬೇಕು, ನನ್ನದನ್ನು ಅವರಿಗೆ ಮುಟ್ಟಬೇಕು, ಆ ಮೂಲಕ ಇಬ್ಬರು ಬೆಳಿಬೇಕು. ಕಥೆಯಂತಶ್ಚ ಮಾಂ ನಿತ್ಯಂ, ನನ್ನ ವಿಷಯ ಜನಗಳಿಗೆ ಹೇಳ್ತಾರೆ ಅವರು, ಎಲ್ಲೋ ಯಾಕೆ ಕಷ್ಟಪಡ್ತೀರಿ ನೀವೀಗ ಬನ್ನಿ ಈ ಕಡೆಗೆ, ತುಂಬ ನೊಂದವರನ್ನು ಯಾಕಯ್ಯ ನೋಯ್ತೀರಿ, ನೀರಿದೆ ಯಾಕೆ ಬಾಯಾರಿಕೆ ಹೊಡ್ಕೋತೀರಿ, ನೋಡಿ ನದಿ ಹರಿತಾ ಇದೆ ನೋಡಿ ಕುಡೀರಿ, ಅದು ಗೈಡ್ ಮಾಡೋ ಹಾಗೆ. ಕಥೆಯಂತಶ್ಚ ಮಾಂ ನಿತ್ಯಂ, ನನ್ನ ಬಗ್ಗೆ ಬೇರೆಯವ್ರು ಹೇಳಿಕೊಡ್ತಾರೆ, ಯಾಕೆ ಯೋಚನೆ ಮಾಡ್ತೀರಿ, ದೇವರಿದ್ದಾನೆ ಅವನು ನಂಬಿ ಅಂತಕ್ಕಂಥ ಮಾರ್ಗದರ್ಶನ ಜಗತ್ತಿಗೆ ಮಾಡ್ತಾರೆ. ವೆರಿ ಇಂಪಾರ್ಟೆಂಟ್. ಜ್ಞಾನಿಗಳು ಸ್ವಾರ್ಥಿಗಳಾಗೋದಿಲ್ಲ, ಇನ್ನೊಬ್ಬರಿಗೆ ಹೇಳೋದಕ್ಕೆ ಇಷ್ಟಪಡ್ತಾರೆ. ಕಥೆಯಂತಶ್ಚ ಮಾಂ ನಿತ್ಯಂ ಎಂದು ಅಕೇಶನಲ್ಲಿ ಹೇಳೋದಿಲ್ಲ, ನಿತ್ಯಂ ನಿತ್ಯದ ವ್ರತವನ್ನಾಗಿ ಮಾಡಿಕೊಡ್ತಾರೆ ಅಂತ ಹೇಳ್ತಾರೆ. ದುಃಖಿಯನ್ನು ಕಂಡ್ರೆ ಯಾಕೆಯ ದುಃಖ ಪಡ್ತೀಯ, ಸುಲಭದ ದಾರಿ ಇದೆ, ಎಚ್ಚೆತ್ತು ಇರು ಕಂಡೆ ಮನವೇ, ನಮ್ಮ ಅಚ್ಚುತನ ಅಂಗ್ರಿಯ ನೆನೆ ಕಂಡೆ ಮನವೇ ಅಂತ ಸಂದೇಶವನ್ನು ಕೊಟ್ಟು ಒಳ್ಳೆ ಹಾದಿಗೆ ತರ್ತಾರೆ ಅವರನ್ನ. ಕಥೆಯಂತಶ್ಚ ಮಾಂ ನಿತ್ಯಂ ಬೋಧ ತುಷ್ಯಂತಿಚ ರಮಂತಿಚ, ಎಂಜಾಯ್ ಮಾಡ್ತಾರೆ, ಇನ್ನೊಂದು ಕಡೆ ಮನಸ್ಸು ಹಾಕೋದೇ ಇಲ್ಲ, ರಮಂತಿಚ ಆನಂದವಾಗಿರ್ತಾರೆ ಅವರಿಗೆ, ಅವರಿಗೆ ಬೇರೆ ಬೇಕಾಗೋದಿಲ್ಲ, ಆ ಹೇಳೋದೇ ಭಾರಿ ಆನಂದ. ಇನ್ನೊಬ್ಬರ ವಿಷಯಗಳನ್ನು ತಿಳ್ಕೊಂಡು ದೇವರ ಅನುಭವ ಅವ್ರಿಗೇನಾಗಿದೆ ಕೇಳಿಕೊಂಡು ಅದನ್ನು ಅರ್ಥ ಮಾಡಿಕೊಂಡು ಸಂತೋಷ ಪಡೋದೆ ಅವರ ಜೀವನದ ಗುರಿ ಹೊರತು ಮತ್ತೊಂದರಲ್ಲಿ ಗಮನ ಕೊಡೋದೇ ಇಲ್ಲ. ಜೀವನದ ಪ್ರತಿ ದಿನ ಅಲ್ಲ, ಪ್ರತಿ ಕ್ಷಣ ಅಲ್ಲ, ಪ್ರತಿ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಸಾರ್ಥಕ ಮಾಡ್ಕೋತಾನೆ ಅಂತ ಹೇಳ್ತಾರೆ. ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಕೂತಾಗ ಅವರಿಗೆ ನಿಮಿಷ ನಿಮಿಷ ಅಲ್ಲ, ಸೆಕೆಂಡ್ ಸೆಕೆಂಡ್ ಕೌಂಟ್ ಆಗುತ್ತೆ. ಅವನು ಕೊನೆ ಕೊನೆಗಂತೂ ಭಾರಿ ಟೆನ್ಷನ್, ಅವನಿಗೆ ಎಲ್ಲಿ ಪೇಪರ್ ಕಿತ್ಕೊಂಡ್ಬಿಡ್ತಾರಂತ ಭಯ ಅವನಿಗೆ. ಬರ್ತಿರ್ಲಿಕ್ಕೇನೆ ಬರೆದು ಸಾರ್ಥ ಅಲ್ಲೇ ಕೊಡ್ತಾರೆ, ಬರೆಯೋ ಶುರು ಮಾಡ್ತಾರೆ. ಯಾಕೆ ಆ ಅಷ್ಟು ಕೊಬ್ಬರೆ ಇದೆ ಅದಕ್ಕೀಗ. ಆ ಥರ ನಿತ್ಯ ಪ್ರತಿ ಕ್ಷಣದಲ್ಲೂ ಕೂಡ ಸಾಧನೆಗೆ ಮನಸ್ಸನ್ನು ಮಾಡ್ತಾನೆ. ಇದು ಜ್ಞಾನಿಗಳ ವಿಶಿಷ್ಟವಾದಂಥ ಜೀವನದ ರೀತಿ ಅಂತ ಹೇಳ್ತಾರೆ. ಇದು ನಮಗೆ ಅರ್ಥವಾದರೆ ನಮ್ಮ ಜೀವನವನ್ನು ಇನ್ನೊಬ್ಬರನ್ನ ಯಾವುದೋ ರೀತಿಯಲ್ಲಿ ಮೆಚ್ಚಿಸಲಿಕ್ಕೆ ಅಲ್ಲ, ದೇವರನ್ನು ಮೆಚ್ಚಿಸಲಿಕ್ಕಾಗಬೇಕು. ಇನ್ನೊಬ್ಬರಿಗೆ ಉಪಕಾರ, ದೇವರಿಗೆ ಪೂಜೆ, ನಮಗೆ ಸಮಾಧಾನ, ಒಂದು ಗುರಿಯ ಸಿದ್ಧಿ, ಇಷ್ಟಕ್ಕೆ ಪರ್ಯವಸಾನವಾದರೆ ಅದು ಸಾರ್ಥಕ ಬದುಕೆ ಹೊರತು ವಂಚನೆ ಮೊದಲಾದವುಗಳ ಮೂಲಕ ಬದುಕಲು ಸಾಧ್ಯ ಇಲ್ಲ. ಅರ್ಜುನ, ಅಂಥ ಜನಗಳಿಗೋಸ್ಕರ ತೇಷಾಮೇ ವಾನುಕಂಪಾರ್ಥಂ ದೇಶ ಪರಮಾತ್ಮ ಹೇಳ್ತಾನೆ, ಅಹಂ ಅಜ್ಞಾನಜಂ ತಮಃ, ಹೀಗೆ ಬಿಡಿಸಿ ಮುಂದಿನ ಅವರು ಏನು ಮಾಡ್ತಾರೆ ಅಂತ ಹೇಳ್ತಾರೆ. ಇದೆಲ್ಲ ನೆಕ್ಸ್ಟ್ ಸ್ಟೇಜ್ ಇದು, ಒಂದು ಯೋಗಿ ಆಗೋದು ಒಂದು ಸ್ಟೇಜು, ಮುಂದೆ ಇದು ಚಿಂತನೆ ಮಾಡೋದು ಮುಂದಿನ ಸ್ಟೇಜು, ಅನಂತರದ ಸ್ಟೇಜ್ ಅಂತ ಪರಮಾತ್ಮ ಹೇಳ್ತಾರೆ. ಒಂದೊಂದು ಸ್ಟೇಜ್ ಡೆವಲಪ್ ಆಗ್ತಾ ಆಗ್ತಾ ಹೋಗಿ ಮುಂದೆ ಯಾವ ಸ್ಟೇಜಿಗೆ ಬರ್ತಾನೆ ಅನ್ನೋದನ್ನು ಹೇಳ್ತಾನೆ. ಅಲ್ಲಿಯಿಂದ ವಿಭೂತಿಗಳ ನಿರೂಪಣೆ ಪ್ರಾರಂಭವಾಗ್ತದೆ. ಇದು ವಿಭೂತಿ ಯೋಗ ಅಂತಲೇ ಹೆಸರು. ಇನ್ನು 3 ದಿವಸಗಳಲ್ಲಿ ಇಡೀ ಅಧ್ಯಾಯದಲ್ಲಿ ಬರ್ತಕ್ಕಂಥ ವಿಭೂತಿಗಳ, ಅನೇಕ ವಿಭೂತಿಗಳ ವರ್ಣನೆ, ಅರ್ಜುನ ಕೇಳೋದು, ಕೃಷ್ಣ ಹೇಳೋದಕ್ಕೆ ಶುರು ಮಾಡೋದು, ಆ ವಿಭೂತಿ ಯೋಗನ 99% ಜನ ಏನೇನೋ ಅರ್ಥ ಮಾಡಿಕೊಂಡಿರುತ್ತೆ ಹೇಳಬೇಕಷ್ಟೇ. ನೋಡಿದವರಿಗೆ ಆದಿತ್ಯನಾಮ ಏನೋ ಕೇಳ್ತಾ ಇರ್ತದೆ, ಅದರ ಸ್ವಾರಸ್ಯ ಗಮನಿಸಿಯೇ ಇಲ್ಲ. ಆನಂದ ತೀರ್ಥರು ಮಧ್ವಾಚಾರ್ಯ ಎಷ್ಟದು ಅನಲೈಸ್ ಮಾಡ್ತಾರೆ ನೋಡಿದ್ರೆ ನಮ್ಗೆ ಆಶ್ಚರ್ಯವಾಗಿ ಹೋಗ್ತದೆ. ವಿಭೂತಿ ಯೋಗ ತುಂಬಾ ಕನ್ಫ್ಯೂಸ್ ಮಾಡ್ತಕ್ಕಂಥ ಯೋಗ, ಅನೇಕರು ಬಾಯಿ ಬಂದ ಬೈದವರಿದ್ದಾರೆ ವಿಭೂತಿ ಯೋಗವನ್ನ. ಕೃಷ್ಣ ಹೇಳ್ತಾನೆ, ಅರ್ಜುನ ನಾನೇನು ಗೊತ್ತೇನು, ನಕ್ಷತ್ರಾಣಾಂ ಅಹಂ ಶಶಿ ಅಂತ ಹೇಳ್ತಾನೆ ಕೃಷ್ಣ. ನಕ್ಷತ್ರಗಳಲ್ಲಿ ಚಂದ್ರ ನಾನು ಅಂತ ಕೃಷ್ಣ ಹೇಳಿಬಿಡ್ತಾನೆ. ಇದನ್ನು ಯಾರೂ ಸಾಲ್ವ್ ಮಾಡಿಲ್ಲ ಪ್ರಾಬ್ಲಮ್ನ, ಪ್ರಶ್ನೆ ಮಾಡ್ತಾರೆ ತಕ್ಷಣ, ಏನು ಕೃಷ್ಣನ ನಾಲೆಡ್ಜು, ನಕ್ಷತ್ರಗಳಲ್ಲಿ ಚಂದ್ರ ಅಂತ ತಾನೆ, ಕೃಷ್ಣ ಚಂದ್ರ ನಕ್ಷತ್ರ ಅಂತ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾನೆ ಅಂತ ಬರೆದವರಿದ್ದಾರೆ. ನಕ್ಷತ್ರಗಳಲ್ಲಿ ಚಂದ್ರ ನಾನು ಅಂತ ಹೇಳ್ತಾನಲ್ಲ, ಹೇಗೆ ಸಾಲ್ವ್ ಮಾಡೋದಕ್ಕೆ ಪ್ರಾಬ್ಲಮ್ನ ನೋಡಿ ನೀವು. ಎಲ್ಲೆಲ್ಲ ಸಾಲ್ವ್ ಮಾಡಿಲ್ಲ, ಯಾರೂ ಮಾಡಿಲ್ಲ ಅದನ್ನ, ಮಧ್ವಾಚಾರ್ಯ ಸಾಲ್ವ್ ಮಾಡ್ತಾರೆ. ಎಷ್ಟು ಅಪೂರ್ವವಾದ ಅರ್ಥ ಬರೀತಾರೆ ಅಂತ ಕೇಳಿದರೆ ನಮಗೆ ಆಗ ಭಗವದ್ಗೀತೆ ಏನು ಅಂತ ನಮಗೆ ಗೊತ್ತಾಗ್ತದೆ. ನೀವು ಪ್ರಿಂಟ್ ಆಗಿರಿ, ಯಾವ ಪುಸ್ತಕದಲ್ಲಿ ಸಿಗೋದು ನಿಮ್ಗೆ ಉತ್ತರ ಅದಕ್ಕೆ. ನಕ್ಷತ್ರಗಳಲ್ಲಿ ಚಂದ್ರ ನಾನು, ಚಂದ್ರ ನಕ್ಷತ್ರನ ಹಾಗಿದ್ರೆ ಆದಿತ್ಯಾನ ಮಾಂ ವಿಷ್ಣು ಇಂದ್ರಿಯಾನ ಮನಶ್ಚಾಸ್ಮಿ, ಕೆಲವೊಂದುತ್ತೆ ಕೆಲವೊಂದದೇ ಇಲ್ಲ, ಕೆಲವು ಏನೇನೋ ಅರ್ಥ ಕಂಡ ಕಾಣುತ್ತೆ ನಮಗೆ. ಏನು ಮಾಡಬೇಕು ಅದಕ್ಕೆ, ಅಲ್ಲಿ ಏನು ಬಂದಿದೆ ಅದನ್ನು ಹ್ಯಾ ಸಾಲ್ವ್ ಮಾಡೋದೇ ಇಂಪಾರ್ಟೆಂಟು, ಅದಕ್ಕೆ ಆಧಾರ ಕೊಟ್ಟು ಮಾಡ್ತಾರಲ್ಲ, ಭಾರಿ ಆಶ್ಚರ್ಯ. ಸೊ ವಿಭೂತಿ ಯೋಗ ಅಂತ ಹೇಳಿದ್ರೆ ಪರಮಾತ್ಮನ ಮಹಿಮೆಯನ್ನು ಎಷ್ಟು ಸುಂದರವಾಗಿ ಹೇಳುತ್ತೆ, ವಿಭೂತಿಗಳ ವೈಶಿಷ್ಟ್ಯ ಏನು, ವಿಭೂತಿ ಅಂದರೆ ಅರ್ಥ ಏನು, ಅದನ್ನೆಲ್ಲ ಹೇಳ್ತಾರೆ. ಅದನ್ನು ನಾಳೆಯಿಂದ ಮುಂದುವರಿಸೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದ ವೋಚ ಮಹಂತೇನ ಪ್ರಿಯತಾ.
மம வாசம் மாம் சஞ்சீவயத்தியகிலசக்திஹரஸ்வதாம்னாச்சரணவணத்வகாதீன் பிராணாநமோ பகவதே புருஷாய துக்யம் யஸ்மாத் ப்ரஹ்மேந்திரருத்ராதிதிபதானாம் ஸ்ரியோபிச ஜானஸ்ஃபூர்த்திஹி சதா தஸ்மை ஹரயே குரவே நம வ்யாசாய பவநாசாய ஸ்ரீஷாய குணராசயே ஹ்ருத்யாய சுத்த வித்யாய மத்வாய ச நமோ நம. லசது ஸ்ரீமதானந்த தீர்த்தேந்துர்நோ ஹ்ருதம்பரே யத்வசந்திரிகா ஸ்வாந்த சந்தாபம் நிகிருந்ததி. சர்வோத்தமோ விஷ்ணு ரதோ ரமா ச ப்ரஹ்மா ச வாயுஶ்ச ததீய பத்ன்யம் அன்யே ச தேவாஹ சததம் ப்ரசன்னா ஹரௌ சுபக்திம் மயி சந்திஷந்து. ஸ்ரீகுருப்போ நம. ஹரிஹி ஓம். தர்மக்ஷேத்ரே குருக்ஷேத்ரே சமவேதா யுயுத்ஸவஃ மாமகா பாண்டவாஶ்சைவ கிமகுர்வத சஞ்சயா. தேவம் நாராயணம் நத்வா சர்வதோஷ விவர்ஜிதம் பரிபூர்ணம் குருமுஷ்டான் கீதார்த்தம் வச்சாமி லேசதஃ. குணகண நிலயம் பதிம் ரமாயாஹ ஜகதக தஹனஞ்ச வாசவீ சூனும் முனிகுலதிலகஞ்ச பூர்ணபோதம் குருமபி பரமம் குருஞ்சமே வந்தே. லட்சுமீநாராயணம் நத்வா பூர்ணபோதான் குருனபி குருமஸ்ரீகிருஷ்ணகீதாயாஹ பாஷ்யாத்யுக்தார்த்த சங்கிரஹம். பரமபவித்ரவாத ஸ்ரீமத் பகவத்கீதையில் தசமாத்யாய விபூதி யோக அந்தன ஹெசரு. அதரலி பரமாத்ம தன்ன விபூதி யோகவன்ன திளித்தக்கந்த உபாயவன்ன திளிஸ்தா. ஏதாம் விபூதிம் யோகஞ்ச மம யோகேத்தி தத்வத சோபிகம்பேன யோகேன யுஜ்ஜதே நத்ர சம்சய. யார் நன்ன விபூதியன்ன ஈ சாமர்த்தியவன்ன திளித்தாரே அவரு கச்சிதவாதந்த யோகவன்ன அவிகம்பவாத யோகதிந்த நிச்சலவாதந்த ஸ்புடவாதந்த யோகவன்ன ஹொந்துத்தாரே அந்த ஹேளித. ஆந்திரே அஷ்ட சித்திகள் அதனெல்ல கழிஸ்தக்கந்த விசிஷ்டவாத யோகவன்ன படித்தானே. இன்னும் முந்தே அறித்து திழுதந்த ஜீவ அஹம் சர்வஸ்ய பிரபவ மத்த சர்வம் பிரவர்த்ததே இதி மத்வா பஜந்தே மாம் புதா பாவசமன்விதாஹ. அஹம் நான் எல்லதற்கும் கூட பிரேரக, எல்லதர உற்பத்தியாதி கர்த்தா, எல்லதர பிரவருத்தி முதலாதவர்களிகே நியாமக, மத்த சர்வம் பிரவர்த்ததே இதி மத்வா பஜந்தே மாம் புதாக பாவசமன்விதாக. ஹீக நன்னு திழிது பாவசமன்விதாக பக்தியிந்த கூடிதவராகி நன்னு ஆராதனை மாடுத்தாரு, சேவனை மாடுத்தாரு. யாவதே ஒன்று ஆராதனை சேவனைகளிக்கு முக்கியவாயிருத்தக்கந்த ஹிந்தலி பக்தி. ஆ பக்திக்கு பேக்காயிருத்தக்கந்தது ஜான. ஜான பக்திகள சககாரவில்லை மாடத்தக்கந்த பஜனையன்ன சேவையன்ன அது ஆஷாடபூதித்தன அந்தாரு ஹொரத்து அதிரிந்த யாவ பிரயோஜன இல்ல. பிரதியொப்பனும் சக தேவரல்லி ஜானவன்னு சம்பாதனை மாடி பக்தியன்னு ஹொந்தி ஆராதனை மாடபேக்கே ஹொரத்து பேர தாடி இல்ல அந்த அம்சவன்ன திளிசிதரு. இன்னும் முந்தே ஆதிக்கு திருதவர் ஏன் மாடுத்தாரு, அவரெல்ல கூட மச்சித்தாக மத்கத பிராணாக பூதயந்தா பரஸ்பரம் கதயந்தஸ்ய மாம் நித்யம் நித்யயுக்தா உபாசதி. மச்சித்தாக தம மனசங்கர நனுக்கடி ஹாக்தாரு, மத்கத பிராணாக தம சகல ஜெஷ்டைகளன்னு கூட நன்னு சமர்ப்பணை மாடுத்தாரு. அவர ஜீவனத பிரதியொந்து குரியும் சக நன்ன மெச்சோதே ஆகிருத்தே ஹொரத்து மத்தொந்து இரவில்ல அந்த பூதையந்த பரஸ்பரம். ஜானிகள சங்கே ஹெச்சாகிதாக ಅವರು ಪರಸ್ಪರ ಸೇರಿದಾಗ ಒಬ್ಬರಿಗೊಬ್ಬರು ಹೆಚ್ಚೆಚ್ಚು ವಿಷಯಗಳನ್ನು ತಿಳಿಸಿಕೊಳ್ಳುತ್ತಾ ತಾವೂ ತಿಳಿದು ಇನ್ನೊಬ್ಬರಿಗೂ ತಿಳಿಸಿ ವಿಶೇಷವಾದ ಆನಂದವನ್ನು ಪಡೆಯುತ್ತಾರೆ. ತಮ್ಮ ತಿಳುವಳಿಕೆ ಇದ್ದವರು ಸಿಕ್ಕಾಗ ಚರ್ಚೆ ಮಾಡ್ತಾರೆ. ಅಂತ ಜನ ಇಲ್ಲದೆ ಹೋದ ಕಾಲಕ್ಕೆ ಕಥೆಯಂತಶ್ಚ ಮಾಂ ನಿತ್ಯಂ, ಸಾಮಾನ್ಯರಿಗೆ ನನ್ನ ಬಗ್ಗೆ ಹೇಳಿಕೊಡುತ್ತಾರೆ. ಅದು ಚರ್ಚೆಗೂ ಬರೀ ಪ್ರವಚನಕ್ಕೆ ವ್ಯತ್ಯಾಸವನ್ನು ಹೇಳುತ್ತಾರೆ. ಒಬ್ರಿಗೊಬ್ಬರು ಮಾಡತಕ್ಕಂಥ ಚರ್ಚೆ ಬೋಧೆಯಂತಹ ಪರಸ್ಪರಂ, ಇದು ಕಥೆಯಂತಶ್ಚ ಮಾಂ ನಿತ್ಯಂ, ದೇವರ ಮಹತ್ವವನ್ನು ಹೇಳುತ್ತಾ ಇಂಥ ದೇವರು ಇರಬೇಕಾದ್ರೆ ಯಾಕೆ ಕೊಡಗ್ತೀರಿ ನೀವೀಗ? ತುಂಬಾ ದುಃಖಪಟ್ಟು ಬಂದಾಗ ಅವರು ದುಃಖವನ್ನು ನೋಡಿ ಜನ ಹೇಳ್ತಾರೆ, ಎಷ್ಟೋ ಜನ ದುಃಖವನ್ನು ನೋಡ್ತಾರೆ ಸ್ವಲ್ಪ ಖುಷಿ ಪಡ್ತಾರೆ, ಅದೊಂದು ಗುಪ್ತನ ಜನ. ಇನ್ನೊಬ್ರು ದುಃಖಪಟ್ಟದನ್ನು ಖುಷಿ ಪಡ್ತಾರೆ, ಭಾರಿ ಮೂರ್ಖರು. ಇನ್ನು ಕೆಲವರು ಅನುಕಂಪವನ್ನು ತೋರಿಸ್ತಾರೆ, ಎರಡನೇ ವರ್ಗದ ಜನ. ಮೂರನೇವರು ಏನಾದ್ರು ಮಾಡಬೇಕು ಅನ್ಕೊಳ್ತಾರೆ, ಮಾಡ್ಲಿಕ್ಕಾಗೋದಿಲ್ಲ, ಸೋಚಿದ್ ಮಾಡ್ತಾರೆ, ಅದು ಇರಡಿಕ್ಬೇಕಾಗುತ್ತೆ. ಮತ್ತೆ ಕೆಲವರು ಯೋಚನೆ ಮಾಡಬೇಡಿ, ಇಂಥ ದುಃಖ ಎಲ್ಲ ಯಾವ ಲೆಕ್ಕ, ಏನು ಅನುಗ್ರಹ ಮಾಡಿದ್ರೆ ಯಾವ್ದ ಸಾಧ್ಯ, ಯೋಚನೆ ಮಾಡಿದೆ ಅಂತ ಹೇಳಿ ಕಥೆಯಂತಶ್ಚ ಮಾಂ ನಿತ್ಯಂ, ನನ್ನ ವಿಚಾರ ಅವರಿಗೆ ಹೇಳಿಕೊಡ್ತಾರೆ ಅಂತ ಹೇಳುತ್ತಾರೆ. ನನ್ನ ವಿಚಾರವನ್ನು ಅವರಿಗೆ ತಿಳಿಸಿಕೊಡುತ್ತಾರೆ. ಇದು ಬಹಳ ಮುಖ್ಯ. ಆದ್ದರಿಂದನೇ ಇನ್ನೊಬ್ಬರಿಗೆ ತಿಳಿಸಿಕೊಡ್ತಕ್ಕಂಥ ಕಾರ್ಯವನ್ನ ಭಗವಂತ ತನ್ನ ಪೂಜೆಯನ್ನಾಗಿ ಭಾವಿಸ್ತಾನೆ ಅಂತ ಹೇಳುತ್ತಾರೆ. ಸ್ವಾಧ್ಯಾಯ ಪ್ರವಚನಾಭ್ಯಾಮ್ ನ ಪ್ರಬದಿತವ್ಯಂ, ತಾನು ಓದೋದು ಮತ್ತೊಬ್ಬರಿಗೆ ತಿಳಿಸೋದು ಅತ್ಯಂತ ಅಮೂಲ್ಯವಾದಂಥ ಭಗವಂತನಿಗೆ ಪ್ರಿಯಕರವಾದ ತಪಸ್ಸು ಅಂತಾನೆ ಉಪನಿಷತ್ತುಗಳು ಸಾರಿದವು. ಆದ್ದರಿಂದ ಕಥೆಯಂತಶ್ಚ ಮಾಂ ನಿತ್ಯಂ, ಯಾವುದೋ ಒಂದು ಪ್ರಸಂಗದಲ್ಲಿ ಮಾಡೋ ಕೆಲಸ ಅಲ್ಲ, ನಿತ್ಯಂ ಸದಾಕಾಲವೂ ಕೂಡ. ಶ್ರವಣಾದಿ ವಿನಾನೈವ ಕ್ಷಣಂ ತಿಷ್ಠೇತಪಿ ಕ್ವಚಿತ್, ಶ್ರವಣಾದಿಗಳು ನಮ್ಮ ನಿತ್ಯ ಜೀವನದ ಒಂದು ಅವಿಭಾಜ್ಯ ಅಂಗ ಆಗಬೇಕೇ ಹೊರತು ಅದು ಯಾವುದೋ ಕಾಲಕ್ಕೆ ಮಾಡೋದಲ್ಲ, ಅದು ಅಕೇಷನಲ್ ಆಗೋದಲ್ಲ, ಅದು ಡೈಲಿ ರೊಟೀನ್ ಆಗಿ ಬರಬೇಕೇ ಹೊರತು ಸಾಮಾನ್ಯ ರೀತಿಯಲ್ಲಿ ಬಂದರೆ ಸಿದ್ಧಿ ಬರೋದಿಲ್ಲ. ತುಂಬಾ ಜನ ಗಮನಿಸಬೇಕು, ಆಕಸ್ಮಿಕ ಕೇಳೋದೇ ಮನುಷ್ಯ ಇವತ್ತು ಕಷ್ಟ. ಶಾಸ್ತ್ರ ಹೇಳ್ತದೆ ಆಕಸ್ಮಿಕ ಕೇಳಿ ಪ್ರಯೋಜನ ಇಲ್ಲ, ನಿರಂತರ ಕೇಳಬೇಕು. ಎಂದೋ ಒಂದು ಸೂಟ ಹಾಕಿದ್ರೆ ಸಂತೋಷ ಪಡ್ತಾನ? ಸಾಧ್ಯ ಇಲ್ಲ. ನಿತ್ಯ ಅವನ ಕಾಲಕ ಹಸಿವಾದಾಗೆಲ್ಲ ಹೇಗೆ ಅವನಿಗೆ ಆಹಾರ ಬೇಕಾಗುತ್ತೋ ಹಾಗೆ ಅವನಿಗೆ ಅಜ್ಞಾನ ಇದ್ದಾಗೆಲ್ಲ ತಿಳುವಳಿಕೆ ಬೇಕೇ ಬೇಕಾಗುತ್ತೆ. ಅಜ್ಞಾನ ನಮಗೆ ಯಾವಾಗಿಲ್ಲ, ಒಂದಲ್ಲ ಒಂದು ರೀತಿ ಅಜ್ಞಾನ ನಮಗೆ ಯಾವಾಗಲೂ ಇರೋದ್ರಿಂದ, ನಮಗೆ ಜ್ಞಾನ ಯಾವಾಗಲೂ ಬೇಕಿರೋದ್ರಿಂದ ಅದಕ್ಕೆ ದಾರಿ ಈ ಸ್ವಾಧ್ಯಾಯ ಪ್ರವಚನಗಳೇ. ಆದ್ದರಿಂದ ಅದನ್ನ ಮಾಡ್ತಾನೆ ಇರ್ತಾರೆ. ಕಥೆಯಂತಶ್ಚ ಮಾಂ ನಿತ್ಯಂ ನಿತ್ಯಯುಕ್ತ ಉಪಾಸತೆ, ಇದನ್ನ ಉಪಾಸನೆ ಅಂತ ಕರೆದಿದ್ದಾರೆ. ದೇವರಲ್ಲಿ ಮನಸ್ಸಾಕೋದು, ದೇವರಲ್ಲಿ ಎಲ್ಲ ಕಾರ್ಯ ಅರ್ಪಣೆ ಮಾಡೋದು, ಪರಸ್ಪರ ಚರ್ಚೆ ಮಾಡೋದು ಮತ್ತು ಇನ್ನೊಬ್ಬರಿಗೆ ಹೇಳೋದು, ಇದನ್ನೆಲ್ಲ ಕೂಡ ಭಗವದ್ ಉಪಾಸನೆ ಅಂತ ಭಾವಿಸಿದ್ದಾರೆ. ಇದು ಶಾಸ್ತ್ರದ ಅತ್ಯಂತ ಮುಖ್ಯವಾದ ಸಂದೇಶ. ಎಷ್ಟು ಜನ ಏನ್ ಮಾಡಬಹುದು, ನಿಮಗೆ ಹೇಳ್ತಾ ಕೂತ್ರೆ ಟೈಮ್ ವೇಸ್ಟ್ ಆಗೋದಿಲ್ಲವೆ ಅಂತ ಕೇಳಿದರೆ, ಇಲ್ಲ ಮೇಸ್ತ್ರಿಗೆ ಪಾಠ ಮಾಡೋದಂದ್ರೆ ಹೇಗೆ ದುಡ್ಡು ಬರುತ್ತೋ ಹಾಗೆ, ಮೇಸ್ತ್ರಿಗೆ ಅಪಾಯಿಂಟ್ಮೆಂಟ್ ಆಗಿರುತ್ತೆ ಪಾಠ ಮಾಡ್ತಕ್ಕೂ ನನ್ನ ಗತಿ ಏನಾಗಬೇಕು ಅಂತ ಕೇಳಿದರೆ, ಅದು ಅಪಾಯಿಂಟ್ಮೆಂಟ್ ಆಗಿರೋದೆ ಪಾಠ ಮಾಡೋಕ್ಕೆ ಹೇಗೋ, ಅದೇ ಅವನ ಜೀವನದ ಮುಖ್ಯ ಕಾರ್ಯ ಹೇಗೋ, ನಾವು ಇವತ್ತಿನ ದಿವಸ ಇನ್ನೊಬ್ರು ಹೇಳ್ತಾ ಕೂತ್ರೆ ನಮ್ಮ ಸಾಧನೆ ಹೇಗಾಗಬೇಕು ಅನ್ನೋ ಪ್ರಶ್ನೆಯನ್ನ ಮಾಡಬಾರದು. ಮತ್ತೆ ಇನ್ನೂ ಕೆಲವರು ನಾ ಕೇಳ್ತಾ ಕೂತ್ರೆ ಆಗಿಬಿಡುತ್ತಾ ಅಂತ ಕೇಳುತ್ತಾರೆ. ವಿದ್ಯಾರ್ಥಿಗಳಿಗೆ ಕೇಳಿ ಕೇಳಿ ಪಾಸ್ ಆಗ್ತಾರೆ, ಅಧ್ಯಾಪಕ ಪಾಠ ಮಾಡಿ ಮಾಡಿ ಮುಂದೆ ಹೋಗ್ತಾರೆ. ತಿಳಿಸಿ ತಿಳಿಸಿ ಇವರ ಸಾಧನೆ, ಕೇಳಿ ಕೇಳಿ ತಿಳಿದ್ರೆ ಅವರ ಸಾಧನೆ. ಆದ್ದರಿಂದ ಹೇಳೋದು ಮತ್ತು ಕೇಳೋದು ಸಹ ನಿತ್ಯ ಜೀವನದ ವ್ರತ ಇದು ಅಂತ ತಿಳಿಸಿ ಆಮೇಲೆ ಈ ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಏನಮಾ ಉಪಯಾಂತಿತೆ. ಉಪಾಸನೆಯ ಫಲವನ್ನು ಪರಮಾತ್ಮ ಹೇಳುತ್ತಾನೆ. ಈ ರೀತಿ ಉಪಾಸನೆ ಮಾಡ್ತಾ ಇದ್ರೆ ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ, ಸತತದಲ್ಲಿ ಮನಸ್ಸನ್ನು ಹಾಕಿಬಿಟ್ಟು ಪ್ರೀತಿಪೂರ್ವಕಂ ಭಜತಾಂ, ಅತ್ಯಂತ ಪ್ರೀತಿಯಿಂದ ಯಾರು ಭಜನೆ ಮಾಡ್ತಾರಲ್ಲ ಅವರಿಗೆ ದದಾಮಿ ಬುದ್ಧಿಯೋಗಂ ತಂ, ಅವರಿಗೆ ಜ್ಞಾನಯೋಗವನ್ನು ನಾನು ಕೊಡ್ತೇನೆ ಅಂತ ಹೇಳಿದ್ದಾರೆ. ಬುದ್ಧಿಯೋಗವನ್ನು ಕೊಡ್ತೇನೆ, ಅದಕ್ಕೆ ಹಿಂದೆ ಹೇಳಿದ್ದಾರೆ ಬುದ್ಧಿರ್ ಬುದ್ಧಿಮತಾಮಸ್ಮಿ ಅಂತ ಅಲ್ಲಿ ಹೇಳಿದ್ದಾನೆ, ಇಲ್ಲಿ ಬುದ್ಧಿರ್ಜ್ಞಾನ ಮಸಮೋಹ ಅಂತ ಇಲ್ಲಿ ಹೇಳಿದ್ದಾನೆ, ನಾನು ಬುದ್ಧಿಯನ್ನು ಕೊಡ್ತೇನೆ. ಇವತ್ತು ಎಲ್ಲ ವಸ್ತುವಿಗಿಂತ ಶ್ರೇಷ್ಠವಾದಂಥ ಆಸ್ತಿ ಎಂದರೆ ಬುದ್ಧಿ. ಬುದ್ಧಿಯಿಂದ ಏನನ್ನು ಬೇಕಾದರೂ ಸಾಧಿಸಬಹುದು, ಬುದ್ಧಿ ಒಂದಿಲ್ಲದೆ ಹೋದರೆ ಏನೋ ಕಳ್ಕೊಂಡ್ಬಿಡಬಹುದು. ಬುದ್ಧಿ ಇಲ್ಲ ಆಸ್ತಿ ಪಾಸ್ತಿ ಎಲ್ಲ ಕಳ್ಕೊಂಡ್ಬಿಡ್ತಾರೆ, ಭಿಕ್ಷಾಪತ್ರ ಕೈಗೆ ಬರುತ್ತೆ. ವಾರಾನ್ನದ ಹುಡುಗ ಒಳ್ಳೆ ಬುದ್ಧಿವಂತ, ಏನು ಸಾವಿರಾರು ಜನಕ್ಕೆ ಅಲ್ಲ ಲಕ್ಷಾಂತರ ಅನ್ನ ಕೊಡೋ ಜಾಗಕ್ಕೆ ಬರ್ತಾನೆ. ಇದಕ್ಕೆಲ್ಲ ಆಸ್ತಿ ಯಾವುದು? ಬುದ್ಧಿ. ಯಾವುದೇ ಧನ ಶಾಶ್ವತ ಅಲ್ಲ. ಆದ್ದರಿಂದ ದದಾಮಿ ಬುದ್ಧಿಯೋಗಂ ತಂ, ನಾವು ಯೋಚನೆ ಮಾಡಬೇಕು. ಎಷ್ಟೋ ಜನ ಏನು ಮಾಡ್ತಾರೆ, ಹೇಳ್ತಾ ಕೇಳ್ತಾ ಇರ್ತಾರೆ, ಮೇಲ್ನೋಟಕ್ಕೆ ಐಶ್ವರ್ಯ ಏನೋ ಬಂದಿರೋದಿಲ್ಲ, ಸರಿ ಮಾಡಿದ್ದಾರೆ ಎಷ್ಟು ಅಂತ ತಿಳ್ಕೊಂಡ್ಬಿಟ್ರೆ ತಪ್ಪು. ನಿಮಗೆ ಜ್ಞಾನ ಜಾಸ್ತಿ ಆಗ್ತಾ ಇದೆ ಅಂದರೆ ಸಾಧನೆ ಸರಿಯಾಗಿದೆ ಅಂತ ಅರ್ಥ. ವಿದ್ಯಾರ್ಥಿ ಕಾಲೇಜಲ್ಲ ಸೇರಿದಾಗ ಅವನ ಹೈಟ್ ಗಿಟ್ಟೇನು ಜಾಸ್ತಿ ಆಗಬೇಕಾಗಿಲ್ಲ, ಅವನ ವೇಟ್ ಗಿಟ್ ಜಾಸ್ತಿ ಆಗಬೇಕಾಗಿಲ್ಲ, ಅವನ ಡ್ರೆಸ್ಗಳಲ್ಲಿ ಬದಲಾವಣೆ ಆಗಬೇಕಾಗಿಲ್ಲ, ಅವನ ಜ್ಞಾನದ ಮಟ್ಟ ಜಾಸ್ತಿ ಆಗ್ತಾ ಹೋಗ್ತದೆ. ಮೊದಲನೇ ವರ್ಷ ಓದೋದಕ್ಕೂ ಕೊನೆ ವರ್ಷ ಎಷ್ಟು ವ್ಯತ್ಯಾಸ ಬಂದಿರುತ್ತಾಗಲಿ ಅವನಿಗೆ,
ಅದನ್ನ ಸಾಧನೆ ಅಂತ ಕರೀತಾರೆ. ಅವ್ರ ಕೋರ್ಸ್ ಮುಗಿಸ್ಕೊಂಡು ಬಂದ ತಕ್ಷಣ ಅವನಿಗೆ ಅವಕಾಶ ಕಾಯ್ತಾ ಇರಬೇಕು. ಹಾಗೆ ಎಷ್ಟೋ ಸರ್ ತಿನ್ನೋ ಇರ್ತಾನೆ, ಆಗಲೇ ಹುಡ್ಕೊಂಡು ಹೋಗ್ತಾ ಇದ್ದೆ ಕೆಲಸಕ್ಕೆ ಬೇಕು ಅಂತ ಹೇಳಿಬಿಟ್ಟು ಆ ರೀತಿ ಇರಬೇಕು. ಆದ್ದರಿಂದ ಬುದ್ಧಿಯೋಗವನ್ನು ನಾನು ಕೊಡುತ್ತೇನೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಬೇರೆ ಕಡೆ ಪದಾರ್ಥ ಸಿಗೋದಾದ್ರೆ ನಿನ್ನ ತಿರಾಗ್ ಬರಬೇಕು ಅಂತ ಹೇಳ್ಬಹುದು. ನಾವು ಬೇರೆ ಕಡೆ ಪದಾರ್ಥ ಸಿಗುತ್ತೆ ನಿನ್ನ ತಿರಾಗ್ ಬರಬೇಕು ಅಂದ್ರೆ ಈ ಬುದ್ಧಿಯೋಗ ಎನ್ನ ಎಲ್ಲಿ ಸಿಗುತ್ತೆ, ಯಾರ ಹತ್ರ ಸಿಗುತ್ತೆ ಯೋಚನೆ ಮಾಡು. ಇವತ್ತಿಗೂ ಬುದ್ಧಿಯೋಗ ಯಾರಲ್ಲೂ ಸಿಗೋದಿಲ್ಲ. ನನ್ನ ಹತೋಟಿಯಲ್ಲೇ ಇರೋದ್ರಿಂದ ನಾನು ಅದನ್ನು ಕೊಡುತ್ತೇನೆ ಅಂತ ಪರಮಾತ್ಮ ಹೇಳುತ್ತಾನೆ. ತದಾದು ಬುದ್ಧಿಯೋಗಂ ತಂ. ಈ ನಾವು ಇದನ್ನು ಯೋಚನೆ ಮಾಡ್ತಾ ಹೋದರೆ ತುಂಬಾ ಮೇಲ್ ಹೋಗ್ಲಿಕ್ಕಿರತಕ್ಕಂಥ ಶ್ರೇಷ್ಠವಾದ ಸಾಧನ. ಹಿಂದೆ ಹೇಳಿದಂತೆ ಭಗವಂತನ ಪರಿಜ್ಞಾನ, ಆತನಲ್ಲಿ ಭಕ್ತಿ, ಉಪಾಸನೆ. ಆ ಉಪಾಸನೆಯಲ್ಲಿ ಮುಖ್ಯವಾದದ್ದು ಸ್ವಾಧ್ಯಾಯ ಪ್ರವಚನಗಳು. ಆ ರೀತಿ ಮಾಡ್ತಾ ಇದ್ರೆ ನಾನು ಬುದ್ಧಿಯೋಗವನ್ನು ಕೊಡ್ತೇನೆ. ಆ ಉಪಾಸನೆಯಲ್ಲಿ ಕೊರಗಿರಬಾರದು. ಪ್ರೀತಿಪೂರ್ವಕಂ ಅಂತ ಹೇಳ್ತಾರೆ. ಬೇರೇನೋ ಕಷ್ಟ ತಂದು ಕೊಟ್ಬಿಟ್ಟ, ಉಪವಾಸ ಅಂತೆ, ವ್ರತ ಅಂತೆ, ಬೆಳಗ್ಗೆ ಬೇಗ ಇಡಬೇಕಂತೆ, ಸ್ನಾನ ಏನ ಏ ಇವೆಲ್ಲ ಏನು ಪ್ರಯೋಜನ ಇಲ್ಲ. ಮಾಡ್ತಾನೆ ಮಾಡ್ತಾನೆ, ಒಳಗೆ ಪ್ರೀತಿ ಇಲ್ಲ, ಒಂಥರ ಭಯ ಇದೆ ಅವನಿಗೆ, ಸಾಧನೆ ಜಾಸ್ತಿ ಆಗೋದಿಲ್ಲ. ಅವನಿಗೆ ಪ್ರೀತಿ ಇರಬೇಕು. ತಾನು ಮಾಡ್ತಕ್ಕಂಥ ಪ್ರತಿಯೊಂದು ಕಾರ್ಯದೊಳಗೆ ಪ್ರೀತಿ ಇಲ್ಲದೆ ಹೋದರೆ ಭಗವಂತ ಮೆಚ್ಚೋದಿಲ್ಲ. ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ ಆ ಸಾಧನೆ ಬಿಟ್ಟ ಜನಗಳೇ 99% ಜನ. ಇನ್ನು ಮಾಡ್ತಕ್ಕಂಥ ಜನಗಳಲ್ಲೂ 99% ಜನಗಳೆಲ್ಲ ಅದನ್ನು ಬೇಸರದಿಂದ ಮಾಡ್ತಾರೆ, ಬೈಕೊಂಡು ಮಾಡ್ತಾರೆ. ಅದೆಂದು ಸಾಧನೆ ಆಗೋದೇ ಇಲ್ಲ, ಅದೆಂದು ಸಿದ್ಧಾಂತಕ್ಕೆ ಬರೋದಿಲ್ಲ. ಸಂಧ್ಯಾವನ್ನೇ ಕಾಟ ಮುಗಿತಾ ಅಂದ್ರೆ ಸಂಧ್ಯಾವನ್ನೇ ಕಾಟ ಮುಗಿಸಿಬಿಡ್ತಾರೆ. ಸದ್ಯ ಸಂಧ್ಯಾವನ್ನೇ ಕಾಟ ಮುಗಿತಪ್ಪ, ಇನ್ನೇನು ಯೋಚನೆ ಇಲ್ಲ. ಈ ಥರ ಅಂದರೆ ಅವನಿಗೆ ಅನ್ವಾಂಟೆಡ್ ತಿಂಗಳು ಮುಗಿಸ್ತಾ ಇಲ್ಲ ಅಷ್ಟೇ ಹೊರತು ಅದು ಭಕ್ತಿಯಿಂದ ಮಾಡೋ ಕೆಲಸ ಅಂತ ಅನಿಸಿಲ್ಲ ಅವನು. ಇದು ಸರಿಯಲ್ಲ, ಪ್ರೀತಿ ಇಲ್ಲದೆ ಹೋದರೆ ಸಾಧನೆ ಕೊಡೋದಿಲ್ಲ. ಅದು ಒತ್ತಿ ಹೇಳ್ತಾ ಎಷ್ಟರ್ತಿ ಪ್ರೀತಿ ಅನ್ನೋ ಪದ ಉಪಯೋಗಿಸ್ತಾನೆ. ತೇಷಾಮೇವ ಅನತಂತಾರ್ಥಂ ಅಹವಜ್ಞಾನದಂ ತಮಃ. ಮುಂದುವರಿಸ್ತಾನೆ ಮತ್ತೆ, ನಾನು ದದಾದು ಬುದ್ಧಿಯೋಗಂ ತಂ ಏನಮಾಂ ಉಪಯಾಂತಿತೆ. ಬುದ್ಧಿಯೋಗದ ಒಟ್ಟು ಫಲಶ್ರುತಿ ಏನು ಅಂದ್ರೆ, ತೇನ ಮಾಂ ಉಪಯಾಂತಿ, ನನ್ನ ಬಳಿಗೆ ಬರ್ತಾರ ಅಂತ ಬುದ್ಧಿಯನ್ನು ಕೊಡ್ತೇನೆ ಅಂತ ಹೇಳ್ತಾನೆ. ದೇವರನ್ನ ಕಾಣಕ್ಕೆ ಬೇರೆ ಯಾವ ಸಾಧನಗಳು ಅಡಿಕ್ವೇಟ್ ಅಲ್ಲ. ಅದಕ್ಕೆ ಮುಂದೆ ತಾನೇ ಹೇಳ್ತಾನೆ, ನಾಹಂ ವೇದೈಹಿ ನಾ ತಪಸ ನಾ ದಾನೇನ ನ ಚೇಜ್ಜಯ ಶಕ್ಯ ಏವಂ ವಿಧೋ ದ್ರಷ್ಟುಂ ದೃಷ್ಟವಾನಸಿ ಎನ್ ಮಮ. ಮುಂದೆ ವಿಶ್ವರೂಪದ ಅಧ್ಯಾಯದಲ್ಲಿ ಕೊನೆಗೆ ತಾನು ಹೇಳ್ತಾನೆ, ಯಾವುದೋ ನನ್ನ ಹತ್ರ ಬರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಅಷ್ಟೇನೆ, ಯಾವ್ದಾದ್ರು ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋಕ್ಕಾಗುತ್ತಾ? ಇವತ್ತು ಸಾಧ್ಯ ಇಲ್ಲ. ಕೊಂಡ್ಕೊಂಡ್ರೆ ಬೆಲೆ ಇರುತ್ತಾ? ಅವ್ನು ಹೇಳ್ಕೊಂಡ್ರೆ ಅವ್ನ ಕತೆ ಮುಗಿದೋಯ್ತು. ದುಡ್ಡು ಕೊಟ್ಟು ಸರ್ಟಿಫಿಕೇಟ್ ತೊಗೊಂಡ್ಬಿಡ್ತಾನೆ. ಯಾರು ಕೇಳ್ತಾರೆ ಅದೇ ಎಲ್ಲಿಂದ ಬಂತು ಅಂತ ಕೇಳಿದ್ರೆ, ದುಡ್ಡು ಕೊಟ್ಟೆ ತಗೊಂಡೆ ಅಂತ ಹೇಳಿದ್ರೆ ಇಮಿಡಿಯೇಟ್ ಡಿಗ್ರಿ ವಾಪಸ್ ಹೋಗುತ್ತೆ. ದೊಡ್ಡ ಅಫೆನ್ಸ್ ಅದು, ಅಲ್ಲಿ ತಗೊಳಕ್ ಬರೋದಿಲ್ಲ. ಇವತ್ತು ಭಗವಂತ ಕೊಡಬೇಕು, ನಾವು ತಗೊಳ್ಬೇಕು. ಅಂತ ಬುದ್ಧಿಯೋಗದಿಂದ ದೇವರ ಹತ್ರ ಹೋಗ್ಲಿಕ್ಕೆ ಬರುತ್ತೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ದೇವರನ್ನ ಮೆಚ್ಚಿಸಲಿಕ್ಕೆ, ದೇವರ ಬಳಿ ಹೋಗ್ಲಿಕ್ಕೆ ಬೇರೆ ಯಾವ ಸಾಧನಗಳು ಉಪಯೋಗಕ್ಕೆ ಬರೋದಿಲ್ಲ. ಅವರಿಗೆ ಅವರ ವಿಶಿಷ್ಟವಾದಂತಹ ಬುದ್ಧಿಯೋಗ ಕೊಟ್ಟರೆ ಮಾತ್ರ ಸಾಧ್ಯ. ದದಾಮಿ ಬುದ್ಧಿಯೋಗಂ ತಂ ಏನ ಮಾಂ ಉಪಯಾಂತಿತೆ. ಆದರೆ ನಮಗೆ ಗಾಯತ್ರಿ ಮಂತ್ರದ ಮಹತ್ವ ಗೊತ್ತಾಗ್ತದೆ. ಗಾಯತ್ರಿ ಮಂತ್ರದಲ್ಲಿ ನಾವು ಕೇಳೋದೇ ಅದನ್ನ, ಧಿಯೋ ಯೋನಃ ಪ್ರಚೋದಯಾತ್. ಪರಮಾತ್ಮರ ಬುದ್ಧಿಗಳನ್ನು ಪ್ರೇರೇಪಣೆ ಮಾಡಲಿ. ಮತ್ತೆ 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 ನಾವು ಕೇಳ್ತೇವಲ್ಲ, ಆತ ಏನು ಕೊಡ್ತಾರೋ ಅದನ್ನು ಕೇಳ್ತಾ ಇದ್ದೇವಾದ್ದರಿಂದ ಅದರ ಫಲಿತಾಂಶ ಏನು?